ಸತ್ತೋಗಿರುವ ಸಂಸ್ಕಾರ ಅವರೇ ಮಾಡಿಬಿಟ್ಟಿದ್ದಾರೆ, ಗ್ಯಾರಂಟಿ ಸತ್ತೋಗಿದ್ದಾರೆ. ಅವನನ್ನು ಬದಿಸಿಕೊಡಬೇಕು. ಮೊದಲೇ ಪಾಠಕ್ಕೆ ಹೋಗೋದಿಲ್ಲ ಜನ, ಇಂಥ ಗುರುದರ್ಶನ ಕೇಳ್ಬಿಟ್ರೆ ಮೊದಲೇ ಹೋಗೋದೇ ನಡಿ ಅಂತ ಹೇಳ್ಬಿಟ್ಟು, ಏನೋ ಇವ್ರು ಪಾಠವೂ ಬೇಡ ಏನೂ ಬೇಡ, ನಮಗೆ ಸಾಕೆ ಅಂತ ಹೋಗಿಬಿಡ್ತಾರೆ. ಯಾತಕ್ಕೆ ಕೇಳಿದರು ಅಂದರೆ ಅವ್ರು ಕೃಷ್ಣ ಯಾರು ಅಂತ ಗೊತ್ತಾಗಿತ್ತು ಅದಕ್ಕೆ ಕೇಳಿದರು ಅಂತ. ಜನ್ಮಾದ್ಯಶ್ಯ ಯೋಗ್ಯತೆ ನೋಡಿ ಕೇಳ್ತಾರೆ, ಕಂಡವ್ರನ್ನೆಲ್ಲ ಕೇಳೋದಕ್ಕೆ ಹೋಗೋದಿಲ್ಲ. ಕೃಷ್ಣನ ಅರ್ಥ ಮಾಡಿಕೊಡು, ಓ ಸಾಕ್ಷಾತ್ ಭಗವಂತ ಇವನು. ಅದಕ್ಕೋಸ್ಕರ ಸತ್ತ ಮಗನನ್ನು ತೋರಿಸಿ, ಸತ್ತ ಮಗನನ್ನು ತೋರಿಸ್ಬೇಕು, ನನ್ನ ಬದುಕಿಸ್ಬೇಕು, ಇದು ಮೂಲಕ ಮನಸ್ಸಿಗೆ ಚೈತನ್ಯ ಕೊಡಬೇಕು, ನಂಬಿಕೆ ಕೊಡಬೇಕು. ತಕ್ಷಣ ಕೃಷ್ಣ ಹೋಗ್ತಾನೆ, ಅಲ್ಲಿ ಇಲ್ಲಿ ಅಲ್ಲ ಯಮಲೋಕಕ್ಕೆ ಹೋದಂತ ಕೃಷ್ಣ ಹೋಗಿ ಶಂಖ ಊದಿದನಂತೆ, ಯಮದೇವ್ ನಡಿಬಿಟ್ರಂತ ತಕ್ಷಣ. ಕೇಶವ ಕೇಶವ ಶಾಸಕ ಒಂದೇ ಪಾಶಧಾರಾಸ್ಥಿತ ಶೂರವರೇಶ, ತಕ್ಷಣ ಬರ್ತಾರೆ, ಕೃಷ್ಣ ಏನಪ್ಪಣೆ ಅಂತ ಕೇಳ್ತಾರೆ. ಆಗ ನಮ್ಮ ಗುರುಗಳು ಮಗನನ್ನು ತಕ್ಷಣ ಬಿಡಬೇಕು ಅಂತ ಹೇಳ್ತಾರೆ. ಆ ಜೀವ ಅಲ್ಲಿರ್ತಾರೆ, ಅಲ್ಲಿ ತಂದು ಕೃಷ್ಣನಿಗೆ ಏನು ಅಸಾಧ್ಯ ಲೆಕ್ಕ ಹಾಕಿ ಹೋದ ಕೈ ಮತ್ತೆ ವಾಪಸ್ ತರೋದಿಲ್ಲ, ಕಾಲು ಹೋದ್ರೆ ಜೈಪುರ ಕಾಲು ಬರ್ತವೆ ಅಂತ ಹೇಳ್ತಾರಲ್ಲ, ವೈಕುಂಠದ ದೇವರು ಕೊಟ್ಟ ಕಾಲು ಬರೋದಿಲ್ಲ ಮತ್ತೆ. ಆದರೆ ಭಗವಂತ ಅದೇ ಅವನ ತಂದು ಅಲ್ಲಿ ಮಗನ ಒಪ್ಪಿಸಿದನಂತೆ. ಅವ್ರಿಗೆ ಎಷ್ಟು ಆನಂದವಾಯಿತು ಗೊತ್ತಾ, ಈ ಮಗ ಸಿಕ್ಕಿದ್ದ ಆನಂದ ಅಲ್ಲ, ಕೃಷ್ಣ ಯಾರು ಅಂತ ಜಗತ್ತಿಗೆ ಗೊತ್ತಾಯ್ತಲ್ಲ, ಅದು ಬಹಳ ದೊಡ್ಡ ತತ್ವ ಆಯಿತು. ಅಲ್ಲಿಂದ ಕೃಷ್ಣ ಬರ್ತಾನೆ. ಅಕೃತಿ ಜರಾಸಂಧ, ಕೃಷ್ಣ ಮಧುರೆಯಲ್ಲಿದ್ದಾಗ ಏನಾಗಿತ್ತು, ಕಂಸ ಹಾಳ ಮಾಡಿ ಹಾಕಿದ್ದ ಅದನ್ನು, ಅದನ್ನೆಲ್ಲ ಕೃಷ್ಣ ಸರಿ ಮಾಡಿದ. ಇಷ್ಟೆಲ್ಲ ಮಾಡಿದ ಕೃಷ್ಣ ಕಂಸನನ್ನು ಕೊಂದು ತಾನು ಸಿಂಹಾಸನದಲ್ಲಿ ಕೊಡಲಿಲ್ಲ, ಉಗ್ರಸೇನೆ ಕೊಡ್ತಾ ಇದ್ದ. ಆ ಮೂಲಕ ಜಗತ್ತಿಗೆ ತೋರಿಸ್ತಾನೆ, ಯಾರಿಗೆ ಸಲ್ಲಬೇಕು ಅವರಿಗೆ ಕೊಡಬೇಕೇ ಹೊರತು ತಾನು ತಗೊಳ್ಳೋ ದೊಡ್ಡ ಸ್ಥಿತಿಯಲ್ಲ. ಅದಕ್ಕೆ ತೋರಿಸಿಬಿಟ್ಟು ಮಧುರಾಪುರಿಯನ್ನು ನಿಜವಾಗಲೂ ಮಧುರಾಪುರಿಯನ್ನಾಗೆ ಮಾಡಿದ ಅಂತ ಹೇಳ್ತಾರೆ. ಹೆಸರಿಗೆ ಮಧುರವಾಗಿತ್ತು, ಅದು ನಿಜವಾಗಲೂ ಅಮಧುರವಾಗಿತ್ತು, ಅದನ್ನು ಸುಮಧುರ ಮಾಡಿದ್ದ ಕೃಷ್ಣ. ಅದಕ್ಕೆ ವಾದಿರಾಜ ಸ್ವಾಮಿಗಳು ಬರೀಬೇಕಾದ ರುಕ್ಮಿಣಿ ಶಿವಿಯಲ್ಲಿ ಕೃಷ್ಣ ಯಾತಕ್ಕೆ ವೃಂದಾವನದ ಮಧುರಾಪಟ್ಟಣಕ್ಕೆ ಹೋದ ಅಂದರೆ, ಮಧುರಾಂ ಮಧುರಾಂ ಕರ್ತು ಗಮನಾಯ ಉಪಚಕ್ರಮೇ, ಹೆಸರಿಗೆ ಮಧುರೆಯಾಗಿದ್ದ ಅದನ್ನು ನಿಜವಾಗಲೂ ಮಧುರೆ ಮಾಡೋಕ್ಕಿಂತ ಕೃಷ್ಣ ಹೊರಟ. ನಿಜವಾಗಲೂ ಮಧುರೆಯಾಯಿತು, ಎಷ್ಟು ಚೆನ್ನಾಗಾಯಿತು ಮಧುರಾಪಟ್ಟಣ ಅಂದರೆ, ಕೃಷ್ಣಾಶ್ರಯೋ ವಸತಿ ಯತ್ರ ಜನೋಪಿ ತತ್ರ ವೃದ್ಧಿರ್ಭವೇತ್ ಕಿಮು ತತ್ರ ರಮಾಧಿಪತೇರ್ ನಿವಾಸೆ. ಆಚಾರ್ಯ ಬರೆಯ ರೀತಿ ನೋಡಿ, ಕೃಷ್ಣ ಭಕ್ತ ಒಬ್ಬನಿದ್ರೇನೆ ಅಲ್ಲಿ ಸಮೃದ್ಧಿ ತುಂಬಿ ತುಳುಕುತ್ತೆ ಅಂತ ಹೇಳ್ತಾರೆ. ಕೃಷ್ಣ ಭಕ್ತ ಒಬ್ಬನಿದ್ರೆ ಲಾಭಸ್ತೇಷಾಂ ಯಶಸ್ತೇಷಾಂ ಕುತಸ್ತೇಷಾಂ ಪರಾಭವ ಯಶಾಂ ಇಂದೀವರ ಶ್ಯಾಮ ಹೃದಯಸ್ಥೋ ಜನಾರ್ದನ. ಒಬ್ಬ ಭಗವದ್ಭಕ್ತ ಇದ್ರೆ ಸಾಕಂತೆ ಅಲ್ಲಿ ಸಮೃದ್ಧಿಯ ಸುರಿಮಣೆ ಆಗುತ್ತೆ. ಇನ್ನು ಕಿಮು ತತ್ರ ರಮಾಧಿಪತಿಯರ್ ನಿವಾಸೆ, ಲಕ್ಷ್ಮೀಪತಿಯಾದ ಕೃಷ್ಣ ಇದ್ದ ಕೇಳಬೇಕಾ ಇನ್ನ. ವೃಂದಾವನಂ ಯದಧಿ ವಾಸತ ಆಸ ಸಂಧ್ಯಕ್ ಮಾಹೇಂದ್ರ ಸದ್ದ ಸದೃಶ್ಯಂ ಕಿಮು ತತ್ರ ಪುರಿಯಾಂ. ವೃಂದಾವನ ಒಂದು ಕಾಡು, ಆ ಕಾಡು ನಂದನ ಮರದಂತೆ ಆಗಿತ್ತು, ಅಮರಾವತಿಯಂತೆ ಆಗಿತ್ತು. ಇನ್ನು ಮಧುರಾಪಟ್ಟಣ ಕೇಳಬೇಕಂತೇಳಿ ಎರಡು ಯುಕ್ತಿ ಕೊಡ್ತಾರೆ. ಕೃಷ್ಣ ಇದ್ದ ಮನೆ ವೈಕುಂಠ, ಕೃಷ್ಣ ಇರೋ ಸ್ಥಳ ಅದು ಅತಿಶ್ರೇಷ್ಠವಾದದ್ದು. ಆಚಾರ್ಯ ಹೇಳ್ತಾರೆ, ಸಾಲಿಗ್ರಾಮ ಇದ್ರೆ ಸಾಕು ಪರಿಸ್ಥಿತಿ ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ. ಸಾಲಿಗ್ರಾಮ ಎಲ್ಲಿರುತ್ತಲ್ಲ, ಸಾಲಿಗ್ರಾಮ ಇದ್ದ ಜಾಗ ಸುತ್ತ ಯೋಜನಾನಿ ತಥಾ ತ್ರೀಣಿ ಮಮ ಕ್ಷೇತ್ರಂ ವಸುಂಧರೆ, ಅದು ವೈಷ್ಣವ ಕ್ಷೇತ್ರ ಅಂತ ಹೆಸರಾಗುತ್ತದೆ. ಕೃಷ್ಣನ ಸನ್ನಿಧಾನ ಇರತಕ್ಕಂಥ ಸಾಲಿಗ್ರಾಮ ಇದ್ದದ್ದೇ ಪುಣ್ಯಕ್ಷೇತ್ರ ಆಗಬೇಕಾದ್ರೆ ಇನ್ನು ಕೃಷ್ಣನೇ ಇದ್ದ ಜಾಗ ಹೇಗಿರಬಹುದು? ಇದನ್ನೆಲ್ಲ ಊಹಿಸಿದಾಗ ನಮಗೆ ಯಾತಕ್ಕೆ ಇದೆಲ್ಲ ಬೇಕು ಅಂದರೆ, ನಮ್ಮ ಮನೆಯಲ್ಲಿ ದೇವರಿರಬೇಕು ಅಂತ ಅರ್ಥ. ದೇವರಿರಬೇಕು, ಧರ್ಮ ಇರಬೇಕು, ದೇವರ ಮನೆಯಲ್ಲಿ ತುಳಸಿ, ಧಾತ್ರಿ, ಸಾಲಿಗ್ರಾಮ, ಕೃಷ್ಣಕ್ರಾಂಕಿತ, ಸುದರ್ಶನ ಅವೆಲ್ಲ ಇರುತ್ತಾ ಒಂದು ಮನೆಯಲ್ಲಿ ಒಂದು ಸಾತ್ವಿಕ ವಾತಾವರಣ ಬರುತ್ತೆ. ಅಸುರರಿಗೆ ಪ್ರವೇಶ ಇರೋದಿಲ್ಲ, ಅಸುರರಿಗೆ ಪ್ರವೇಶ ಇರೋದಿಲ್ಲ, ಅವರೆಲ್ಲ ದೇವತೆಗಳೇ ಬರ್ತಾರೆ. ಅನೇಕರು ಕೇಳಿರ್ಬೇಕು, ಇತ್ತೀಚೆಗೆ ಕಲಿಕೆಗಳಿಗಿಂತ ಭಾರಿ ಹಾವಳಿ, ಉದ್ಧಾರ ಮಾಡೋ ಕಲಿಕೆ ನಾರಾಯಣ, ಈ ಹಾಳು ಮಾಡೋ ಇವರ ಕಲಿಕೆ ಅಲ್ಲ, ಕಲಿನ ಇವರೆಲ್ಲ ಕೂಡ. ಅವ್ರೇನು ಮಾಡ್ತಾರೆ ಗೊತ್ತಾ, ಅವರೆಲ್ಲ ತಮ್ಮ ಶಿಷ್ಯರಾಗ್ಲಿಕ್ಕೆ ಬರ್ತಾರಲ್ಲ, ಅವ್ರಿಗೆ ಕಂಡೀಷನ್ ಅಂತ ಏನು ಗೊತ್ತಾ? ಕಂಡೀಷನ್ನು, ಮನೆಯಲ್ಲಿ ಭಗವದ್ಗೀತಾದಿ ಪುಸ್ತಕ ಇರಬಾರ್ದು, ದೇವ್ರ ಫೋಟೋ ಇರಬಾರ್ದು, ಯಾಕೆ ತಾವು ಎಂಟ್ರಾಗ್ಲಿ ಬರೋದಲ್ಲಿ ಇದ್ರೆ ಅದೇ ಪಜಿತಿ ಇರೋದು, ಎಂಟ್ರಾಗ್ಲಿ ಬರೋದಿಲ್ಲ ಅದು ಎಲ್ಲರೂ ಖಾಲಿ ಮಾಡ್ಬೇಕಂತೆ ಎಲ್ಲ ಕೂಡ. ಎಂಥ ರಾಕ್ಷಸ ರೀತಿ, ಇವರೇನು ಎಲ್ಲ ತಲೆ ಹಾಕ್ಬೇಕು, ಎಷ್ಟೋ ಜನ ಯಾರು ಹೇಳಿದರು ಅವರು, ಆಚಾರ್ಯ ಒಳ್ಳೆ ಮಂಟಪ ಸಿಕ್ಬಿಡ್ತು ನನಗೆ ಅಂತ ಹೇಳಿದರು. ಎಷ್ಟಕ್ಕೆ? ಭಾರಿ ದೊಡ್ಡ ಮಂಟಪ, ಸುಮ್ಮನೆ ಅವ್ನು 100 ರೂಪಾಯಿ ಕೊಟ್ಬಿಟ್ಟ ಅವನು, ಯಾತಕ್ಕೆ? ಅವನು ಕಲಿಕೆ ಶಿಷ್ಯನಾಗಿಬಿಟ್ಟ, ಮಂಟಪ ಬಿಸಾಕು ಅಂತ ಹೇಳಿದ್ರು, ಅದಕ್ಕೆ ಮಾರ್ಕೊಂಡ್ಬಿಟ್ಟ 100 ರೂಪಾಯಿ ಆಗುತ್ತೆ, ದೊಡ್ಡ ಮಂಟಪ. ಅವನು ಕಲಿಕೆವಾಗ ನಾನು ಮಂಟಪ ಸಿಕ್ತು ಅಂತ ಹೇಳಿದೆ, ಗೊತ್ತಾಯ್ತಾ? ಅಂದರೆ ದೇವರನ್ನ ಅದಕ್ಕೆ ಹೇಳ್ತಾರೆ, ಮನೆಯಲ್ಲಿ ಗಂಟೆ ಇದ್ರೇನೆ ಹೆಸರು ಬರೋದಿಲ್ವಂತೆ. ಆಗಮಾರ್ಥಂತೂ ದೇವಾನ ಗಮನಾರ್ಥಂತೂ ರಕ್ಷಸಾಂ ಗುರು ಘಂಟಾರವಂ ತತ್ರ ದೇವತಾಹ್ವಾನ ಲಾಂಛನ. ಅಂದರೆ ಗಂಟೆ ಇರಬೇಕು, ಅದನ್ನು ಬಾರಿಸಿಬಿಟ್ರೆ ಹಸುರರು ಹೋಗ್ತಾರೆ ಅಂತ ತಿಳ್ಕೊಂಡ್ರೆ, ಇನ್ನು ಭಗವಂತ ಇದ್ದಾಗ, ಸಾಲಿಗ್ರಾಮ ಇದ್ದಾಗ ನಮ್ಮ ಜನ ವಾಸ್ತು ನೋಡೋ ಅಭ್ಯಾಸ, ಏನೇನು ಅದೆಲ್ಲಿರಬೇಕು ಇದೆಲ್ಲಿರಬೇಕು. ಮನೆ ನಾಯಿ ಯಾವುದೆಲ್ಲಿದ್ರು ಅಷ್ಟೇ, ನಾಯಿ ಮನೆಯಲ್ಲಿ ಇಟ್ಕೊಂಡು ಯಾವುದೆಲ್ಲಿರಬೇಕು ಅಂದರೆ ಅರ್ಥ. ನಾವು ನಾಯಿ ಕೈಲಿ ಇಟ್ಕೊಂಡು ಯಾವ ಪಟ್ಟೆ ಮಡಿ ಉಟ್ಕೊಂಡು ಯಾವ ಮಡಿ ಉಟ್ಕೊಂಡು ಏನು ಉಟ್ಕೊಂಡ್ರೆ ನಾಯಿನೇ ಅದು. ನಮ್ಮ ವಾಸ್ತು ನೋಡ್ತಾ ಅದ್ರ ಬಂದು ಸಾರಿಗ್ರಾಮ ಇಟ್ಕೊಂಡ್ರೆ ಸಾಕು, ವಾಸ್ತು ಸರಿ ಹೋಗ್ಬಿಡುತ್ತೆ ಅಂತ ಹೇಳ್ತಾ. ನಮ್ಮ ಜನಕ್ಕೆ ಎಷ್ಟು ಮೂರ್ಖರು ಅಂದ್ರೆ ಇದೇ ಮೂರ್ಖರು, ಎಲ್ಲಿ ವಿಚಾರ ಮಾಡಬೇಕೋ ಮಾಡೋದಿಲ್ಲ, ಎಲ್ಲಿ ವಿಚಾರ ಮಾಡಬಾರ್ದೋ ಮಾಡ್ತಾರೆ. ಎಂಥ ಆಶ್ಚರ್ಯ. ನಿಜವಾದ ಅರ್ಥದಲ್ಲಿ ಭಗವಂತನ ಸನ್ನಿಧಾನ ಇರತಕ್ಕಂಥ ವಸ್ತುಗಳನ್ನ ಇಟ್ಕೊಳ್ಳೋದು ಬಿಟ್ಟುಬಿಟ್ಟು ಯಾವುದೆಲ್ಲಿದ್ರೆ ಏನು ಉಪಯೋಗ ಅದರಿಂದ? ಓದದಿದ್ದ ವಿದ್ಯಾರ್ಥಿ ಪೆನ್ ಯಾವ ಜೋಬಲ್ಲಿ ಇಟ್ಕೊಂಡ್ರೆ ಏನಂತೆ? ಪೆನ್ ಯಾವ ಜೋಬ್ ತಲೆ ಖಾಲಿ, ಯಾವ ಜೋಬಲ್ಲಿ ಪೆನ್ ಇಟ್ಕೊಂಡ್ರೆ ಅಷ್ಟೇ. ಓದಿದವರಿಗೆ ಆದರೆ ಅರ್ಥ ಇದೆ, ಯಾವ ಪೆನ್ ತೊಗೊಂಡು ಚೆನ್ನಾಗಿ ಬರೀಬೋದು ಅರ್ಥ ಇದೆ. ಅದು ಯೋಚನೆ ಮಾಡಿದ್ರೆ ಒಂದು ಮಾತಿದೆ, ಹುಚ್ಚಿಗೆ ಅತ್ತೆ ಮನೆಯನ್ನು ತವ್ರ ಮನೆಯನ್ನು ಅಂತ ಹೇಳ್ತಾರಲ್ಲ ಹಾಗೆ. ಈಗ ಹುಚ್ಚು ಎಲ್ಲೋದ್ರೂ ಹುಚ್ಚಿಗೆ ಅವರು, ಆ ಅರ್ಥದಲ್ಲಿ ಮೂರ್ಖರು ಎಲ್ಲೋದ್ರೂ ಮೂರ್ಖರೇ. ಆದ್ದರಿಂದಾಗಿನೇ ಬರೀ ವಾಸ್ತವದಿಂದ ಮನುಷ್ಯ ಚೇಂಜ್ ಆಗಲು ಸಾಧ್ಯ ಇಲ್ಲ, ಅವನ ಒಂದು ತತ್ವದ ಅಪ್ರೋಚಿ ಅದು ಚೇಂಜ್ ಆಗಬೇಕು. ಅದನ್ನೆಲ್ಲ ಹೇಳ್ತಾರೆ. ಕೃಷ್ಣನ ಸನ್ನಿಧಾನದಿಂದಾಗಿ ಮಧುರಾಪಟ್ಟಣ ಆದ ರೀತಿ ಇಮ್ಯಾಜಿನ್ ಮಾಡಕ್ಕೆ ಸಾಧ್ಯ ಇಲ್ಲ, ಆ ರೀತಿ ಆಯಿತು. ಅಷ್ಟೊತ್ತಿಗೆ ಜರಾಸಂಧ, ಜರಾಸಂಧ ಯಾರು ಗೊತ್ತೇನು? ಕಂಸನಿಗೆ ಹೆಣ್ಣು ಕೊಟ್ಟ ಮಾವ. ಕಂಸ ಕೃಷ್ಣನಿಗೆ ಸೋದರ ಮಾವ. ಅದು ಮಾವಂದ್ರದೇ ಗಲಾಟೆ, ಇಲ್ಲಿ ಒಬ್ಬಾವ ಅಲ್ಲೊಬ್ಬ ಮಾವ. ಈ ಮಾವನನ್ನ ಕೃಷ್ಣ ಕೊಲ್ತಾನೆ, ಆ ಮಾವನನ್ನ ಕೊಲ್ಲಿಸ್ತಾನೆ, ಇಷ್ಟು ವ್ಯತ್ಯಾಸ. ಈ ಮಾವನನ್ನ ತಾನೇ ಕೊಲ್ತಾನೆ, ಆ ಮಾವನ ಭೀಮಸೇನ ದೇವರಿಗೆ ಕೊಲ್ಲಿಸ್ತಾನೆ. ಅಲ್ಲಿ ನಡೆದಿದ್ದೇನು ಕೊನೆಗೆ ಅಂದರೆ, ಅವರಿಗೆ ಸುದ್ದಿ ಮುಟ್ಟಿತ್ತು, ಅಸ್ಥಿ ಪ್ರಾಸ್ತಿ ಅಂತ ಇಬ್ಬರು ಹೆಣ್ಮಕ್ಕಳು ಜರಾಸಂಧನಿಗೆ. ಅವರಿಬ್ಬರು ಕೂಡ ಜರಾಸಂಧ ಕಂಸನೇ ಮಣ್ಣು ಮಾರಿ ಕೊಟ್ಟಿದ್ದ. ಅವನಿಗೆ ಅಲ್ಲೂ ದೈತ್ಯರಲ್ಲೇ ಹೊಂದಾಣಿಕೆ ಇರೋದಿಲ್ಲ, ಪೇಪರ್ ಬರ್ತಿರುತ್ತೆ ಗುಂಡಾಗಳು ಎರಡು ಪಂಗಡ ಹೋರಾಟ ಅಂತೇಳಿ. ಪೊಲೀಸ್ ವರ್ಸಸ್ ಗುಂಡಾಗಳು ಬೇರೆ, ಗುಂಡಾ ವರ್ಸಸ್ ಗುಂಡಾಗಳು ಬೇರೆ. ಜರಾಸಂಧನು ಭಯಂಕರ ಗುಂಡ, ಅವನು ಹಾಗೇನೆ, ಕಂಸನು ಕೂಡ. ಅವನೇನು ಮದುವೆ ಮಾಡಿಕೊಟ್ಟಿರಲಿಲ್ಲ, ಸ್ವಯಂ ಎತ್ಕೊಂಡು ಹೋಗಿದ್ದ ಅಷ್ಟೇ ಅವನಷ್ಟೇನೆ. ಅವನೇನು ಮಾಡಿದ್ದ? ಅವ್ನು ಬಿಡ, ಅವನ ಗುಂಡ ತೆಗ್ತಾನೆ ಇದ್ದರೆ ಹೋಗ್ಬಿಟ್ಟು. ಕೊನೆಗೆ ಅವನು ಇನ್ನೊಬ್ಬ ಗುಂಡಾಗೆ ಹೇಗೂ ಕೊಡಬೇಕಾಗಿತ್ತು, ಅವನೇ ಹೊತ್ಕೊಂಡು ಬರದಷ್ಟೇ ಹುಡಿತು ಅಂತ ತಿಳ್ಕೊಂಡು ಅಷ್ಟೇ, ಅವನು ಏನೇನು ಉಪಯೋಗ ಆಗಲಿಲ್ಲ. ಯಾವ ಸತ್ಸುದ್ದಿ ಬಂತಲ್ಲ, ಅಸ್ಥಿಪ್ರಾಸ್ತಿ ಇಬ್ಬರು ಕೂಡ ಹೋಗ್ತಾರೆ ತಂದೆ ಮನೆಗೆ. ವಾದಿರಾಜ ಸ್ವಾಮಿಗಳು ಬರೀತಾರೆ, ಕಂಸ ಸತ್ತ ಅಲ್ಲಿಗೆ ಹೋದರು, ಗಂಡನ ಮನೆ ಹಾಳು ಮಾಡಿದ್ರು, ತವ್ರ ಮನೆ ಹಾಳು ಮಾಡಕ್ಕೆ ಹೋದ್ರು ಅಂತ ಹೇಳ್ತಾರೆ ಅಷ್ಟೆ. ಅಂತವ್ರು ಎಲ್ಲಿ ಹೋದ್ರೆ ಹಾಳಾಗ್ಬೇಕು. ಅಸ್ಥಿ ಪ್ರಾಸ್ತಿ ಇಬ್ಬರು ಹೊರಟರು. ಅವ್ರು ನೋಡ್ದ, ಅವನಿಗೇನು ಗೊತ್ತಾ, ಕಂಸ ಸತ್ತ ಮುಖ್ಯ ಅಲ್ಲ, ಕೃಷ್ಣ ಕೊಂದ ಅದು ಮುಖ್ಯ ಅವನಿಗೆ. ಅದಕ್ಕೋಸ್ಕರ ಕೃಷ್ಣನ ಮೇಲೆ ಸಿಟ್ಟು ಬಂದು ಗದ ಹಿಡ್ಕೊಂಡಂತೆ. ಇದೆಲ್ಲ ಹರಿವಂಶದಲ್ಲಿ ಬರುತ್ತೆ ಒಂದು ಕಡೆಗೆ, ಇನ್ನೊಂದು ಕಡೆಗೆ ಮಹಾಭಾರತದಲ್ಲಿ ಬೇರೆ ಕಡೆ ಬರುತ್ತೆ, ದ್ರೋಣ ಪರ್ವದಲ್ಲಿ ಬರುತ್ತೆ. ಇಲ್ಲಿ ಬರೋದಿಲ್ಲ, ಅದು ಜನಕ್ಕೆ ಅರ್ಥನೇ ಆಗೋದಿಲ್ಲ. ಆಚಾರ್ಯ ಎಲ್ಲ ಸಮಗ್ರವಾಗಿ ಬರೀತಾರೆ. ಅವನೊಂದು ಗದ ತಗೋತಾನೆ, ಕೈ ಹಿಡ್ಕೋತಾನೆ, ಗರ ಗರ ಜೋರಾಗಿ ತಿರುಗಿಸ್ತಾ ಇರ್ತಾರೆ. ಅದು ಟೈಮಿಂಗ್ಸ್ ಇಡಬೇಕು ಅವನಿಗೆ, ಟೈಮ್ ಸೆಟ್ ಮಾಡಬೇಕಾದ್ರೆ ಮಿಸೈಲ್ ಬಿಡ್ತಾರಲ್ಲ ಹಾಗೆ ಹೊಡಿಬೇಕು ಅವನಿಗೆ. ಹಿಡ್ಕೊಂಡು ಹೊಡಿ, ಎಸೆಲೆಕ್ಕೆ ಹಿಡ್ಕೊಂಡು ಕೃಷ್ಣನ ಮೇಲೆ ಬಿಡಬೇಕು ಅಂತ ಕಾಯ್ತಿರ್ತಾನೆ. ನಾರದರು ಬರ್ತಾರೆ ಅಲ್ಲಿಗೆ. ಏನು ಜರಾಸಂಧ, ಏನು ಮಾಡ್ತಿದ್ದಿ ಅಂತ ಕೇಳ್ತಾರೆ. ನಾರದರೆ, ಒಳ್ಳೆ ಸಮಯಕ್ಕೆ ಬಂದಿದ್ದೀರಿ ನೀವೀಗ, ನಾನು ಕೃಷ್ಣನ ಹೊಡಿಬೇಕಾಗಿದೆ. ಇಲ್ಲಿಂದ ಮಧುರಾಪಟ್ಟಣ ಸಮೇತ ಕೃಷ್ಣ ಪುಡಿ ಪುಡಿ ಆಗಿಬಿಡ್ಬೇಕು. ಮಧುರಾಪಟ್ಟಣ ಇಲ್ಲಿಂದ ಎಷ್ಟು ದೂರ ಇದೆ ಹೇಳಿ ಅಂತ ಕೇಳ್ತಾರೆ. ಡಿಸ್ಟೆನ್ಸ್ ಬೇಕಾಗಿತ್ತು ಅವನಿಗೆ ಕರೆಕ್ಟಾಗಿ. ಅವ್ರು ಹೇಳ್ತಾ, ಓ ಏಕಶತ ಯೋಜನೆ ಅಂತ ಹೇಳಿಬಿಟ್ರು. ಥ್ಯಾಂಕ್ಸ್ ಅಂತ ತಿರ್ಸ ಹೊಡೆದೇ ಬಿಟ್ಟ ಕಡೆ. ಅದು ಹೋಯ್ತು, ಸರಿಯಾದ 100 ಯೋಜನೆ ಬಿತ್ತು, ಸರಿಯಾದ 100 ಯೋಜನೆ ಬಿತ್ತು. ಮಧುರಾಪಟ್ಟಣ ಇರಲಿಲ್ಲ ಅಲ್ಲಿ, ಇನ್ನು ಯೋಜನೆ ಮುಂಚೆನೇ ಬಿತ್ತು. ಅಲ್ಲಿ ಯಾರು ಕೂತಿದ್ರು ಗೊತ್ತಾ? ಇವನ ತಾಯಿ, ಜರಾಸಂಧನ ತಾಯಿ ಜರಾ ಅಂತ ಹೆಸರು. ಅವಳು ತಪಸ್ ಮಾಡ್ತಾ ಕೂತಿದ್ದಂತೆ. ಅಂತೂ ದೈತ್ಯರ ವಾಸಿ, ಅವರಾದ್ರೂ ತಪಸ್ ಮಾಡ್ತಾರೆ, ಅದನ್ನು ನಾವು ಮಾಡೋದಿಲ್ಲ ಅಂತ ತಿಳ್ಕೊಂಡ್ರೆ ದೈತ್ಯರಿಂದ ಹೋಪ್ಲೆಸ್ ಆಗುತ್ತೆ. ತಪಸ್ ಮಾಡಿದಾಗ ಅವ್ರ ತಲೆ ಮೇಲೆ ಬಿತ್ತು, ಪೀಸ್ ಪೀಸ್ ಆಗುತ್ತೆ, ಹೋಗಿಬಿಟ್ಟವಳು. ಅದನ್ನು ನೋಡ್ತಾನೆ, ಸತ್ತಿದ್ದು ಮಧುರಾಪಟ್ಟಣ ಏನೂ ಅಲ್ಲ, ಅವನ ತಾಯಿ ಸತ್ತೋದು. ತಕ್ಷಣ ಗದೆ ಏನು ಮಾಡಿದ್ರು ಗೊತ್ತಾ? ವಾಪಸ್ ಹೊರಟೋಯ್ತು. ರುದ್ರದೇವರು ಕೊಟ್ಟ ಗದೆ ಅಂತದ್ದು ಕೊಟ್ಟು ಏನಾಯಿತು ಅಂದರೆ, ಹೋಗಿದ್ದು ಕೃಷ್ಣನ ಕೊಲ್ಲಕ್ಕೆ, ಕೊಂದಿದ್ದು ತನ್ನ ತಾಯಿನ. ದೈವದ್ರೋಹ ಯಾರು ಮಾಡ್ತಾರೋ ಅವರು ಜಗತ್ತಿನ ದ್ರೋಹವನ್ನೇ ಮಾಡ್ತಾರೆ. ತಂದೆ ತಾಯಿ ಎಲ್ಲರ ದ್ರೋಹವನ್ನು ಮಾಡ್ಕೋತಾರೆ. ನಡ್ಕೊಂಡ್ಬಿಟ್ಟು ಅಲ್ಲ, ನಾರದ್ರು ಏನು ಹೇಳಿದಾಗತ್ತಿದ್ರಿಂದ ಅವ್ರು ಹೇಳಿದ್ದೇನು ಗೊತ್ತಾ? ಏಕಶತ ಯೋಜನೆ ಅಂತ ಹೇಳಿದರು. ನಿಜವಾಗ್ಲೂ ಇದ್ದಿದ್ದು ಎಷ್ಟು ಗೊತ್ತೇನದು? ಏಕ ಪ್ಲಸ್ ಶತ, ಸಂಸ್ಕೃತದಲ್ಲಿ ಏಕಶತಕ್ಕೆ ಎರಡರ್ಥ. ಏಕಶತ 100 ಅಂತ ಅರ್ಥ, ಏಕಂಚ ಶತಂಚ 100+1 ಅಂತ ಅರ್ಥ. ಅವ್ರು ಹೇಳಿದ್ದು 100+1 ಅಂತ, ಇವ್ 100 ಅಂತ ತಿಳ್ಕೊಂಡ್ಬಿಟ್ಟ. ಆ ಯಾತಕ್ಕೆ ಏಕಶತ ಅಂತ ಎರಡರ್ಥ ಇದೆಯಲ್ಲ. ಜನಸಂಧ ಏನು ಮಾಡಬೇಕಾಗಿತ್ತು ಗೊತ್ತಾ ಸ್ವಾಮಿ? ಎರಡರ್ಥ ಆಗುತ್ತೆ ಅದಕ್ಕೆ. ಯಾವತ್ತ ಹೇಳಿದ್ರು ಕೇಳಬೇಕಾಗಿತ್ತು, ಕೇಳಲಿಲ್ಲ. ನನಗೆ ಅಷ್ಟು ಗೊತ್ತಾಗೋದಿಲ್ವೇ ಅಂದ. ಎಷ್ಟು ಗೊತ್ತಾಯಿತು ಗೊತ್ತಲ್ಲ, ಇಷ್ಟೇ ಗೊತ್ತಾಗಿತ್ತು. ಅಂದರೆ ಯಾವಾಗಲೂ ಕೂಡ ಸಂಶಯ ಬಂದಲ್ಲಿ ಕೇಳಿಕೋ ಅಂತ ಹೇಳ್ತಾರೆ. ಸಂದೇಹ ಬಂದಾಗ ಕೇಳಬೇಕೆ ಹೊರತು ಸ್ವಯಂ ನಿರ್ಣಯ ಮಾಡಕ್ಕೆ ಹೋಗಬಾರ್ದು, ಅದೆಲ್ಲ ಅನರ್ಥ. ಅದರ ಪರಿಣಾಮ ತಾಯಿನ ಕಳ್ಕೊಂಡ. ಮತ್ತೆ ನಾರದರು ಯಾತಕ್ಕೆ ಬಂದಿದ್ದರು ಅಂತ ಕೇಳಿದರೆ, ನಾವೇನು ತಿಳ್ಕೊಂಡಿರ್ತೇವೆ, ಪಾಪ ಕೃಷ್ಣನ ಸೇವೆ ಮಾಡಕ್ಕೆ ಬಂದಿರೋ ತಿಳ್ಕೊಂಡಿರ್ತಾರೆ. ಕೃಷ್ಣ ಸೇವೆ ಮಾಡಕ್ಕೆ ಬರಲಿಲ್ಲ, ಈ ಗದೇನಾರು ಸರಿಯಾಗಿ ಇವನು ಯೋಚನೆ ಮಾಡಿ ಕೃಷ್ಣನ ಎದುರಿಗೆ ನಿಲ್ಸ್ಕೊಂಡು ತಲೆ ಮೇಲೆ ಹೊಡೆದು ಕೃಷ್ಣನಿಗೆ ಏನೇನೂ ಆಗ್ತಿದ್ದಿಲ್ಲ. ಅದರಿಂದ ಭಗವಂತ ಅವರು ಆಕಾಶ ಕೊಡೋದು ಏನೇನಾಗುತ್ತೆ, ಏನಾಗೋದಿಲ್ಲ. ನಾರದ್ರು ಯಾತಕ್ಕೆ ಬಂದರು ಅಂದರೆ ಗದೆ ಪೆಟ್ಟು ವೇಸ್ಟ್ ಆಗಬಾರ್ದು, ಅದು ಒಳ್ಳೆ ಕೆಲಸ ಮಾಡಬೇಕು. ಅತಿ ಒಳ್ಳೆ ಕೆಲಸ ಯಾವುದು ಅಂದರೆ ದುಷ್ಟರನ್ನು ಕೊಲ್ಲಬೇಕು. ಅವಳ ತಾಯಿ ಮಗು ಭಾರಿ ದುಷ್ಟ, ಅವಳನ್ನೇ ಕೊಂದುಬಿಟ್ರೆ. ಒಳ್ಳೆ ಭೂಭಾರಾಯಣದಲ್ಲಿ ಒಂದು ಸೇವೆ ಮಾಡಿದಾಗಾಯ್ತು ನಾನು. ಒಂದು ಇನ್ನೊಂದು ಕಾರಣ ಇತ್ತು, ರುದ್ರದೇವರು ಗಜೆ ಕೊಟ್ಟಾಗ ಹೇಳಿದ್ರಂತ ಜರಾಸಂಧನಿಗೆ, ಈ ಗಜೆ ಕೊಟ್ಟಿರುತ್ತೆ ನಿನಗೆ, ನಿನ್ನ ಗುರಿ ತಪ್ಪದೆ ಎಲ್ಲಿವರೆಗೆ ಹೊಡಿತೀಯೋ ಅಲ್ಲಿ ನಿನ್ನಲ್ಲಿರುತ್ತೆ, ಗುರಿ ತಪ್ಪಿದ್ರೆ ವಾಪಸ್ ಬರುತ್ತೆ ಅಂತ ಹೇಳಿದರು. ಈ ಗುರಿ ತಪ್ಪು ವಾಪಸ್ ಹೊರಟೋಯ್ತು. ಕೊಲ್ಲಬೇಕಾಗಿದ್ದು ಅವ್ರು ಉದ್ದೇಶಿಸಿದ ಕೃಷ್ಣನನ್ನ, ಕೊಂದಿದ್ದು ತಾಯಿಯನ್ನ, ತಪ್ಪು ಗುರಿ ಆಯ್ತಲ್ಲ ವಾಪಸ್ ಹೊರಟೋಯ್ತು. ನಾರದರು ಏನ್ ಮಾಡಿದ್ರು ಗೊತ್ತ, ರುದ್ರದೇವರ ಕೈಯಲ್ಲಿ ವಾಪಸ್ ಕೊಡಿಸಿ ಅದೊಂದು ಪುಣ್ಯ ಕಟ್ಕೋಬೇಕಾಗಿತ್ತು. ಬಾಡಿಗೆ ಬರೀ ಬಿಡೋದಿಲ್ಲ, ವಾಪಸ್ ಕೊಡಿಸೋ ಎಷ್ಟು ಒಳ್ಳೇದು ಕೆಲಸ ಅಲ್ವಾ. ಗದೆ ಒಳ್ಳೆ ಗದೆ ವಾಪಸ್ ಹೋಯ್ತಲ್ಲ, ಅದರಿಂದ ಸೇವೆ ಮಾಡಿದಾಗ ಒಂದು ಕಡೆ ಕೃಷ್ಣ ಸೇವೆ ಅಂದ್ರೆ ಶಿವನ ಸೇವೆ, ಹರಿಹರ ಸೇವೆ ಮಾಡಕ್ಕೆ ಬಂದಿದ್ರು ಅಷ್ಟೇ ಅವರು. ಕೊರತು ನಾರದರು ಸನ್ನಿವೇಶ ಉಪಯೋಗ ಮಾಡಿಕೊಂಡ್ರು ಸರಿಯಾಗಿ. ಇದನ್ನ ಯೋಚನೆ ಮಾಡಬೇಕು, ನಮ್ಮ ಜೀವನ ಸಾಧನೆ ಅಂತ ಹಾಗೆ. ಯಾವುದೇ ಕೆಲಸ ಆಗ್ಬೇಕಾದ್ರೆ ನಮ್ಮ ಗುರಿ ಇಷ್ಟೇ, ಕ್ಷತ್ರಿಯರಾದರೆ ದುಷ್ಟ ಸಾಯಬೇಕು, ಶಿಷ್ಟ ಬದುಕಬೇಕು. ಬ್ರಾಹ್ಮಣರಾದರೆ ದುರ್ವಾದಿ ಸೋಲಬೇಕು, ಸದ್ವಾದಿ ಗೆಲ್ಲಬೇಕು, ಈ ಗುರಿ ಇರಬೇಕು. ಈ ಗುರಿ ಇತ್ತು ಅಂದರೆ ಅದು ಸಾಧನೆ. ಇದು ವಾಗ್ಯುದ್ಧ, ಅದು ಬಾಹುಯುದ್ಧ. ಅದು ಇಲ್ಲದೆ ಮಾಡಿ ನಿರರ್ಥಕವಾದ ಕೆಲಸ, ಏನು ಪ್ರಯೋಜನ? ರಿಸಲ್ಟ್ ಬಂದಾಗ ಮ್ಯಾಚ್ ಇಂಟ್ರೆಸ್ಟಿಂಗ್ ಆಗುವಾಗ ಡ್ರಾ ಆದರೆ ಇಂಟ್ರೆಸ್ಟ್ ಬರೋದಿಲ್ಲ. ರಿಸಲ್ಟ್ ಬರಬೇಕಾದ್ರೆ, ರಿಸಲ್ಟ್ ಬರಬೇಕು ಅಂದರೆ ಈ ರೀತಿ ತೋರಿಸ್ಬೇಕು ನಾವು. ಜ್ಞಾನ ವೃದ್ಧಿಕರವಾದ ಕಾರ್ಯಕ್ಕೆ ಪ್ರೋತ್ಸಾಹ, ಜ್ಞಾನ ವಿರೋಧಿ ಕೆಲಸಕ್ಕೆ ವಿಶೇಷವಾದ ಪ್ರತಿಭಟನೆ ಮಾಡಬೇಕು. ಅದನ್ನು ನಾರದರು ತೋರಿಸಿಕೊಡ್ತಾರೆ. ಅದಕ್ಕೆ ಅವ್ರ ಹೆಸರೇನು ಗೊತ್ತಾ? ನಾರದರು. ನಾರದರು ಅಂದ್ರೆ ಏನು ಗೊತ್ತಾ? ನಾರದ, ನರಾಣಾಮಿದಂ ನಾರಂ, ಜ್ಞಾನಂ ಅಂತ ಅರ್ಥ. ನಾರದರು ಜ್ಞಾನ ಕೊಡೋರು ಅಂತ. ನಾರಂ ದದ ಅತೀತಿ ನಾರದ, ಜ್ಞಾನ ಕೊಡ್ತಕ್ಕಂಥ ಕೆಲಸ ಮಾಡ್ತಾರಲ್ಲ ಅದು ಕೊಡ್. ಅವ್ರು ಏನೇ ಕೆಲಸ ಮಾಡಿದ್ರು ಕೂಡ ಹರಿನಾರಾಯಣ 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 ಏನು ಮನವೇ, ನಾರಾಯಣ ಎಂಬ ನಾಮದ ಬೀಜವ ನಾರದ ಬಿತ್ತಿದ ಧರೆಯೊಳಗೆ. ಇದು ನಾರದರ ದೊಡ್ಡ ಗುರಿಯಾಗಿತ್ತು. ಅವರು ಇಂಥ ಸಾಧನೆ ಮಾಡೋ ವಿವೇಕ ಯಾತಕ್ಕೆ ಬಂತು ನಾರದರಿಗೆ? ಎಷ್ಟು ಬುದ್ಧಿವಂತರಾಗಿದ್ದಾರಲ್ಲ ಅಂದರೆ ಆಚಾರ್ಯ ಹೇಳ್ತಾರೆ, ಅವ್ರು ಯಾರು ಶಿಷ್ಯರು ನೋಡಿ ಅಂತ ಹೇಳ್ತಾರೆ. ಸತ್ತು ವಾಯು ಶಿಷ್ಯ, ವಾಯುದೇವರ ಶಿಷ್ಯರು ಅವರು, ಅದಕ್ಕೆ ಆಗಿದ್ದಾರೆ ಅಂತ. ಅವ್ರ ಶಿಷ್ಯರು ನೋಡಿ, ಶಿಷ್ಯ ಯಾರು ಶಿಷ್ಯರು ಅಂದರೆ ವಾಯುದೇವರ ಶಿಷ್ಯರು. ಯಾರ ಮಕ್ಕಳು? ಬ್ರಹ್ಮದೇವರ ಮಕ್ಕಳು, ನೆನಪಿಟ್ಕೊಳ್ಳಿ. ಬ್ರಹ್ಮದೇವರ ಮಕ್ಕಳು, ಭಾವಿ ಬ್ರಹ್ಮದೇವರ ಶಿಷ್ಯರು. ಅದಕ್ಕೆ ಅಷ್ಟು ಜೋರಾಗಿದ್ದಾರೆ ನಾರದರು. ಅವರನ್ನು ಭರತಖಂಡದ ಗುರುಗಳು ಅಂತ ಕರೆದಿದ್ದಾರೆ. ಭಾಗವತ ಪಂಚಮಸ್ಕಂದದಲ್ಲಿ ಭರತಖಂಡಕ್ಕೆ ಜ್ಞಾನೋಪದೇಶಕ್ಕೆ ಗುರುಗಳೇ ಆದರೂ ನಾರದ ಮುನಿಗಳು ಅಂತ ಹೇಳಿ ಸ್ವತಃ ವೇದವ್ಯಾಸದೇವರು ವರ್ಣನೆ ಮಾಡಿದ್ದಾರೆ. ನಾರದರಿ ಕೆಲಸ ಮಾಡಿದ್ರು ಹೊರಟೋರು. ರಾಜ ಜನಂದನ ಏನಾಯ್ತು ಈಗ? ರಾಜ ಸ್ವಮಾತೃತಭೂತೋ ಗದಯಾಚ ಹೀನಃ, ತನ್ನ ತಾಯಿನೂ ಗದೆಯನ್ನೂ ಕಳ್ಕೊಂಡ. ಏ ಅರ್ಥ ಆಯ್ತು ಅವನಿಗೆ, ಭಾರಿ ಸಿಟ್ಟು ಬಂತಂತ. ಅಲ್ಲಿಂದ ಯುದ್ಧಕ್ಕೋಸ್ಕರವಾಗಿ ಸೈನ್ಯ ಸಮೇತ ಕೃಷ್ಣ ಆಕ್ರಮಣ ಮಾಡ್ತಾನೆ. 23 ಅಕ್ಷೋಹಿಣಿ ಸೈನ್ಯ ತಗೊಂಡು ಬರ್ತಾನೆ. 23 ಅಕ್ಷೋಹಿಣಿ ನೆನಪಿರಬೇಕು, ಪಾಂಡವ ಕೌರವರ ಒಟ್ಟು ಸೇನೆ ಇದ್ದಿದ್ದು 18 ಅಕ್ಷೋಹಿಣಿ, ಇವರು ಒಬ್ಬಂದೇ 23 ಅಕ್ಷೋಹಿಣಿ. ಕೃಷ್ಣ ಸುತ್ತ ಅಟ್ಯಾಕ್ ಮಾಡಿದ. ಕೃಷ್ಣ ಆಗ ಏನು ಮಾಡಿದನಂತೆ, ಅವನ್ನ ಅಗ್ರೆ ಪೂಜ್ಯರಾದಂತಹ ಶ್ರೀಪಾದಂಗಳವರ ಕರಡ ಸನ್ನಿಧಾನದಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಪ್ರವಚನ ಮುಂದುವರಿಸ್ತಾ ಇದ್ದೇನೆ. ಕೃಷ್ಣನ ಪ್ರಸಕ್ತಿ ಬಂದಿದೆ. ಕೃಷ್ಣನ ಪೂಜೆ ಮಾಡ್ತಕ್ಕಂಥ ಶ್ರೀಪಾದಂಗಳು ಆಗಮಿಸಿದ್ದಾರೆ ಅಂದರೆ ದೊಡ್ಡ ಭಾಗ್ಯ ಅದು. ಒಂದು ಆ ಸನ್ನಿಧಾನದಲ್ಲಿ ಜರಾಸಂಧ 23 ಅಕ್ಷೋಹಿಣಿ ಸೈನ್ಯ ತಗೊಂಡು ಯುದ್ಧಕ್ಕೆ ಬರ್ತಾ ಇದ್ದಾನೆ, ಪುತ್ರನ ಆಕ್ರಮಿಸಿ ಬಿಡ್ತಾನೆ. ಕೃಷ್ಣ ಏನು ಮಾಡಿದ್ರಂತೆ, ಅಗ್ರೇ ಚುಕೋಪಯಿತು ಮೇವ, ಸ್ವಲ್ಪ ರೇಗಿಸ್ಬೇಕು ಅವನನ್ನು ಅಂತ ಹೇಳಿ ಯುದ್ಧಕ್ಕೆ ತಾನು ಹೋಗಲಿಲ್ಲವಂತೆ, ಉಗ್ರಸೇನ ಕಳಿಸ್ಕೊಡ್ತಂತೆ. ಫಸ್ಟ್ ಉಗ್ರಸೇನ ಹೋಗು ಅಂತೇಳಿ. ಉಗ್ರಸೇನ ಪಾಪ ಮುದುಕ, ಜರಾಸಂಧನ ಎಷ್ಟು ಇಟ್ಟು ಬಂತು ಗೊತ್ತಾ? ಪ್ರೊಫೆಸರ್ ಯಾರು ಪ್ರತಿಕ್ರಿಯೆ, ಸ್ಟೂಡೆಂಟ್ ಹೇಳ್ತಾರೆ ಎಷ್ಟು ಸಿಟ್ಟು ಬರುತ್ತೆ, ಸ್ಟೂಡೆಂಟ್ನ ಕಳಿಸ್ಕೊಡ್ತೀವಿ ವಾಕ್ಯಾರ್ಥಕ್ಕೆ ಅಂತ ಸಿಟ್ಟು ಬರೋದಿಲ್ವಾ? ಭಾರಿ ಸಿಟ್ಟು ಬಂತಂತೆ. ಸಿಟ್ಟು ಬರುತ್ತವನಿಗೆ, ಪಾಪ ಅಪಯಾಹಿ ಮಮ ಪುರತು ರಾಜ್ಯ ಕಾಮ ನಿರ್ಲಜ್ಜ ಪುತ್ರವಧ ಕಾರಣ ವಾಯುವಧ ವೇತನ ಅವನನ್ನು. ಉಗ್ರಸೇನ ಹಿಂದೆ ಕೃಷ್ಣ ಇದ್ದಾರೆ, ಭಾರಿ ಧೈರ್ಯ ಆತನಿಗೆ. ಇದ ಜರಾಸಂಧ ಮಾತಾಡೋಣ, ಮುದುಕಂತ ಬೈತೀಯ, ನೀನು ಎಂಥವನು ಗೊತ್ತಾ? ತೊಮ್ಮ ಜೀರ್ಣವಸ್ತ ಸದೃಶ್ಯ. ಜರಾಸಂಧ ಉಗ್ರಸೇನ ಬೈತ, ನೀನು ಮುದಿ ಆಡಿದ್ದ ಹಾಗೆ, ನನ್ನಂಥವನ ಮುಂದೆ ಬರ್ತೀಯ ಅಂತ ಹೇಳಿದರೆ ಉಗ್ರಸೇನ ಮಾತಾಡಲಿಲ್ಲ, ಒಂದು ಬಾಣ ಬಿಡ್ತಾನೆ. ಜರಾಸಂಧನ ಧನುಸ್ ಕತ್ತರಿಸಿ ಹೋಗಿಬಿಡುತ್ತೆ. ನೋಡಿದ್ಯಾ ನನ್ನ ಬಾಯಿ, ನಾನು ಏನು ತಿಳ್ಕೊಂಡಿದ್ದೆ ನೋಡಿದ್ಯಾ ಅಂತ ಹೇಳಿದನಂತೆ. ಜರಾಸಂಧ ಭಾರಿ ಸಿಟ್ಟು ಬಂತಂತೆ, ಗದ ತಗೊಳಕ್ಕೆ ಹೋಗ್ತಾನೆ. ಕೃಷ್ಣ ನೋಡ್ತಾನೆ, ಇನ್ನು ಹಿಂದಕ್ಕೆ ಬಂದರೆ ತಾನು ಮುಂದಕ್ಕೆ ಬರ್ತಾನೆ ಭಗವಂತ. ಅಂದರೆ ದೇವರು ಹೇಳ್ತಾನೆ, ನನ್ನ ಹಿಂದಿದ್ದೇನೆ ತಿಳ್ಕೊಂಡು ಹೋಗಿ, ನಿಮ್ಮನ್ನು ಹ್ಯಾಕ್ ಕಾಪಾಡ್ತೇನೆ ನೋಡಿ ಅಂತ ಹೇಳ್ತಾನೆ. ಭಕುತ ಜನ ಮುಂದೆ ನೀನವರ ಹಿಂದೆ, ಭಕುತ ಜನ ಮುಂದೆ ನೀನವರ ಹಿಂದೆ. ಅದಕ್ಕೇನು ಗೊತ್ತ ಅರ್ಥ? ಭಕ್ತರು ಮುಂದೆ ಹೋದರೆ ಭಗವಂತ ಹಿಂದೆ ಬರ್ತಾನೆ ಅಂತ. ನಾವು ಹಿಂದೆ ಹೋದರೆ ನಮ್ಮ ಹಿಂದೆ ಬರ್ತಾನೆ, ಆದ್ದರಿಂದ ಮುಗಿದು. ನಾವು ಯಾವಾಗಲೂ ಕೂಡ ಭಗವಂತನ ಸಪೋರ್ಟ್ ಹಿಂದೆ ಅಂದ್ರೆ ಏನು ಗೊತ್ತಾ? ಸಪೋರ್ಟ್ ಅಂತ ಅರ್ಥ. ಹಿಂದೆ ಮುಂದೆ ಎಡ ಬಲದಿ ಒಳ ಹೊರಗೆ, ಇಂದಿರೇಶನು ತನ್ನವರನು ಎಂದೆಂದು ಸಲಹುವನು. ಆಗ ಸದವೋಲ್ ಎತ್ತ ನೋಡಿದರು. ಹರಿಕಥಾಮೃತ ಸಾರದಲ್ಲಿ ದೇವರು ಹೇಗೆ ಕಾಪಾಡ್ತಾನೆ ಅಂತ ಹೇಳ್ತಾರೆ. ಆಗ ಬರ್ತಾನೆ, ಯುದ್ಧ ಶುರುವಾಗತ್ತೆ. ಕೃಷ್ಣ ಅದ್ಭುತ ಮಹಿಮೆಯನ್ನು ತೋರಿಸ್ತಾನೆ. ಅಂಥದ್ದು ಮಾತ್ರ ಹೇಳ್ತಿರೋದು, ಎಲ್ಲ ಹೇಳೋದಕ್ಕೋದ್ರೆ ಹೋಗೋದಿಲ್ಲ ಅಂತ ಹೇಳಿದ್ದೇನೆ. ಕೃಷ್ಣ ಆ ಕ್ಷಣಕ್ಕೆ ಒಂದ್ಸರ್ತ ಆಕಾಶದ ಕಡೆ ನೋಡ್ತಾನೆ, ಸಂಕಲ್ಪ ಮಾಡ್ತಾನೆ. ಏನು ಆಶ್ಚರ್ಯ ಗೊತ್ತಾ, ಆಗ ವೈಕುಂಠ ರಥ ಬರ್ತಾ ಇದೆ ಕಡೆಗೆ, ವೈಕುಂಠದ ರಥ ಬರ್ತಾ ಇದೆ. ಗ್ಯಾರೇಜಿಂದ ಕಾರ್ ಬರೋದಿಲ್ಲ ಮನುಷ್ಯನ ಹತ್ರ, ರಥ ಹಿಡಿತಾ ಇದೆ. ಆ ಚಕ್ರ ಶಂಖ ಗದಾ ಪದ್ಯ ಎಲ್ಲವೂ ಮೇಲಿಂದ ಬರ್ತಾ ಇದೆ. ಚಿತ್ರ ವಿಚಿತ್ರವಾದದ್ದು. ಕೃಷ್ಣ ತಂತು ತಾನು ಯಾರು ಅಂತ ತೋರಿಸಿಕೊಡ್ತಾನೆ ಭಗವಂತ. ಈಗ ಇದು ಸಾಮಾನ್ಯವಾಗಿ ಕಡೆ ಕೇಳಿರೋ ಸಂಭವ ಇರೋದಿಲ್ಲ. ಸ್ಪಷ್ಟವಾಗಿ ಕೃಷ್ಣ ತಾನು ನಾರಾಯಣ ಅಂತ ತೋರಿಸ್ತಾನೆ. ಅಲ್ಲಿಂದ ಎಲ್ಲ ಇಳಿದು ಬರ್ತಾ ಇವೆ. ಎಲ್ಲರಿಗೂ ಪರಮಾಶ್ಚರ್ಯ. ಈ ಯಾದವರಿಗಂತೂ ಖುಷಿನೋ ಖುಷಿ, ನಮ್ಮ ಕೃಷ್ಣ ಸಾಕ್ಷಾತ್ ನಾರಾಯಣ ಅಂತ ಪ್ರೂವ್ ಆಗ್ತಾ ಇದೆ, ಜಗತ್ತಿಗೆಲ್ಲ ಗೊತ್ತಾಗ್ತಾ ಇದೆ. ಜೊತೆಗೆ ಬಲರಾಮ ದೇವರ ಹಲ ಮುಸಲ ಎಲ್ಲ ಬಂದ್ರು, ಅವ್ರದ್ದು ಕೂಡ ಬಂತಂತೆ. ಕೃಷ್ಣ ತರಿಸಿಕೊಡ್ತಾನೆ, ಅದನ್ನೆಲ್ಲ ಕೃಷ್ಣ ಸ್ವೀಕಾರ ಮಾಡ್ತಾನೆ. ಕೃಷ್ಣ ತನಗೆ ಅವೆಲ್ಲ ಕೃಷ್ಣನೇ ಬೇಕಿಲ್ಲ, ತಾನು ಯಾರು ಅಂತ ತೋರಿಸ್ಬೇಕಾಗಿದೆ ಅಷ್ಟೇ. ತಾನು ಯಾರು ಅಂತ ತೋರಿಸ್ಲಕ್ಕೆ ಕೃಷ್ಣ ಅದನ್ನು ತಿಳಿಸಿಕೊಡ್ತಾನೆ. ಯೋಗ್ಯರಿಗೆ ಜ್ಞಾನ ಬರುತ್ತೆ, ಅಯೋಗ್ಯರಿಗೆ ದ್ವೇಷ ಬರುತ್ತೆ. ಇನ್ನೂ ಹೆಚ್ಚು ದ್ವೇಷಾಭಿವೃದ್ಧಿ ದ್ವಿಷತಾಂ ವಿಧಾತು, ಅವರಿಗೆ ದ್ವೇಷ ವೃದ್ಧಿ, ಇವರಿಗೆ ಭಕ್ತಿ ವೃದ್ಧಿ. ಕೃಷ್ಣ ಇಷ್ಟು ಮಾಡಿ ಯುದ್ಧ ಶುರುವಾಗುತ್ತೆ. ಕೃಷ್ಣನ ಮುಂದೆ ಯಾರು ನಿಲ್ತಾರೆ? ಭಗವಂತನ ಮುಂದೆ ಯಾರು ಇಲ್ಲಕ್ಕೆ ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಜರಾಸಂದನ ಕೃಷ್ಣ ಸೋಲಿಸ್ತಾನೆ, ಅವನು ಓಡಕ್ಕೆ ಶುರು ಮಾಡ್ತಾನೆ. ಆ ಕ್ಷಮಕ್ಕೆ ಮುಂದೆ ಒಬ್ಬೊಬ್ಬರು ಯುದ್ಧಕ್ಕೆ ಬರಲು ಶುರು ಮಾಡ್ತಾರೆ. ಬಲರಾಮದೇವರಿಗೆ ಜರಾಸಂದನಿಗೆ ಯುದ್ಧ ಆಗುತ್ತೆ. ಆ ಯುದ್ಧದಲ್ಲಿ ಜರಾಸಂದನನ್ನು ಬಲರಾಮದೇವರು ಹೊಡುತ್ತಾರೆ, ಗಿಡಿಲಕ್ಕೆ ಹೋಗ್ತಾರೆ, ಆಗೋದಿಲ್ಲ, ಅಷ್ಟು ಮಾತ್ರ ಮಾಡ್ತಾರೆ. ಆ ಸಮಯಕ್ಕೆ ಇನ್ನೊಂದು ಅದ್ಭುತವನ್ನು ಕೃಷ್ಣ ತೋರಿಸ್ತಾನೆ. ಏಕಲವ್ಯನಿಗೂ ಕೃಷ್ಣನಿಗೂ ಯುದ್ಧ ಆಗತ್ತಾಗ, ಏಕಲವ್ಯನಿಗೂ ಕೃಷ್ಣನಿಗೆ ಯುದ್ಧ. ಏಕಲವ್ಯನ ಯಾರು ಅಂದರೆ ಆಚಾರ್ಯ ಹೇಳ್ತಾರೆ, ಅಂಶೇನ ಯೋ ಭೂಮಗಾತ್ ಮಣಿಮಾನಿತಿ ಸ್ಮ ಸಕ್ರೋಧ ತಂತ್ರಕ ಗಣೇಶು ಅಧಿಪೋ ನಿಷಾತಃ. ಮಣಿಮಂತ ಅಂತಕ್ಕಂಥ ದೈತ್ಯನೇ ಏಕಲವ್ಯನಾಗಿ ಹುಟ್ಟಿರ್ತಾನೆ, ನೆನಪಿರಬೇಕು. ಏಕಲವ್ಯ ಏ ಐಕ್ಯ ಹೇಳೋ ಮತ ಇಲ್ಲಿ ಏಕಲವ್ಯ ಹೆಸರೆ ಏಕಲವ್ಯ ಆಗ್ತೇನೆ. ಏಕಲವ್ಯ ಹುಟ್ಟಿ ಬಂದಿದ್ದ, ಕೃಷ್ಣ ಯುದ್ಧವನ್ನು ಮಾಡಿದ, ಕೃಷ್ಣ ಅವನನ್ನು ಸೋಲಿಸಿದ, ಉಳ್ಳಕ್ಕೆ ಶುರು ಮಾಡಿಬಿಟ್ಟ. ಓಡಿ ಹೋದವನು ಮತ್ತೆ ಯುದ್ಧಕ್ಕೆ ಬರಲಿಕ್ಕೆ ಬಂದ. ಕೃಷ್ಣ ಏನು ಮಾಡಿದನಂತೆ, ಸೋತ್ ಹೋದವನು, ಇವನ ಜೊತೆಗೆ ಯುದ್ಧ ಮಾಡೋದು ನಮ್ಮ ಗೌರವ ಅಲ್ಲ ಅಂತ ಹೇಳಿ ಅದ್ಭುತವನ್ನು ತೋರಿಸ್ತಾನೆ. ಹೀಗೆ ತೆಗೆದು ಒಂದು ಮಗುನ ಇಟ್ಟಂತೆ, ಪ್ರದ್ಯುಮ್ನ ಹುಟ್ಟಿ ಬರ್ತಾನೆ. ಹಾಗೇನೆ ಕೂತು ಕೂತಲಿಕ್ಕೆ ಪ್ರದ್ಯುಮ್ನ, ಹೇಗೂ ಮನೋಜ ಅಂತ ಹೆಸರೇ ಮನೋಜ, ಮನಸ್ಸಿಜ ಅಂತ ಆತನ ಹೆಸರು. ಕೃಷ್ಣ ಅವನನ್ನು ಸೃಷ್ಟಿ ಮಾಡಿಡ್ತಾನೆ. ಕೂಸಲ್ಲ ದೊಡ್ಡ ವ್ಯಕ್ತಿ ನಿಂತಿದ್ದಾನೆ, ಅವನ ಯುದ್ಧಕ್ಕೆ ಹೋಗುವಂತ ಕಳಿಸ್ತಾನೆ. ಯುದ್ಧ ಮಾಡಿ ಏಕವನ್ನು ಸೋಲಿಸಿಬಿಡ್ತಾನೆ. ಪ್ರದ್ಯುಮ್ನ ವಾಪಸ್ ಬರ್ತಿರ್ತೋ ಅವಳು ಒಡಗಿಟ್ಕೊಂಡ್ಬಿಟ್ಟಿರ್ತೋ ವಾಪಸ್ ಆ ಕಡೆ, ಸೃಷ್ಟಿ ಮಾಡಿ ವಾಪಸ್ ಇಟ್ಕೊಂಡ್ಬಿಡ್ತಾನೆ. ಹಾಗೆ ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ, ಪ್ರದ್ಯುಮ್ನನ್ನು ಸೃಷ್ಟಿ ಮಾಡುವ ಮೂಲಕವಾಗಿ ಉಪಲಕ್ಷಣೆಯ ತಾನು ಇಚ್ಛಾ ಮಾತ್ರದಿಂದ ಇಡೀ ಜಗತ್ತನ್ನೇ ಸೃಷ್ಟಿ ಮಾಡಬಲ್ಲ ಭಗವಂತ ಅಂತ ತೋರಿಸಿಕೊಟ್ಟ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಖುಷಿಯಾಯಿತು. ಮುಂದೆ ಜರಾಸಂದ ಸೋತು ಓಡಕ್ಕೆ ಶುರು ಮಾಡ್ತಾನೆ. ಈಗ ಹೋಗೋದು ಬರೋದು ಹೋಗೋದು ಬರೋದು ಅಭ್ಯಾಸ ಮಾಡ್ಕೊಳ್ತಾರೆ. ಕೆಲವು ಹುಡುಗರು ಮಾರ್ಚು ಸೆಪ್ಟೆಂಬರು, ಮಾರ್ಚು ಸೆಪ್ಟೆಂಬರ್ ಇರ್ತದಲ್ಲ, ಇವರು ಒಳ್ಳೆ ದೃಷ್ಟಾಂತ. 18 ಸರ್ತಿ ಆ ರೀತಿ ಮಾಡ್ತಾನ, ಹೋಗೋದು ಬರೋದು ಹೋಗೋದು ಬರೋದು. ಕೃಷ್ಣ ತಾನು ಕೊಲ್ಲಲಿಲ್ಲ ಅವನನ್ನು. ಯಾತಕ್ಕೆ ಅಂದರೆ ಮೊದಲೇ ಸರ್ತಿ ಕೊಲ್ಲೋ ಪ್ರಸಕ್ತಿ ಇರಲಿಲ್ಲ. ಯಾತಕ್ಕೆ ಗೊತ್ತಾ? ಕೃಷ್ಣ ಅವತಾರ ಮಾಡಿರೋದು ಯಾತಕ್ಕೆ ಅಂದರೆ ದುಷ್ಟರ ಸಂಹಾರಕ್ಕೋಸ್ಕರ. ಜರಾಸಂದ ಏನು ಮಾಡ್ತಾನೆ ಈಗ, ಎಲ್ಲ ದುಷ್ಟರನ್ನು ಕಲೆಕ್ಟ್ ಮಾಡ್ಕೊಂಡು ಬರ್ತಾನೆ ಯುದ್ಧಕ್ಕೆ ಬರ್ತಾನೆ. 23 ಅಕ್ಷೋಣಿ ಆದಮೇಲೆ ಬರ್ತಾನೆ, ಅವ್ರನ್ನ ಕೊಂದು ಬಿಡೋದು, ಮತ್ತೆ ವಾಪಸ್ ಹೋಗ್ತಾರೆ, ಮತ್ತೆ ಕಲೆಕ್ಟ್ ಮಾಡ್ಕೊಂಡು ಬರ್ತಾನೆ. ಕೂತಲ್ಲೇ ಸಪ್ಲೈ ಮಾಡ್ತಾ ಇದ್ದಾನೆ ಪಾಪ. ಆ ಕೊಲ್ಬಾರ್ದು ನಾನು ಹಾಗೆಲ್ಲ ಕೂಡ. ತನ್ನ ಉದ್ದೇಶ ಯೋಗ ಕರ್ಮಸು ಕೌಶಲನು, ತಾನು ಏನು ಮಾಡಲಿಕ್ಕೆ ಬಂದಿದ್ದಾನೋ ಅದನ್ನೇ ಮಾಡ್ತಿರ್ಬೇಕಾದ್ರೆ ಅಡ್ಡಿ ಮಾಡಕ್ಕೆ ಹೋಗಬಾರ್ದು. ಇದನ್ನು ಭಗವಂತ ತೋರಿಸ್ಲಿಕ್ಕೆ ಕೃಷ್ಣ ಅವತಾರ ಮಾಡಿರೋದು. ಅದೆಲ್ಲ ಮುಗೀತು. ತಾನ್ಯಾಕೆ ಕೊಲ್ಲಿಲ್ಲ ಕೊನೆಗೆ ಅಂದರೆ, ತಾನು ಕೊಲ್ಲೋದಿಲ್ಲ ಯಾತಕ್ಕೆ ಅಂದರೆ, ತನಗೆ ಅತ್ಯಂತ ಪ್ರಿಯನಾದವನಿಂದ ಇವನು ನಾನು ಅವನು ಸಾಕ್ಷಾತ್ ಶಿವಾದಿಗಳಲ್ಲ, ಅವನು ಶಿವಭಕ್ತ. ಶಿವಭಕ್ತನಲ್ಲಿ ಬರೀ ಶಿವಭಕ್ತ ಅಲ್ಲ, ಶಿವಭಕ್ತಾಗ್ರೇಸರ ಅವರು. ಶಿವಭಕ್ತಾಗ್ರೇಸನಾದ ಅವನನ್ನು ವಿಷ್ಣು ಭಕ್ತಾಗ್ರೇಸನನ್ನು ಭೀಮಸೇನಕ್ಕೆ ಕೊಲಸೇನೆ ಸಂಕಲ್ಪ ಮಾಡಿದ್ದೇನೆ. ಕೃಷ್ಣ ಮಾಡಿದ್ದೆಲ್ಲ ಅತ್ಯಂತ ಪರಿಪೂರ್ಣವಾದ ಕಾರ್ಯ. ಜನ ಏನರ್ಥ ಮಾಡಿಕೊಂಡ್ರು, ಕೃಷ್ಣನ ಕೊಲ್ಲಕ್ಕಾಗಲಿಲ್ಲ ಅದಕ್ಕೆ ಬಿಡ್ತಿದ್ದ, ಕೊನೆಗೆ ತನಗಾಗಲಿಲ್ಲ ಅದಕ್ಕೊಂದು ಭೀಮಸೇನೆ ಕೊಲಿಸ್ತ. ಯೋಚನೆ ಮಾಡೋ ರೀತಿಯೇ ಇದು ಒಂದು ಪೂರಾಪರ ನೋಡಿದ್ರೆ ಅರ್ಥ ಆಗುತ್ತೆ. ಅದಕ್ಕೆ ವಿಚಾರ ಸರಿಯಾಗಿ ಮಾಡೋದಕ್ಕೂ ಕೂಡ ಬಹಳಷ್ಟು ಜ್ಞಾನ ಬೇಕು. ಅಥಾತೋ ಬ್ರಹ್ಮ ಜಿಜ್ಞಾಸ, ಇದಕ್ಕರ್ಥ ಮಹಾ ಅಥಾತೋ ಮಹಾಭಾರತ ಜಿಜ್ಞಾಸ, ಅಥಾತೋ ಭಾಗವತ ಜಿಜ್ಞಾಸ. ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಕೃಷ್ಣ ಸರ್ವೋತ್ತಮತ್ವ ಗೊತ್ತಾಗುತ್ತೆ ಅಂತ ಅರ್ಥ. ಕೃಷ್ಣ ಬ್ರಹ್ಮ, ಆತನ ಬಗ್ಗೆ ಜಿಜ್ಞಾಸೆ ಅಂದ್ರೇನು? ಸರ್ವೋತ್ತಮತ್ವ ನಿರ್ಣಯ ಮಾಡಿಕೊಳ್ಳೋದು ಜಿಜ್ಞಾಸೆ. ಅಂತ ಜಿಜ್ಞಾಸೆ ಮಾಡಿದಾಗ ಎಲ್ಲವೂ ಬ್ರಹ್ಮಸೂತ್ರವೇ, ಎಲ್ಲವೂ ಬ್ರಹ್ಮಸೂತ್ರ ಭಾಷ್ಯವೇ. ಆ ರೀತಿ ಅರ್ಥ ಮಾಡ್ಕೊಂಡು ತೋರಿಸಿಕೊಡ್ತಾರೆ. ಇಷ್ಟೆಲ್ಲ ಮಾಡ್ತಾ ಕೃಷ್ಣ ಇಲ್ಲಿದ್ದಾನೆ. ಆ ಕಡೆಗೆ ಒಂದು ಪ್ರಸಂಗ ನಡೀತು. ಕೊನೆಯ ಹಂತದಲ್ಲಿ ಅಕ್ರೂರನ ಕೃಷ್ಣ ಕರೀತಾನೆ, ಅಕ್ರೂರ ನೀನು ಹಸ್ತಿನಾಪುರಕ್ಕೆ ಹೋಗು. ಅಲ್ಲಿ ಹೋಗಿ ಧೃತರಾಷ್ಟ್ರ ಪಾಂಡವನ ಹೇಗೆ ನೋಡ್ತಾನೆ ಎಂಬುದನ್ನು ನಾನು ಬಂದು ಹೇಳು ಅಂತ ಹೇಳ್ತಾನೆ. ಕಳಿಸ್ಕೊಡ್ತಾನೆ ಅಕ್ರೂರನನ್ನು. ಅಕ್ರೂರ ಹೋಗ್ತಾನೆ. ಇದು ನಾವು ಆಧುನಿಕ ಪರಿಭಾಷೆಯಲ್ಲಿ ಹೇಳೋದಾದರೆ ಒನ್ ಮ್ಯಾನ್ ಕಮಿಷನ್ ಅಂತಾರಲ್ಲ, ಹಾಗೆ ಒನ್ ಮ್ಯಾನ್ ಕಮಿಷನ್ ರಿಪೋರ್ಟ್ ಕೊಡಬೇಕು. ಹೋಗಿಬಿಟ್ಟು ಪಾಂಡವರ ಬಗ್ಗೆ ಹೇಗೆ ನಡ್ಕೊಳ್ತಾನೆ ನೋಡಬೇಕು. ಯಾರು? ಈ ಧೃತರಾಷ್ಟ್ರರಾಜ. ಹೋಗ್ತಾನೆ ಅಕ್ರೂರ, ಅಲ್ಲಿ 2 ತಿಂಗಳಿದ್ದಂತೆ ವಸ್ತು ರಿಪೋರ್ಟ್ ಕೊಡಬೇಕು, ಎಲ್ಲ ಎಂಕ್ವೈರಿ ಎಲ್ಲ ಆಗಬೇಕಲ್ಲ. 2 ತಿಂಗಳು ಅಲ್ಲೂ ಎಲ್ಲರನ್ನು ವಿಚಾರಿಸ್ತಾ ಹೋಗ್ತಾನೆ, ತಾನೂ ನೋಡ್ತಾನೆ, ಕುಂತಿನ ಕೇಳ್ತಾನೆ, ವಿದುರನ ಕೇಳ್ತಾನೆ, ತಾನೂ ನೋಡ್ತಾನೆ, ಎಲ್ಲರನ್ನೂ ಕೇಳ್ತಾನೆ, ತೀರ್ಮಾನಕ್ಕೆ ಬರ್ತಾನೆ. ಇವನ ಪ್ರವೃತ್ತಿ ಸರಿ ಇಲ್ಲ, ಧೃತರಾಷ್ಟ್ರನ ಪ್ರವೃತ್ತಿ ಪಾಂಡವರ ಬಗ್ಗೆ ಸರಿ ಇಲ್ಲ. ಯಾಕೆ ಸರಿ ಇಲ್ಲ? ಮಲತಾಯಿ ಧೋರಣೆ ಮಾಡ್ತಾ ಇದ್ದಾನೆ, ಮಲತಾಯಿ ಧೋರಣೆ ಮಾಡ್ತಾ ಇದ್ದಾನೆ. ಮಲತಾಯಿ ಧೋರಣೆ ಹೇಳೋದಕ್ಕೆ ಭಗವದ್ಗೀತೆಯ ಮೊದಲ ಶ್ಲೋಕದೊಳಗೆ ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಮವೇತಾಯ ಸವ ಮಾಮಕಾ ಪಾಂಡವಾಶ್ಚೈವ ಮಾಮಕಾ ಪಾಂಡವಾಶ್ಚೈವ ಶಿವಕುರುವತ ಸಂಜಯ. ಮಾಮಕರು ಅಂದರೆ ತನ್ನವರು, ಪಾಂಡವರು ಮಾಮಕರಲ್ಲ ಬೇರೆಯವರು ಅಂತ. ಇದು ಮಲತಾಯಿ ಧೋರಣೆ ಅಂದರೆ ಹಾಗೆ. ನಮ್ಮದು ದೇವರದು ಅಂತ ಹೇಳೋ ಅಡುಗೆ ಮಾಡಿ ರಕ್ಕದಲ್ಲಿ ಮಾಡ್ತೇವಲ್ಲ ಹಾಗೆ, ನಮ್ಮ ಅಡಿಗೆ ದೇವರ ಅಡಿಗೆ. ನಮ್ಮ ಅಡಿಗೆ ಅಂದರೆ ಉಡಿ ಗಿಡಿಯಲ್ಲಿ ಬಂದುಬಿಡ್ತದೆ, ದೇವರಡಿಗೆ ಕಟ್ಟು ಇಟ್ಟು ಅಷ್ಟೇ ದೇವರಡಿಗೆ. ಅಂದರೆ ಮಲತಾಯಿ ಧೋರಣೆ ಅಂದರೆ ಇದೇ, ಹೊಸ ತುಪ್ಪ ನಮಗೆ, ಹಳೆ ತುಪ್ಪ ದೇವರಿಗೆ, ಇವೆಲ್ಲ ಕೂಡ ವ್ಯವಸ್ಥೆ. ದೇವರು ನಂಬಿದವರು ಹಣೆ ಬಾರ ಎಷ್ಟು ಬಿಟ್ಟು ಅವ್ರಿಗೆ ಏನಾಗಬೇಕು? ದೇವರನ್ನು ನಮ್ಮ ಎಂಥವರಿಗೂ ಕೂಡ ಚಿತ್ರಾವತಿ ಇಡಬೇಕಾದ್ರೆ ತುಪ್ಪ ಹಾಕಿಬಿಟ್ಟಿದ್ರೆ ತುಪ್ಪದ ಭಾಗ ಬಿಟ್ಟು ಬೇರೆ ಕಡೆ ಇಡ್ತಾರೆ, ತುಪ್ಪ ವೇಸ್ಟ್ ಆಗಬಾರ್ದು. ಚಿತ್ರಗುಪ್ತಿ ವೇಸ್ಟ್ ಅಂತ ಅರ್ಥ ಅದು. ಇದು ಮಲತಾಯಿ ಧೋರಣೆ ಇದೆ. ಬಿಡ್ಲಾರ ಬಾಡ್ಲಾರ, ಭಯ ನಿಶ್ಚಯ ಇಲ್ಲ, ಭಯ ಇದೆ ನಿಶ್ಚಯ ಇಲ್ಲ. ದೇವ್ರದ್ದು ಅಕಸ್ಮಾತ್ ಸ್ವರ್ಗ ನರಕ ಇದ್ರೆ ತಿದ್ಕೊಂಡು ಹೋಗಲಿ ಅವರು, ಇಲ್ಲ ಹೋದ್ರೆ ತುಪ್ಪ ಹಾಕೋರು ಗ್ಯಾರಂಟಿ. ಈ ಥರ ಯೋಚನೆ ಮಾಡಿದರೆ ಎಂದೂ ಸಾಧನೆ ಆಗೋದಿಲ್ಲ. ಅದಕ್ಕೆ ಮಲತಾಯಿ ಧೋರಣೆ. ನಿಜವಾಗಲೂ ಪಾಂಡವರಲ್ಲಿ ಭಾವಕಾಹ ಬುದ್ಧಿ ಬರಬೇಕಾಗಿತ್ತು ಆತನಿಗೆ, ಇವರಲ್ಲಿ ಬರಬಾರದಾಗಿತ್ತು, ಉಲ್ಟಪಲ್ಟಾಗಿಬಿಟ್ಟಿದೆ. ಅದನ್ನೇ ಮಿಥ್ಯಾಜ್ಞಾನ ಅಂದ್ರೆ. ತಾರಕವಾದ ವಸ್ತುಗಳಲ್ಲಿ ಮಾರಕತ್ವ ಬುದ್ಧಿ, ಮಾರಕ ವಸ್ತುಗಳಲ್ಲಿ ತಾರಕತ್ವ ಬುದ್ಧಿ, ಇದೇ ಸರ್ವನಾಶ ಪ್ರವೃತ್ತಿಗೆ ಕಾರಣ ಆಗೋದು. ನೋಡಿದಾನೆ, ಅರ್ಥ ಆಗತ್ತೆ. ಆಮೇಲೆ ಧೃತರಾಷ್ಟ್ರನನ್ನು ಕಂಡು ಕೃಷ್ಣನ ಸಂದೇಶವನ್ನು ಮುಟ್ಟಿಸ್ತಾನೆ. ಧೃತರಾಷ್ಟ್ರ ಕೃಷ್ಣನನ್ನು ಹೇಳಿದ್ದಾನೆ, ಇನ್ನೊಂದು ಮಾತು ಹೇಳಲಿಕ್ಕೆ ಹೇಳಿದ್ದಾನೆ, ನನಗೆ ಅರ್ಥ ಆಗಿದೆ, ನಿನ್ನ ಪ್ರವೃತ್ತಿ ಸರಿ ಇಲ್ಲ, ಪಾಂಡವರನ್ನು ಸರಿಯಾಗಿ ನೋಡ್ತಾ ಇಲ್ಲ ನೀನೀಗ. ಇನ್ನೂ ಒಂದು ರೀತಿ ಯೋಚನೆ ಮಾಡೋದಾದ್ರೆ ಪಾಂಡವರನ್ನು ಹೆಚ್ಚು ಪ್ರೀತಿಯಿಂದ ನೋಡಬೇಕಾಗಿತ್ತು. ಯಾತಕ್ಕೊತ್ತಾ, ಅವರು ತಂದೆ ಇಲ್ಲದವರು, ನೆನಪಿರಬೇಕು. ತನ್ನ ಮಕ್ಕಳಿಗೆ ತಂದೆ ತಾಯಿ ಇಬ್ಬರೂ ಇದ್ದಾರೆ, ಅವರಿಗೆ ತಂದೆ ಇಲ್ಲ ಅಂತೇಳಿ ಪ್ರಿಫರೆನ್ಸ್ ಕೊಡಬೇಕಾಗಿತ್ತು. ಆ ರೀತಿ ಯಾರು ನೋಡ್ಕೋತಾರೆ ಗೊತ್ತಾ? ಕುಂತಿ ಹಾಗೆ ನೋಡ್ತಾಳೆ, ನಕಲ ಸಹದೇವರನ್ನು ಹಾಗೆ ನೋಡ್ತಾಳೆ. ಪಾಪ ಸ್ವಂತ ತಾಯಿ ಇಲ್ಲ ಅಂತೇಳಿ ಅವರನ್ನು ಮುಂದೆ ನೋಡ್ತಾ ಇರೋ ಏನಾದ್ರು ಪ್ರಸಂಗ ಬಂದು ಸಹದೇವ ಎಲ್ಲಿದ್ದಾನೆ ಅಂತ ಕೇಳ್ತಾರೆ. ನಕಲ ಎಲ್ಲಿದ್ದಾನೆ? ಮೊದಲ ಪ್ರಶ್ನೆ. ಈಗ ಕೃಷ್ಣ ಸಂಧಾನಕ್ಕೆ ಅಂತ ಹೋಗೋ ನೆಪದೊಳಗೆ ಹೋಗಿರ್ತಾರಲ್ಲ, ಕೃಷ್ಣ ಸಹದೇವ ಆಗಿದ್ದಾನೆ, ನಕಲ ಆಗಿ ಆಮೇಲೆ ಭೀಮಸೇನೆ ಆಗಿದ್ದಾನೆ. ಅದಕ್ಕೆ ಎರಡು ಕಾರಣ, ಭೀಮಸೇನೆ ಯಾವಾಗಲೂ ಸರಿಯಾಗಿರ್ತಾನೆ ಅಂತ ಒಂದು ಕಾರಣ, ಇನ್ನೊಂದು ಕಾರಣ ಹೇಗೆ ನಿಷ್ಪಕ್ಷಪಾತ ನೋಡ್ತೀನಿ ಇನ್ನೊಂದು ಕಾರಣ. ಈ ಭಾವನೆ ಬೆಳೆಸ್ಕೊಳ್ಳದೆ ಹೋದರೆ ಎಂದೂ ಉದ್ಧಾರ ಆಗೋದಿಲ್ಲ. ನಾವು ನಿಜವಾಗಲೂ ಕೂಡ ಕೃಷ್ಣ ಹೇಳಿದ ಮಾತು ಜಗತ್ತಿಗೆ ಕೊಟ್ಟ ಸಂದೇಶ. ಧೃತರಾಷ್ಟ್ರ ಎಷ್ಟು ತಪ್ಪಿದ್ದಾನೆ ದಾರಿನ, ನಿಜವಾಗಲೂ ಕೂಡ ಪಾಂಡವರನ್ನು ಸರಿಯಾಗಿ ಉದ್ಧಾರ ಮಾಡೋದು ಅವರೇನೆ ಬಿಟ್ಟ. ಹೀಗೆ ಮಾಡ್ತಿದ್ದಿ, ಕೃಷ್ಣ ಹೇಳಿದ್ದಾನೆ ಹೀಗೆಲ್ಲ ಮಾಡಿದರೆ. ಒಂದೇ ಮಾತು ಹೇಳ್ತೇನೆ, ತವ ನೈವ ಪುತ್ರಾಹ, ಇದು ಕೊನೆ ಮಾತು. ನಿಮ್ಮ ಮಕ್ಕಳಿಲ್ಲ ಅಂತ ತಿಳ್ಕೊಂಡ್ಬಿಡು ಅಂತ ಹೇಳಿದರೆ, ಮುಂದಾಗೋದು ಅಷ್ಟೇನೆ. ಇದೇ ಪ್ರವೃತ್ತಿ ಮುಂದುವರಿಸಿದರೆ ನಿಮ್ಮ ಮಕ್ಕಳಿರೋದಿಲ್ಲ. ಇದು ಕೊಟ್ಟ ಎಚ್ಚರಿಕೆ. ಇನ್ನಾದರೂ ತಿದ್ದುಕೋ ಅಂತ ಹೇಳಿ ಹೊರಟುಬಿಡ್ತಾನೆ ಅಕ್ರೂರ. ಕೃಷ್ಣನಿಗೆ ಹೇಳಬೇಕಾದ ಕಾರಣ, ಕೃಷ್ಣ ಲೋಕದ ಸೇವೆ ತೋರಿಸ್ತಾರೆ, ಯಾರ್ದ ಮಾತು ನಂಬಿ ಮಾಡಬಾರದು, ವಿಚಾರ ಮಾಡಿ ಅಂತ ಹೇಳೋದಕ್ಕೆ ಅಷ್ಟು ಮಾಡಿದ ಕೃಷ್ಣ. ಅಕ್ರೂರ ಹೋಗ್ಬೇಕಾದ್ರೆ ಒಂದು ಕೆಲಸ ಮಾಡಿದ, ಭೀಮಸೇನ ದೇವರನ್ನು ಅರ್ಜುನನನ್ನು ಸಹದೇವನ 3 ಜನ ಕರ್ಕೊಂಡು ತಾನು ಬಧುರಿಗೆ ಹೋಗ್ತಾನೆ. ಇನ್ನು ದ್ವಾರಕೆ ಅಂತ ಹೇಳಿ, ಇನ್ನು ದ್ವಾರಕೆ ಬಂದಿಲ್ಲ ಇನ್ನೂ, ಆಗ ಬಧುರಿಗೆ ಹೋಗ್ತಾನೆ. ಅಲ್ಲಿ 3 ವರ್ಷಗಳ ಕಾಲ ಇರ್ತಾರೆ ಭೀಮಸೇನ, ಅರ್ಜುನ ಮತ್ತು ಸಹ 3 ವರ್ಷ ಇರ್ತಾರೆ. ಇದು ಬರೀ ಭಾಗವತ ಓದಕ್ಕೆ, ಬರೀ ಮಹಾಭಾರತ ಓದಕ್ಕೆ ಗೊತ್ತಾಗೋದಿಲ್ಲ, ಭಾಗವತ ಹರಿವಂಶ ಓದಿದ್ರೆ ಮಾತ್ರ ಗೊತ್ತಾಗೋದು. ಆಚಾರ ಸಮಸ್ತ ಶಾಸ್ತ್ರಾರ್ಥ ನಿರ್ಣಯ ಮಾಡ್ತಾರಲ್ಲ, ಎಲ್ಲ ಸೇರಿಸಿ ಹೇಳ್ತಾರೆ. ಅಲ್ಲಿ ಹೋಗಿ 3 ವರ್ಷ ಇದ್ದ ಭೀಮಸೇನ ದೇವರು ಬಲರಾಮ ದೇವರ ಹತ್ರ ಗದಾ ಯುದ್ಧವನ್ನು ಅಭ್ಯಾಸ ಮಾಡಿದರು ಅಂತ ಹೇಳಿದ್ದಾರೆ. ಅದಕ್ಕೆ ಅವ್ರು ಕರೆಸಿದ್ದು, ಗದಾ ಯುದ್ಧ ಅಭ್ಯಾಸ ಮಾಡಿದ್ರು ಅಂದರೆ ಅಭ್ಯಾಸ ಮಾಡಿದ್ರಲ್ಲ, ಅಭ್ಯಾಸ ಮಾಡಿದಂತೆ ಮಾಡಿದರು. ಯಾತಕ್ಕೆ ಕೃಷ್ಣ ಸಾಂದಿಪಿನ್ಯಾಚಾರ್ಯರಲ್ಲಿ ಅಧ್ಯಯನ ಮಾಡಿದಂತೆ ಮಾಡಿದ್ನಲ್ಲ, ಇವರು ಅಧ್ಯಯನ ಮಾಡಿದಂತೆ ಮಾಡಿದರು. ಯಾತಕ್ಕೆ ಹೇಳಿದೆ ಆಗಲಿ, ಧರ್ಮೋಹಿ ಸರ್ವವಿದುಷಾಮಪಿ ದೈವತಾನ ಪ್ರಾಪ್ತೇ ನರೇಶು ಜನನೇ ನರವತ್ ಪ್ರವೃತ್ತಿ ಜ್ಞಾನಾದಿ ಊಹನ ಮುತಾಧ್ಯಯನಾದಿರತ್ರ ತಜ್ಞಾಪನಾರ್ಥಮವಸತ್ ಭಗವಾನ್ ಗುರೌಚ ಅಂತ ತೋರಿಸೋಕ್ಕೋಸ್ಕರ ಕೃಷ್ಣ ತೋರಿಸಿದ್ನಲ್ಲ, ಸರ್ವೋತ್ತಮನಾಗಿ ಕೃಷ್ಣ ತೋರಿಸಿದ, ಜೀವೋತ್ತಮನಾಗಿ ಭೀಮಸೇಂದ್ರರು ತೋರಿಸ್ತಾ ಇದ್ದಾರೆ. ಅಲ್ಲಿ 3 ವರ್ಷಗಳ ಕಾಲ ಓದಿದ್ರು. ನಮಗೊಂದು ಯೋಚನೆ, ಕೃಷ್ಣನ ಹತ್ರ ಓದ್ಬೋದಾಗಿತ್ತಲ್ಲ ಅಂತೇಳಿ, ಭಾರಿ ಸುಲಭ, ಯಾಕೆ ಮಾಡ್ಬೋದಾಗಿತ್ತು, ಸರಿಯೇ ಹಾಗೆ ಮಾಡ್ಬೋದಾಗಿತ್ತು, ಆದರೆ ಮಾಡಲಿಲ್ಲ ಅವರು. ಕಾರಣ ಏನು ಅಂದರೆ, ಎಷ್ಟು ಒಳ್ಳೆ ಕಾರಣ ಕೊಡ್ತಾರೆ, ಆಚಾರ ಧರ್ಮ ಅರ್ಥ ಆಗಬೇಕಾದ್ರೆ ಅವ್ರು ಬರೆದಾಗಲೇ ಅರ್ಥ ಆಗೋದು, ಬರೀ ಕಲಿಬಹುದಾಗಿತ್ತಲ್ಲ ಅನಿಸುತ್ತೆ. ಸರಿಯಲ್ಲ, ಗದಾಯುದ್ಧವನ್ನು ಕಲಿಬೇಕಾದ್ರೆ ತಿರುಗಿ ಹೊಡಿಬೇಕಾಗುತ್ತೆ ದೇವರನ್ನು, ಗೊತ್ತಾಯ್ತಾ? ಪ್ರತ್ಯುದ್ಯಮ ಮಾಡಬೇಕಾಗುತ್ತೆ, ಅದು ಮಾಡೋದು ಮಹಾಪಾಪ, ಅದನ್ನು ಕೂಡ ಮಾಡಬಾರ್ದು. ಇದು ಯೋಚನೆ ಮಾಡಿದರೆ ಏನು ಆಶ್ಚರ್ಯ. ಅದಕ್ಕೆ ಶುದ್ಧೇ ಭಾಗವತೇ ಧರ್ಮೇ ನಿರತೋ ಎದುರ್ಕೋದರ, ಎಲ್ಲ ದೇವತೆಗಳು ಭಾಗವತ ಧರ್ಮ ಇರ್ತಾರೆ, ಶುದ್ಧ ಧರ್ಮರ ತತ್ವ ಇದೆಯಲ್ಲ ಯಾವಾಗಲೂ ಅದು ವಾಯುದೇವರಿಗೆ ರುಜುಗಳಿಗೆ, ಅದಕ್ಕೋಸ್ಕರ ಅದು ಕೂಡ ಆಗಲಬಾರದು ಅಂತೇಳಿ ಬಲರಾಮದ ಜೊತೆಗೆ ಯುದ್ಧ ಮಾಡಿದ್ರು ಆ ಕಡೆ ಹೋಗಲಿಲ್ಲ. ಇದನ್ನು ಯೋಚನೆ ಮಾಡಿದರೆ ಧರ್ಮದ ಸ್ವರೂಪ ಹೇಗಿರಬೇಕು ಅಂತ ಹೇಳ್ತಾರೆ. ವೇದವ್ಯಾಸ ದೇವರ ಗ್ರಂಥ ಓದಬೇಕಾದ್ರೆ ಎಷ್ಟು ಶ್ರದ್ಧೆ ಇರಬೇಕು ಅಂತ, ನಮಗೆ ಒಂದು ಪ್ರಶ್ನೆ ಕೇಳಬೇಕಾದರೂ ಕೂಡ ಎಷ್ಟು ಎಚ್ಚರ ಇರಬೇಕು ನಮಗೆ. ವೇದವ್ಯಾಸನ್ನು ಪ್ರಶ್ನಿಸ್ತೇವೆ ಅಂತಾಗಬಾರದು, ನಮ್ಮ ಸಮಸ್ಯೆ ಇರುತ್ತೆ ನಮಗೀಗ. ಅದಕ್ಕೆ ಜಿಜ್ಞಾಸ ಬುದ್ಧಿಯಿಂದ ಕೇಳಿ ನಾವು ಉದ್ಧಾರ ಆಗಬೇಕೆ ಹೊರತು ಏನು ಭಾರಿ ದೊಡ್ಡ ವಿಚಾರ ಕೇಳ್ತೇವೆ ಅಂತೇಳಿ ಅಪಮಾನ ಮಾಡೋದಷ್ಟಿಂದ ಹೊರಟ್ರೆ ಪ್ರತ್ಯುದ್ಯಮ ಆಗುತ್ತೆ. ನೆನಪಿರಬೇಕು, ಪ್ರತ್ಯುದ್ಯಮದ ಭಾವನೆ ನಮ್ಮಲ್ಲಿ ಬಂತು ಅಂದರೆ ಜ್ಞಾನ ಎಂದೂ ಬರೋದಿಲ್ಲ. ಜಿಜ್ಞಾಸೆ ಕೆಟ್ಟದ್ದಲ್ಲ, ಈ ಒಂದು ಪರೀಕ್ಷಾ ಬುದ್ಧಿ ಕೆಟ್ಟದ್ದಾಗತ್ತೆ. ಅದಕ್ಕೆ ಭೀಮಸೇನ ದೇವರು ಬಲರಾಮದೇವರ ಕೈಯಲ್ಲೇ ಓದಿದರು. ಆಮೇಲೆ ಏನು ಮಾಡ್ತಿದ್ರು ಗೊತ್ತಾ, ಸುಮ್ಮನೆ ಓದ್ದ ಮಾಡಲಿಲ್ಲ ಅವರು, ಇನ್ನೊಂದು ಕೆಲಸ ಮಾಡ್ತಾರೆ. ಮಧ್ಯೆ 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 ಯಾವಾಗ ಬಲರಾಮದೇವರು ಬರೀ ಶ್ರೇಷ್ಠ ದೇವರಾಗಿರ್ತಾರಲ್ಲ ಅವಾಗ ಒಂದು ಕೈ ನೋಡ್ಕೋತಿದ್ರಂತೆ. ಕಲಿಯೋನೆ ಓದಲ್ಲಿ ಒಂದು ಏಟು ಹಾಕೇ ಬಿಡ್ತಿದ್ರು ಅವ್ರು, ಈ ಪಾಪ ಹೊಡಿ ಏನೋ ಹೊಡಿಬೇಕಾದ್ರೆ ಸಹಾಯ ಅಂತ ಸುಮ್ಮನೆ ಆಗಿಬಿಡ್ತಿದ್ರು. ಯಾವಾಗ ಶುಕ್ಲಕ್ಕೆ ಶಾವೇಶ ಬರ್ತಿದ್ದಲ್ಲ ತಾವು ಹೊಡ್ಸ್ಕೊಂಡ್ಬಿಡ್ತಿದ್ರಂತೆ. ದೇವರಿಂದ ಹೊಡ್ಸ್ಕೊಳ್ಳೋಷ್ಟು ಭಾಗ್ಯ ಬೇಕಾ ನಮಗೆ? ದೇವರು ಹೊಡೆದಾದ್ಮೇಲೆ ಅದಕ್ಕಿಂತ ದೊಡ್ಡ ಯೋಚನೆ ಇಲ್ಲ. ಇಲ್ಲ, ತಾಯಿ ಹೊಡೆದ್ರೆ ಮಕ್ಕಳಿಗೆ ಭಾರಿ ಖುಷಿ, ನಗುತ್ತಿರ್ತಾರೆ ತಾಯಿ ಹೊಡೆದಾಗ. ಯಾತಕ್ಕೆ ಗೊತ್ತಾ? ಪ್ರೀತಿಯಿಂದ ಹೊಡಿತಾರೆ ಅಂತ ಗೊತ್ತು. ಹೊಸ ಬಟ್ಟೆ ಕಡೆ ಹೊಡಿತಾರಲ್ಲ, ಪ್ರೀತಿಯಿಂದ ಹೊಡಿತಾರೆ. ಯಾಕಂದ್ರೆ ಗಂಡು ಮುರಿಯಾಗ ಹೊಡೆದ್ರೆ ಹೊಸ ಬಟ್ಟೆ ಆಗೋದಿಲ್ಲ, ಅದು ಬೆನ್ನಿ ಬಿಟ್ಟೆ ಅಂತ ಆಗುತ್ತೆ. ಅದು ತಾಯಿ ಹೊಡೆಯೋದ್ರಲ್ಲಿ ಮಗುವಿ ಭಾರಿ ಖುಷಿ. ಕೃಷ್ಣ ಹೊಡೆದಾಗ ಹರಿರೇವ ಪರಹ, ಹರಿರೇವ ಗುರು, ಹರಿರೇವ ಜಗತ್, ಪಿತೃ ಮಾತೃ ಗತಿ. ದೇವರಿಗೆ ಸಾಕ್ಷಾತ್ ಪುತ್ರ ಅಂದರೆ ಬ್ರಹ್ಮವಾಯುಗಡೆ. ಅದಕ್ಕೆ ಅವರನ್ನು ಶಿಶು ಅಂತ ಕರೆದಿದ್ದಾರೆ. ಅಯಂ ವಾವ ಶಿಶು ಮಧ್ಯಮ ಪ್ರಾಣ. ಆ ರೀತಿ ನಡೆಸಿ 3 ವರ್ಷ ತೋರಿಸ್ತಾರೆ. 2, ಒಂದು ಓದಿದಂತೆ ಮಾಡಬೇಕು, 2 ಅದು ಸಾಕಷ್ಟು ಕಾಲನ್ನು ತಗೊಂಡಂತೆ ಮಾಡಬೇಕು. ಇದರಲ್ಲಿ ಜನಕ್ಕೆ ಅವಸರ ಮೋಹನ ಆಗೋದಿಲ್ಲ ಅಷ್ಟು ತಿಳಿಸ್ತಾರೆ. ಅರ್ಜುನ ಆ ಸಮಯದಲ್ಲಿ ಕೃಷ್ಣನಿಂದ ಶಸ್ತ್ರಾಸ್ತ್ರವನ್ನು ಕಲ್ತಂತೆ. ಭಾರಿ ಇಂಟ್ರೆಸ್ಟಿಂಗ್. ಕೃಷ್ಣನಿಂದ ಅಸ್ತ್ರೋಪದೇಶವನ್ನು ಪಡೀತಾರೆ. ಕೃಷ್ಣ ಹೇಳಿದ ಮೇಲೆ ಕೇಳಬೇಕು ಎಂತೆಂಥ ಅಸ್ತ್ರ ಹೇಳಿದ ಅಂತ ಕೇಳಿದ್ರೆ ಜಗನ್ನಾಶ ಮಾಡತಕ್ಕಂಥ ಶಕ್ತಿ ಅಸ್ತ್ರಗಳನ್ನು ಪಡೀತಾರೆ. ಇದು ಸರಿಯಾಗಿ ಗಮನದಲ್ಲಿಟ್ಟು ಮುಂದೆ ಬಂದಾಗ ಯೋಚನೆ ಮಾಡಬೇಕು. ಅದು ಉತ್ತರ ಕೊಡ್ತಾರೆ. ಆಮೇಲೆ ಮುಂದೆ ಸಹದೇವ ಉದ್ಧವರ ಹತ್ತಿರ, ಉದ್ಧವ ಕೃಷ್ಣನ ಪರಮಭಕ್ತ, ಬೃಹಸ್ಪತ್ಯಾಚಾರ ಅವತಾರ, ಆ ಥರದ ನೀತಿ ವಿದ್ಯೆಯನ್ನು ಕಲಿತಾರೆ. ಸಹದೇವ ನೀತಿ ಕೋವಿದ ಅಂತ ಪ್ರಸಿದ್ಧ. ಉದ್ಧವನತ್ತ ಕಲಿಯಲು ಕಾರಣ ಅದು ಬೃಹಸ್ಪತಿ ಅವತಾರ. ಬೃಹಸ್ಪತಿ ನೀತಿ ಅಂತ ಪ್ರಸಿದ್ಧ. ದೈವ ನೀತಿಗೆ ಬೃಹಸ್ಪತಿ ನೀತಿ ಅಂತ ಕರೀತಾರೆ. ಅಸುರ ನೀತಿಗೆ ಶುಕ್ರ ನೀತಿ ಅಂತ ಕರೀತಾರೆ. ಶುಕ್ರಾಚಾರ್ಯ ಅಸುರ ಗುರುಗಳಾದ್ದರಿಂದ ಅವರ ನೀತಿಯೆಲ್ಲ ಅಸುರರ ನೀತಿಯಲ್ಲ, ಇವ್ರದ್ದೆಲ್ಲ ದೈವ ನೀತಿ. ಬೃಹಸ್ಪತ್ಯಾಚಾರ್ಯರಾದ ಉದ್ಧವರಿಂದ ಅದನ್ನು ಕಲಿತು 3 ವರ್ಷ ಆದರೆ ವಾಪಸ್ ಹೊರಡುತ್ತಾರೆ. ಹೋಗಬೇಕಾದ ಕೃಷ್ಣ ಭೀಮಸೇನದೇ ಅವರೊಂದು ಕಾಣಿಕೆ ಕೊಟ್ಟರಂತೆ. ಏನು ಕಾಣಿಕೆ ಗೊತ್ತಾ? ನಿನಗೊಬ್ಬ ಸಾರಥ್ಯನ ಕೊಡ್ತೇನೆ ಅಂತ ಕೊಟ್ಟರಂತೆ. ಆತನ ಹೆಸರು ವಿಶೋಕ ಅಂತ ಹೆಸರು, ವಿಶೋಕ. ಆ ವಿಶೋಕ ಯಾರು ಅಂದರೆ ಕೃಷ್ಣನ ಮಗ. ಯಾವುದೋ ಕಾಣಿಕೆ ದೊಡ್ಡ ಕಾರಣ ದಾಸದಾಸ ಏನು ಕೊಡ್ತಾನೆ, ಮಗನನ್ನೇ ಕೃಷ್ಣ ಕೊಟ್ಟಂತೆ. ಆ ಮಗ ಯಾರ ಮಗ ಅಂದರೆ ತ್ರಿವಕ್ರೆಯಲ್ಲಿ ಹುಟ್ಟಿದವನು. ತ್ರಿವಕ್ರೆ ಇದ್ದಲ್ಲ, ಗೂನಿ ಇದ್ಲಲ್ಲ, ಕೃಷ್ಣನಿಗೆ ಗಂಧಾರ್ಪಣೆ ಮಾಡಿ ತ್ರಿಪುರ ಸುಂದರಿ ಅನಿಸಿಕೊಳ್ಳಲ್ಲ, ಅವಳಲ್ಲಿ ಹುಟ್ಟಿದವನೇ ವಿಶೋಕ. ವಿಶೋಕನನ್ನು ಕೃಷ್ಣ ಕೊಡ್ತಾನೆ. ಯಾತಕ್ಕೆ ಅಂದರೆ ಅವಳು ಒಳ್ಳೆ ಸಾತ್ವಿಕ, ಶೂದ್ರರಲ್ಲೂ ಅಂತ ಜಾತಿ ಕಡಿಮೆ ಆದ ಮಾತ್ರಕ್ಕೆ ಯೋಗ್ಯತೆ ಕಡಿಮೆ ಅಂತ ತಿಳ್ಕೊಳ್ಳೋ ಕಾರಣ ಇಲ್ಲ. ಸದ್ಭಕ್ತರು ಯಾವ ಜಾತಿಯಲ್ಲಿ ಬೇಕಾದ್ರೂ ಹುಟ್ಟಿರಬಹುದು. ಅದು ತಮ್ಮ ಪಂಚರಾತ್ರ ವಿಧಮಾಪ್ಯ ಸುಸಾರಥಿಂ ತಮ್ ಅಂತ ಹೇಳ್ತಾರೆ. ಪಂಚರಾತ್ರವನ್ನು ತಿಳಿದವನಂತೆ ಅವರಿಗೆ ಅಧಿಕಾರ ಇದೆ. ವೇದಾಧಿಕಾರ ಇಲ್ಲ, ಪಂಚರಾತ್ರದ ಅಧಿಕಾರ ಉಂಟು ಅವರಿಗೆ. ಆದ್ದರಿಂದ ತಂತ್ರಜ್ಞಾನ ಅಧಿಕಾರಿತ ಅಂತ ಹೇಳ್ತಾರಲ್ಲ, ಹಾಗೆ ಕರ್ಕೊಂಡು ಹೋದ್ರಂತೆ. ಭೀಮಸೇನ ದೇವರು ಕೈಲಿ ಯಾತಕ್ಕೆ ಕೊಟ್ಟರು ಗೊತ್ತಾ? ಅವರಿಂದ ಭೀಮಸೇನದೇವರಿಗೆ ಉಪಯೋಗ ಆಗಲಿ ಅಂತ ಕೊಡಲಿಲ್ಲ, ತನ್ನ ಮಗ ಸುರಕ್ಷಿತ ಇರಲಿ ಒಂದು ಕಡೆಗೆ. ಪ್ರಾಣದೇವರ ಕೈಲಿ ಕೊಟ್ಬಿಟ್ರೆ ಪ್ರಾಣ ಉಳಿತದೆ ಅಂತ ಅರ್ಥ. ಈ ಮಾತು ಯಾತಕ್ಕೆ ಸತ್ಯ ಅಂದರೆ ಇಡೀ ಮಹಾಭಾರತ ಯುದ್ಧದಲ್ಲಿ ಸರಿಯಾಗಿ ಗಮನಿಸಿರಬೇಕು. ಎಷ್ಟು ಜನ ಸಾಯ್ತಾರೆ ಗೊತ್ತೇ ಗೊತ್ತೆ, ಉಳಿದವರು ಎಷ್ಟು ಜನ 10 ಜನ ಉಳಿತಾರೆ. ಅದರಲ್ಲಿ ಸಾರಥ್ಯಾಗಿ ಉಳ್ಕೊಂಡ ಒಬ್ಬೇ ವ್ಯಕ್ತಿ ಅಂದರೆ ಕೃಷ್ಣನ್ ಬಿಟ್ಬಿಡಿ ಅಂತ, ಹೆಸರಿಗೆ ಸಾರಥ್ಯ ಅಂತ ಪರಮಾತ್ಮ. ಭೀಮಸೇನ ಸಾರಥಿ ಮಾತ್ರ ಉಳ್ಕೊಂಡಿತ್ತು, ಇನ್ಯಾರು ಉಳ್ಕೊಂಡಿದ್ದು, ಯಾರು ಸಾರಥ್ಯ ಉಳ್ಕೊಂಡೋದಿಲ್ಲ. ಯಾತಕ್ಕೆ ಅಂದರೆ ಕೃಷ್ಣ ತನ್ನ ಮಗನ ತನಕ ಕೊಟ್ಟಿದ್ದಾನೆ ಅಂತ ಭೀಮಸೇನ ಸುರಕ್ಷಿತ ಕಾಪಾಡ್ತಾರೆ. ಆದ್ದರಿಂದ ವಿಶೋಕ ಕೊನೆಗೆ ಉಳ್ಕೊಂಡ ಏಕಮಾತ್ರ ಸಾರಥಿಯವರು. ಅವ್ರಿಗೆ ಧರ್ಮಸಾರ ಸಾರಥ್ಯ ಉಳಿಯಲಿಲ್ಲ, ಅದೆಲ್ಲ ಮುಂದೆ ಹೇಳ್ತಾರೆ. ಚಕ್ರ ಸಾವಿರ ಸಾರಥ್ಯನೇ ಉಳಿಯಲಿಲ್ಲ, ಆದರೆ ನಿಜವಾದ ಸಾರಥ್ಯ ಉಳ್ಕೊಂಡಿರುತ್ತೆ. ಏನು ಮಾಡಿದ್ರು ಗೊತ್ತಾ? ಅವರು ಒಂದು ಕಿತಾಬತ್ತಿ ಮಾಡ್ತಾರೆ ಅವರೆಲ್ಲ ಯುಧಿಷ್ಠಿರ, ನಕುಲ ಸಹದೇವರು. ಅರ್ಜುನ ಅಂತ ಯೋಚನೆ, ಕೃಷ್ಣ ಬಂದುಬಿಡ್ತಾರಲ್ಲ, ಆತನ ಸಾರಥ್ಯನ ರೆಸ್ಟ್ ಆತನಿಗೆ, ಲೀವ್ ಆಗಿ ಹೋಗ್ಬೋದು, ಯೋಚನೆ ಇಲ್ಲ. ಆದರೆ ಉಳಿದ ಜನ ಏನು ಮಾಡಿದ್ರಂತೆ ಯೋಚನೆ ಮಾಡ್ತಾರೆ, ಪಾಪ ಸಾರಥಿಗಳವರು ಮೊದಲಿಂದ ನಮ್ಮ ಜೊತೆಗಿದ್ದಾರೆ, ಯುದ್ಧದಲ್ಲಿ ಭಾರಿ ಅಪಾಯ ಇರುತ್ತೆ, ಸತ್ತಿಗೆ ತೋದ್ರೆ ಕಷ್ಟ ಅಂತ ಅವ್ರನ್ನ ಬಿಡಿಸ್ಬಿಟ್ಟು ಬೇರೆ ಸಾರಿ ಅಪಾಯಿಂಟ್ ಮಾಡಿಕೊಂಡಿರುತ್ತೆ. ಅದಕ್ಕೆ ಸ್ನೇಹಾತ್ ನಾಜೌ ನಯೋಜಯನ್ ಅಂತ ಹೇಳ್ತಾರೆ. ಯುದ್ಧದಲ್ಲಿ ಸೇರೇ ಇರಲಿಲ್ಲ ಅಂತ ಬದಿಕೊಂಡ್ರು, ಯುದ್ಧದಲ್ಲಿ ಭಾಗವಹಿಸಿ ಉಳ್ಕೊಂಡ ಏಕಮಾತ್ರ ಸಾರಥ್ಯ ಅಂದರೆ ವಿಶೋಕ. ಅಂತ ಕೃಷ್ಣನ ಪುತ್ರನನ್ನು ಭೀಮಸೇನ ದೇವರು ಕಾಪಾಡ್ತಾರೆ. ಆ ಮೂಲಕ ಒಳ್ಳೆ ಒಳ್ಳೆ ಚೇತನ ಅಂತ ತೋರಿಸಿಕೊಡ್ತಾರೆ ಕೃಷ್ಣ. ಇದನ್ನು ಅರ್ಥ ಆಗುತ್ತೆ ನಮಗೆ, ಕೃಷ್ಣನಿಗೆ ಗಂಧ ಕೊಟ್ಟ ಪುಣ್ಯದಿಂದ ತನ್ನ ಮಗನನ್ನು ಉಳಿಸಿಕೊಳ್ಳೋ ಯೋಗ ಬಂತವಳಿಗೆ. ಕೃಷ್ಣನಿಗೆ ಗಂಧ ಕೊಟ್ಟ ಪುಣ್ಯ ವಂಶೋದ್ಧಾರ ಮಾಡುತ್ತೆ ಅಂತ ಅರ್ಥ. ಇದು ಅರ್ಥ ಮಾಡ್ಕೋಬೇಕು. ಪ್ರತಿನಿತ್ಯ ಓಂ ನಮೋ ನಾರಾಯಣಾಯ ಗಂಧಂ ಸಮರ್ಪಯಾಮೆ ಅಂತ ಹೇಳೋ ಮಂತ್ರದ ಫಲ, ಆ ಸಿದ್ಧಿ ಎಷ್ಟು ಅಂತ ಕೇಳಿದರೆ ಅವಳಿಗೆ ಸ್ವರೂಪ ಬಂತು. ಫಸ್ಟ್ ಒಳ್ಳೆ ರೂಪವತಿ ಅದು, ಕುರೂಪಿ ಅಂದರೆ ಅವಳ ಕಡೆ ನೋಡೋಕೆ ಜನ ಅಸಹ್ಯ ಪಡ್ತಿದ್ರು ಅಂಥ ಗೂನಿ. ಆಮೇಲೆ ಅವಳು ನನ್ನ ಕಡೆ ನೋಡಿರೋ ಸಾಕು ಅನ್ನೋಷ್ಟು ಸುಂದರಿಯಾಗಿಬಿಟ್ಲ. ಆಮೇಲೆ ಅವಳು ಕೃಷ್ಣ ಗ್ರಹಣ ಮಾಡಿದ ಮೇಲೆ ಕೇಳಬೇಕ, ಅರಸಿ ಮುಟ್ಟಲು ದಾಸಿ ರಂಭೆಯಾದಳು ದೇವ, ಪರಶು ಮುಟ್ಟಲು ಲೋಹ ಸ್ವರ್ಣ ಗೋವಿಂದ, ದುರಿತ ಗಜಕ್ಕೆ ಪಂಚಾನನ, ನರಹರಿಯ ದೇವರ ದೇವ ದುರಿತ ಗಜಕ್ಕೆ ಪಂಚಾನನ. ತ್ರಿಪಾದರಾದರೆ ಹೇಳ್ತಾರೆ, ದೇವರು ಮುಟ್ಟಿದರೆ ಕೇಳಬೇಕ ಉದ್ಧಾರ ಆಗೋದು. ಒಳ್ಳೆ ಮಗನನ್ನು ಕಂಡು ವಿಶೋಕನಂತ ಮಗನನ್ನು ಅಧ್ಯಯನ ಮಾಡಿದ, ಪಂಚರಾತ್ರವನ್ನು ಓದಿದವನು, ಹರಿಯಿಂದ ವಾಯುದೇವರ ಹತ್ರ ಬಂದ, ಸುರಕ್ಷಿತ ಬದುಕಿಬಿಟ್ಟ. ಗಂಧಾರ್ಪಣೆಯ ಮಹತ್ವ ಅರ್ಥ ಮಾಡ್ಕೊಂಡು ಬಿಟ್ಟರೆ ನಿಜವಾಗಲೂ ಕೂಡ ಭಾಗವತ ಭಾರತಗಳ ಕಥೆಗಳಲ್ಲ, ನಿತ್ಯ ಜೀವನಕ್ಕೆ ಸುಭದ್ರವಾದಂಥ ವ್ಯವಸ್ಥೆ ಮಾಡಿಕೊಡ್ತಕ್ಕಂಥ ತತ್ವಗಳ ಒಂದು ಸಮುದ್ರ ಅಂತ ಅರ್ಥ. ಇಲ್ಲಿ ಬರ್ತಾರೆ, ಆಮೇಲೆ ವೇದವ್ಯಾಸದೇವರು ಬಂದು ಐದರ ಪಾಂಡವರು ಮತ್ತೆ ಇದಕ್ಕೆ ಬಂದರು, ಹಸ್ತಿನಾಪುರಕ್ಕೆ ಬಂದರು. ಆ ಕಾಲಕ್ಕೆ ವೇದವ್ಯಾಸದೇವರು ಬರ್ತಿದ್ರಂತ ಆಗಾಗ್ಗೆ ಬರ್ತಿರೋರು, ಪಾಂಡವರಿಗೆ ಪಾಠ ಹೇಳೋರು, ಪಾಂಡವರಿಗೆ ಪಾಠ ಹೇಳ್ತಾ ಇದ್ರು. ಇದು ಹೊಸ ವಿಷಯ, ಸಾಮಾನ್ಯ ಬೇರೆ ಕಡೆ ಗೊತ್ತಾಗೋದಿಲ್ಲ. ಸೇ ಪಂಚ ಪಾಂಡವ ತನಯಾಹ ಮುಮುದೂರ್ಣಿ ತಾಂತಂ ಸದ್ಧರ್ಮಚಾರಿಣ ಗುರುಕ್ರಮ ಶಿಕ್ಷಿತಾರ್ಥ ಬರೋದು ಪಾಠ. ದುರ್ಯೋಧನ ಒಂದು ದಿವಸನೂ ಪಾಠಕ್ಕೆ ಬರಲಿಲ್ಲ, ಅದನ್ನು ತರಬೇಕು. ಯಾಕಂದರೆ ದೇವರತ್ರ ಪಾಠಕ್ಕೆ ಯೋಗ್ಯತೆ ಎಲ್ಲಿದೆ ಅವರಿಗೆ? ಕೇಳಿದರೆ ವೈಕುಂಠಕ್ಕೆ ಹೋಗಬೇಕಾಯ್ತು, ಯೋಗನೇ ಬರಲಿಲ್ಲ ಅವರಿಗೆ. ಅದೇ ಹಸ್ತಿನಾಪುರ ವೇದವ್ಯಾಸರು ಬರ್ತಾ ಇದ್ದಾರೆ, ಉಳಿಸಿ ಉಪಯೋಗ ಮಾಡಿಕೊಳ್ಳಿಲ್ಲ ಅವರು, ಇವರು ಉಪಯೋಗ ಮಾಡಿಕೊಂಡ್ರು. ಐದು ಜನಕ್ಕೂ ಪಾಠ ಹೇಳಿದರಂತೆ. ಅದರಿಂದ ಆಚಾರ್ಯ ಜ್ಞಾನ ಅಂದರೆ ವಿಶೇಷ ಶೇಷ ಶಯನ ಪುನರ್ಧ್ಯಯ ಮಟ್ಟ, ಉಳಿದವರು ಒಳ್ಳೆ ಜ್ಞಾನನೇ ಬಂತು. ಅದರಿಂದ ಅಂಥ ಜ್ಞಾನವನ್ನು ಪಡೆದಿದ್ದಾರೆ ಭೀಮಸೇನ ದೇವರಿಗೆ. ಗುರುಗಳು ಯಾರಾದರೂ ವೇದವ್ಯಾಸ ದೇವರು, ಮಧ್ವರು ಪದಲು ಅವರೇ ಗುರುಗಳು. ಅದಕ್ಕೆ ತಮೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜಸೈವ. ಆ ರೂಪಕ್ಕೂ ಅವರೇ, ಈ ರೂಪಕ್ಕೂ ಅವರೇ ಗುರುಗಳು, ಮೂಲ ರೂಪಕ್ಕೂ ಅವರೇ ಗುರುಗಳು, ರಾಮರೂಪ ಹನುಮದ್ ರೂಪನಾಗಿ ರಾಮದೇವರೇ ಗುರುಗಳು. ಸ್ವಾತ್ಮ ಸ್ವರೂಪ ಮಮಿತಂ ಹನುಮನ್ಮುಖೇಶು ಸಂದರ್ಶಯಂತ ಮಜಿತಂ ಸ್ಮರತೋರು ಗಿರ್ಭಿ. ರಾಮದೇವರ ಶಿಷ್ಯ ಹನುಮಂತ ದೇವರು, ವೇದವ್ಯಾಸರ ಶಿಷ್ಯರು ಭೀಮ ಮಧ್ವರಾದ್ದರಿಂದ ಕೃಷ್ಣನ ಶಿಷ್ಯರು ಹೌದು. ಸಾಕ್ಷಾತ್ ದೇವರ ಶಿಷ್ಯರಾಗ ಅರ್ಹತೆ ಇರೋದು ರುಜುಗಳಿಗೆ ಮಾತ್ರ. ಇಲ್ಲಿ ಬ್ರಹ್ಮದೇವರು ಅಲ್ಲಿದ್ದಾರೆ, ವಾಯುದೇವರು ಅವತಾರ ಮಾಡಿ ಬಂದಿದ್ದಾರೆ, ಅದೆಲ್ಲ ಮುಗಿದಿದೆ. ಭೀಮಸೇನದಾರನ್ನು ಏನು ಮಾಡಿದರು ಅಂತ ಹೇಳಿದ್ದಾರೆ, ಭೂಕವನ್ನು ಹೇಗೆ ಆಳ್ತಾ ಇದ್ರು ರಾಜ್ಯವನ್ನು ಅಂತ ಕೇಳಿದರೆ, ಸರ್ವಾನ್ ಅಭಾಗವತ ಶಾಸ್ತ್ರ ಪಥಾನ್ ವಿಧೂಯ ಮಾರ್ಗಂ ಶಕಾರ ಸತು ವೈಷ್ಣವಮೇವ ಶುಭ್ರಂ. ಭೀಮಸೇನ ದೇವರ ಆಳಿಕೆ ಹೇಗಿತ್ತು ಅಂತ ಒಂದೇ ಮಾತನ್ನು ಹೇಳೋದಾದರೆ, ರಾಮದೇವರ ಆಳ್ವಿಕೆ ಇದ್ದಾಗಿತ್ತು. ಸರ್ವಾನ್ ಅಭಾಗವತ ಶಾಸ್ತ್ರಪಥಾನ್ ವಿಧೂಯ, ಮಧ್ವರೂಪದಲ್ಲೂ ಏಕವಿಂಶತಿ ಕುಭಾಷ್ಯ ದೂಷಕಂ. ಅಲ್ಲಿ ಸರ್ವಾನ್ ಅಭಾಗವತ ಶಾಸ್ತ್ರಪಥಾನ್ ವಿಧೂಯ, ಅಲ್ಲಿ ಬಾಹುಬಲದಿಂದ ಅಲ್ಲಿ, ಇಲ್ಲಿ ಜ್ಞಾನಬಲದಿಂದ ಇಲ್ಲಿ, ಎರಡರಲ್ಲೂ ಎರಡೂ ಇದೆ. ಅದು ಮುಂದೆ ನೋಡ್ತೇವೆ, ಎರಡರಲ್ಲೂ ಎರಡೂ ಇದೆ. ಇಲ್ಲಿ ಅದನ್ನು ಮಾಡಿ ತಮ್ಮ ರಾಜ್ಯದಲ್ಲಿ ಪೂರ್ತಿ ಸುವ್ಯವಸ್ಥೆಯನ್ನು ತಂದರು. ಆ ಸಮಯಕ್ಕೆ ಒಂದು ಪ್ರಸಂಗ ನಡೀತು. ದ್ರೋಣಾಚಾರ್ಯರು ಮಹಾನುಭಾವರು, ಅವರು ಬಹಳ ಶ್ರೇಷ್ಠವಾದ ಧರ್ಮಾನುಷ್ಠಾನ ಮಾಡಿದವರ ಸಾಲಿಗೆ ಸೇರ್ತಾರೆ. ಧರ್ಮಂ ಮಹಾಂತಂ ರಜಂ ಜುಷಾಣಃ ಅಂತ ಹೇಳಿದ್ದಾರೆ. ಒಂದು ರಥ, ಆ ರಥಕ್ಕೆ ವಿಶೇಷವಾದ ಅಧಿಕಾರ ಇದ್ದು ಮಾಡೋಕ್ಕೆ ಆಗೋದಿಲ್ಲ. ಶಿರೋಂಚ ವೃತ್ತಿ ಅಂತ ಹೆಸರು. ಶಿರೋಂಚ ವೃತ್ತಿಯಲ್ಲಿ ಬದುಕೋದು ಅಂದರೆ ಭಾರಿ ಕಷ್ಟ. ಇವತ್ತು ಬರೀ ಸಂಬಳದಲ್ಲಿ ಬದುಕೋದೇ ಕಷ್ಟ ಅಂತ ತಿಳ್ಕೊಂಡ ಕಾಲ ನಾವು, ಬರೀ ರಥಗೀತ ಮಾಡಿ ಬದುಕೋದೇ ಕಷ್ಟ ಅಂತ ತಿಳ್ಕೊಂಡವರು. ಅವ್ರು ಹೇಗೆ ಬದುಕಬೇಕು ಗೊತ್ತಾ? ಅವರು ಕೃಪೆ ಹೆಂಡತಿ, ಇವರು ಗಂಡ, ಸಂಸಾರ ಮಾಡಬೇಕು. ಆಗಿನಕ ಶಿಲೋಂಚ ವೃತ್ತಿ ಅಂತ ಹೇಳಿದರೆ, ಈ ರೈತರೆಲ್ಲ ಸುಗ್ಗಿ ಕಾಲದಲ್ಲಿ ಧಾನ್ಯವನ್ನು ಮನೆಗೆ ಒಯ್ದು ಬಿಡ್ತಾರೆ, ಆಗ ಮಣ್ಣಲ್ಲಿ ಕೆಲವು ಧಾನ್ಯ ಉಳ್ಕೊಳ್ಳುತ್ತೆ, ಅದನ್ನು ಆರಿಸಿಕೊಂಡು ಬಂದು ವರ್ಷ ಪೂರ್ತಿ ಅದರಲ್ಲಿ ಬದುಕಬೇಕು. ಎಷ್ಟಿರುತ್ತೋ ಅಷ್ಟೇ, ಆಯಿತು ಮತ್ತೆ ಬೇರೆ ಹೋಗೋಗಿಲ್ಲ, ಸಿಕ್ಕಷ್ಟೆಷ್ಟೋ ಅಷ್ಟೇ. ಆ ರೀತಿ ಬದುಕತಕ್ಕಂಥದ್ದು ಶಿಲೋಂಚ ವೃತ್ತಿ ಅಂತ ಕರೀತಾರೆ. ಇವತ್ತು ವೃತ್ತಿ ಮಾಡಲಿಕ್ಕೆ ಬರೋದಿಲ್ಲ, ಸಿಮೆಂಟ್ ಹಾಕಿಬಿಟ್ಟಿರ್ತಾರಲ್ಲ, ಒಂದು ಕಾಳು ಉಳಿಯೋದಿಲ್ಲ ಅದರೊಳಗೆ, ಯಾರು ಬಡ್ಕೊಂಡು ಹೋಗ್ತಾರೆ. ಯಾವ ಇಲ್ಲೂ ಯಾರು ಬಡವ ಇಲ್ಲ, ಅವರಿಗೂ ಇಲ್ಲ, ಹಾಗಾಗಿ ಅವ್ರು ಅದಕ್ಕೋಸ್ಕರ ಬಿಡ್ತಿದ್ರು ಕೂಡ ಅಂಥವ್ರು ತಗೊಳ್ಳಿ ಅಂತ ಹೇಳಿಬಿಟ್ಟು. ಅಂಥ ವೃತ್ತಿಯಿಂದ ಎಷ್ಟು ದಿವಸ ಬದುಕಿದ್ರು ಗೊತ್ತವರು, ಅನೇಕರು ಗೊತ್ತಿರಬೇಕು. ಭೀಷ್ಮರ ವಯಸ್ಸು ಒಟ್ಟು ಇದ್ದ ಕಾಲಕ್ಕೆ 800. ತೇಷಾಂ ಸಮಾನೋ ವಯಸ್ಸಾ ವಿರಾಟ. ದ್ರೋಣಾಚಾರ್ಯರು, ವಿರಾಟರಾಜ, ದ್ರುಪದ ರಾಜ, ಕೃಪಾಚಾರ್ಯರು, ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯ ಎಲ್ಲ ಸಮವಯಸ್ಕರೆಲ್ಲ ಕೂಡ. ಅಂದರೆ ಈಗ ಅವರಿಗೆ 600 ದಾಟಿ ಹೋಗ್ಬಿಟ್ಟಿದ್ದಾರೆ. 8 ಕಾಲ ಆ ಶುದ್ಧ ವೃತ್ತಿಯಲ್ಲಿ ಬದುಕಿದವರು. ಬಹುಶಃ ಎಂಥ ವೈದಿಕ ಬ್ರಾಹ್ಮಣನು ಕೂಡ 4-6 ಅಷ್ಟು ಬದುಕೋದೇ ಇಲ್ಲ, ಯೋಚನೆ ಇಲ್ಲ, ಬದುಕಷ್ಟು ಇರಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಧರ್ಮ ಪಾಲನೆ ಮಾಡಿದರಂತೆ. ಮುಂದೆ ಅವರಿಗೆ ಒಬ್ಬ ಮಗು ಹುಟ್ಟಿತು, ಅಶ್ವತ್ಥಾಮಾಚಾರ ಮಗನಾಗಿ ಬಂದು. ಅಶ್ವತ್ಥಾಮಾಚಾರ ಸಾಕ್ಷಾತ್ ರುದ್ರದೇವರ ಅವತಾರ. ಹೇಳ್ತಾರೆ, ಯಸ್ಮಾ ಅಶ್ವಧ್ವನಿಂ ಯಸ್ಮಾ ಚಕ್ರೆ ಜಾಯಮಾನೋ ಮಹಾತ್ಮ. ನಿನ್ನೆ ನೋಡಿದ್ದೇವೆ ಅದನ್ನು, ಅಶ್ವದಂತೆ ಕೆನದು ಹುಟ್ಟಿದ್ರಂಥವು. ಅಶ್ವದಂತೆ ಕೆನೆಯುತ್ತಾರೆ, ಅಶ್ವ ಅಂದರೆ ಇಂದ್ರಿಯಗಳು. ಇವರು ಮನೋನಿ ಮನಸ್ಸು ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡುತ್ತೆ. ತಾವು ಯಾರು ಅಂತ ತೋರಿಸಿಕೊಟ್ಟಾಗತ್ತೆ ಅಶ್ವತ್ಥಾವ. ತಮ್ಮ ಹೆಸರಿನಲ್ಲೇ, ತಮ್ಮ ಒಂದು ಧ್ವನಿಯಲ್ಲೇ ತಾವು ಇಂದ್ರಿಯಗಳಿಗೆ ಶ್ರೇಷ್ಠ. ಇಂದ್ರಿಯಾಣ ಮನಶ್ಚಾಸ್ತಿ ಅಂತ ಮನೋನಿಯಾಮಕರನ್ನು ತೋರಿಸಿಕೊಟ್ಟು ಹುಡ್ತಾ ಇದ್ದಾರೆ. ಆ ಕಾಲಕ್ಕೆ ಇನ್ನೂ ಪಾಂಡವರು ಅಲ್ಲೇ ಇದ್ರು, ಇಲ್ಲಿ ಬಂದಿರಲಿಲ್ಲ, ಬದಿರೆಯಲ್ಲೇ ಇದ್ದವರು ಅವರೆಲ್ಲ ಕೂಡ. ನಾವು ಬದಿರಿಗೆ ಹೋದಾಗ ಜ್ಞಾಪಕ ಮಾಡು, ಪಾಂಡವರು ಹುಟ್ಟಿದ ಜಾಗ ಅಂತ ಜ್ಞಾಪಕ ಮಾಡ್ಕೋಬೇಕಾದ. ಪಾಂಡವರು ಓಡಾಡಿದ ಜಾಗ, 14 ವರ್ಷಗಳ ಕಾಲ ಅರ್ಜುನ ಇದ್ದ, 16 ವರ್ಷ ಭೀಮಸೇನ ವಿರುದ್ಧ ಜಾಗ ಅದವರು. ಮಧ್ವರೂಪದಿಂದ ಸಂದರ್ಶನ ಮಾಡಿದ್ದು ಹೌದು, ಭೀಮರೂಪದಿಂದ ಅಲ್ಲಿ ವಾಸ ಮಾಡಿದ್ದು ಹೌದು. ಆಗ ಆಗ ಆ ಕಾಲಕ್ಕೆ ಇಲ್ಲಿ ಅಶ್ವತ್ಥಾಮಾಚಾರ್ಯರು ಪ್ರತಿನಿತ್ಯದಲ್ಲೂ ಕೂಡ ಆಗ ಕೌರವರೇ ಇದ್ರು ಆಡಕ್ಕೋಸ್ಕರ ಆಡಕ್ಕೆ ಹೋಗ್ತಾ ಇದ್ರು. ಮತ್ತೆ ಮತ್ತೆ ಆಟ ಪಾಠ ಮಾಡ್ತಾ ಮಾಡ್ತಾ ನಮ್ಮಲ್ಲಿ ಬದ್ದೆ ಅಭ್ಯಾಸ ಇದೆಯಲ್ಲ, ಲಂಚ್ ಬ್ರೇಕು, ಟೀ ಬ್ರೇಕು, ಆಟ ಹುಲ್ ಬ್ರೇಕು, ಮನೆಗೆ ಆ ರೀತಿ ಮಾಡ್ಕೊಂಡು ಬರ್ತಿರ್ತಾರಲ್ಲ, ಆ ರೀತಿ ಹೋಗಿ ಆಡ್ತಾ ಇರ್ತಿದ್ರು. ದುರ್ಯೋಧನ ಅವ್ರನ್ನ ಯೋಚನೆ ಮಾಡಿದ, ಒಳ್ಳೆ ಬ್ರಾಹ್ಮಣರು ಸಿಕ್ಕಿದ್ದಾರೆ, ಉಪಯೋಗ ಮಾಡ್ಕೋಬೇಕು ಅಂದರೆ ಅನಿಸ್ತೇ ಅವನಿಗೆ. ಮಧ್ಯೆ ಊಟದ ಮಧ್ಯೆ ಲಂಚ್ ಬ್ರೇಕ್ ಅಂತ ಹೋಗ್ತಿದ್ದಾರಲ್ಲ, ಮತ್ತೆ ವಾಪಸ್ ಬರ್ತಿದ್ರು. ಏನಾಯ್ತು ನಿಮ್ಮತ್ತೆ ಏನು ತೊಗೊಂಡ್ರಿ ಅಂತ ಕೇಳೋ ಪತ್ತೆ, ಮನೇಲಿ ಏನಾಯಿತು ಅಂತ ಕೇಳ್ತಾರಲ್ಲ, ಕೇಳಿದಾಗ ಗೌರವರು ಹೇಳ್ತಾರೆ ನಾವೆಲ್ಲ ಹಾಲು ಕುಡಿದ್ವಿ ಅಂತ ಹೇಳ್ತಿದ್ರು. ಅವ್ರಿಗೆ ಹೌದಲ್ಲ, ಹಾಲೊಂದು ಪದಾರ್ಥ ಇರುತ್ತಾ ಅಂತ ಅವರಿಗೆ ಆಗ ಗೊತ್ತೇ ಇಲ್ಲ, ಮನೇಲಿ ಅಂತ ವಾತಾವರಣ ಇತ್ತು ಪಾಪ ಅವರಿಗೆ. ಹಾಲು ಅಂತ ಒಂದು ವಾತಾವರಣ, ನಮ್ಮ ಜನಕ್ಕೂ ಹಾಲು ಗೊತ್ತಿಲ್ಲ, ಬೇರೆ ಗೊತ್ತಾಗ್ಬಿಟ್ಟಿದೆಯಲ್ಲ, ಈ ಹಾಲು ಗೊತ್ತಾಗಿಲ್ಲ ಅವರಿಗೂ ಕೂಡ. ಸೀದಾ ವಾಪಸ್ ಬರ್ತಾರೆ, ಅಮ್ಮ ನನಗೆ ಹಾಲು ಕೊಡು ಅಂತ ಕೇಳಿದ್ದಾರೆ, ಅವ್ರು ಹೇಳಿದ್ರಲ್ಲ ಹಾಲು ಕೊಡು ಅಂತ ಕೇಳಿದ್ದಾರೆ. ಕೃಪಿದೇವಿಗೆ ಭಾರಿ ಆಶ್ಚರ್ಯ, ಎಲ್ಲಿಂದ ಕೊಡಬೇಕು ಹಾಲು ಪಾಪ, ವ್ಯವಸ್ಥೆನೇ ಇಲ್ಲ, ಗೋವಿಲ್ಲ, ಹಾಲಿಲ್ಲ, ಇನ್ನೊಬ್ಬರಿಂದ ಸರ್ವ ಪ್ರತಿಗ್ರಹ ಉಜ್ಜ, ಯಾರು ಏನು ಕೊಟ್ಟರು ತಗೋತಿರಲಿಲ್ಲ. ಅದೆಂಥ ವ್ರತ ಅವರು, ಅತಿ ಶ್ರೇಷ್ಠವಾದ ವ್ರತ ಮಾಡಿದ್ದಾರೆ. ಆದ ತಾಯಿ ಕರುಳು ಪಾಪ, ಕೊಡ್ಲಿಕ್ಕಿಲ್ಲ ಅಂತ ಹೇಳೋದು ಮನಸ್ಸು ಬರಲಿಲ್ಲ, ಏನಾದ್ರು ಕೊಡಬೇಕು ಅಂತ ಯೋಚನೆ ಮಾಡಿ ಕದಾಚಿತ್ ಪಿಷ್ಟ ಮಾಲೋಡ್ಯ ಮಾತಾ, ಹಿಟ್ಟನ್ನು ನೀರನ್ನು ಕರೆಸಿಬಿಟ್ಟು ಕೊಟ್ಬಿಟ್ಟು ಕುಡಿದ್ಬಿಟ್ರು. ಫಸ್ಟ್ ಪೌಡಿ ಹಾಲು, ಪೌಡರ್ ಹಾಲು ಶುರುವಾಗಿದ್ದೆ ಆಕೆಯಿಂದ. ಪೌಡರ್ ದೊಡ್ಡ ಹೇಳ್ತಾರೆ, ನೆಸಿಟಿ ಆಫ್ ಮದರ್ ಆಫ್ ಇನ್ವೆನ್ಷನ್ ಅಂತ ಕರೀತಾರೆ. ಆ ಕಾಲಕ್ಕೆ ಬುದ್ಧಿ ಹೊಡಿತು, ಕೊಟ್ಟುಬಿಟ್ಲು, ಅವರು ಕುಡಿದ್ರು, ಹಡ್ಡು ವಾಪಸ್ ಹೊರಟ್ಬಿಟ್ರು. ಮರುದಿವಸ ಬಂದರು, ನಾನು ಹಾಲು ಕೊಡಿದೆ ಅಂತ ಹೇಳಿದರು. ದುರ್ಯೋಧನ ಎಷ್ಟು ಮೂರ್ಖ, ಎಷ್ಟು ದುಷ್ಟ ಅಂತ ಕೇಳಿದರೆ ಅವನಿಗೆ ಗೊತ್ತು, ತನಗಿಂತ ಉಳಿದೋರ ಬಗ್ಗೆ ಜಾಸ್ತಿ ಗೊತ್ತು ಅವನಿಗೆ, ಅದನ್ನೇ ಮೋಸ ಅಂತ ಕರೆಯೋದು. ಸೀದಾ ಹೋಗ್ತಾನೆ, ಅರ್ಥ ಮಾಡ್ಕೋತಾನೆ, ಆಚಾರ್ಯರೇ ನಮ್ಮನೆ ಬನ್ನಿ ನಾಳೆ ಹಾಲಿಗೆ ಅಂತ ಕರ್ಕೊಂಡು ಹೋಗ್ತಾನೆ, ನಮ್ಮನೆ ಬನ್ನಿ ಅಂತ ಹೇಳಿದ ತಕ್ಷಣ ಹೋದರು. ನಿಜವಾದ ಹಾಲೇ ಕೊಟ್ಟವು, ಕುಡಿದ್ರು. ಆಚಾರ್ಯ ಬರೀತ ರಸಮಸ್ಯ ಸೋವೈತ್ ಅಂತ ಹೇಳ್ತಾರೆ. ಅಯ್ಯೋ ಹಾಲು ಹೀಗಿರುತ್ತಾ ಅಂತ ಆಗ ಗೊತ್ತಾಯ್ತಂತೆ, ಹಾಲು ಹಾಲು ಕುಡಿದವರು ಪಾಪ ಅವರು, ವಿಷ ಕುಡಿದವರು, ಕಾಲಕುಟ ಕುಡಿದವರು, ಪೂರ್ತಿಯಾಗಿ ಸ್ವಲ್ಪ ಕುಡಿದಿದ್ರಲ್ಲ, ಇವತ್ತು ಹಾಲು ಕುಡಿದು ವಿಷ ಹೇಗಿತ್ತು ಅಂತ ಅವತ್ತು ಗೊತ್ತಾಗಿತ್ತು, ಹಾಲು ಹೇಗಿರುತ್ತೆ ಅಂತ ಇವತ್ತು ಗೊತ್ತಾಯ್ತು ಅಂತ ಅವರಿಗೆ. ಈಗ ಹೇಳ್ತಾರೆ, ಈಶ್ವರಾದನ್ಯತ್ರ ಆಲೋಚನೆ ಬಿ ಅಸರ್ವ ವಿಷಯಂ ತಾತ್ವಿಕ ಯೋಗಿ ಜ್ಞಾನ. ಇವರಿಗೆ ಹಾಲು ಯಾವುದು ನೀರು ಯಾವುದು ಗೊತ್ತಿರಲಿಲ್ಲ, ಇವತ್ತು ಗೊತ್ತಾಯ್ತಂತೆ. ವಾಪಸ್ ಹೋಗ್ತಾರೆ, ದುರ್ಯೋಧನ ಹಾಲು ಕೊಟ್ಟನಲ್ಲ, ಅದು ಹೆಸರಿಗೆ ಹಾಲು ಕೊಟ್ಟಿದ್ದು, ಹಾಲು ಮನಸ್ಸನ್ನು ಹಾಲಾಹಲ ಮಾಡ್ತಾನೆ ಪಾಪಿಷ್ಟವು, ಹಾಲಿನ ಮೂಲಕ ಎಂಟರ್ ಆಗ್ತಾರೆ ಅಂತ ಅರ್ಥ. ಕಲಿ ಎಂಟರ್ ಆಗೋದೇ ಆಹಾರದ ಮೂಲಕವಾಗಿ, ಆಹಾರ ಮೂಲಾಹ ಸರ್ವೇ ರೋಗ ಅಂತ ಹೇಳ್ತಾರಲ್ಲ ಹಾಗೆ, ಎಂಟರ್ ಆದ ಅವನು. ಅವನ ಕೈಯೇ ಕೆಟ್ಟ ಕೈ, ಅವನು ಯಾರು ಗೊತ್ತವನು, ಅವನು ಮುಟ್ಟಿದರೆ ಎಂಥದ್ದು ವಿಷ ಆಗುತ್ತಂತೆ. ಯಾಕೆ ಅವನು ಕಲೆಯ ಸ್ವರೂಪಂ ತದತೀವ ದುಸ್ಸಹ, ಕಾಲಕೂಟಕ್ಕೆ ಅಭಿಮಾನಿ ದೈತ್ಯ ಅವನೇ, ಅವನು ಮುಟ್ಟಿದರೆ ಹಾಲು ಹಾಲಾಲ ಆಗಬೇಕು. ಅದನ್ನು ಕೊಟ್ಟ ಮನಸ್ಸು ಕೆಟ್ಟೇ ಹೋಯಿತು. ಅವತ್ತು ಕುಡಿದ ಹಾಲು ಅವರು ಪ್ಯೂರ್ ಆಗಬೇಕಾದ್ರೆ 100 ವರ್ಷ ಬೇಕಾಯ್ತು ಹೆಚ್ಚಿಗೆ ನೆನಪಿರಬೇಕು. ಅದಕ್ಕೆ ಏನೋ ಕೊಡ್ತಾರೆ, ಯಾಕೆ ಕುಡಿಬಾರ್ದು ಅಂತಾರಲ್ಲ, ಏನಾಗುತ್ತೆ ನೋಡಿ ಅಂತ ಹೇಳ್ತಾರೆ. ಕೆಲವರು ಇರ್ತಾರೆ ಭಾರಿ ದೊಡ್ಡವರು ಕುಡಿದ್ರೆ ಏನಾಗೋದಿಲ್ಲ ಅಂತ ಹೇಳ್ತಾರೆ. ಅಶ್ವತ್ಥಾಮರಷ್ಟು ದೊಡ್ಡವರ ನಾವು, ಮನೋನಿಯಾಮಕರ ಮನಸ್ಸನ್ನೇ ಕೆಡಿಸ್ತಾನೆ ಕಲಿ ಅಂತ ಹೇಳಿದರೆ ಹಾಡ್ತಾರೆ. ರುದ್ರದೇವರ ಒಳಗೂ ಎಂಟರ್ ಆಗೋ ಶಕ್ತಿ ಕಲಿಗಿದೆ, ಎಂಟರ್ ಆಗೇ ಬಿಟ್ಟವರು ಸೀತಾ. ಮರುದಿವಸ ಯಥಾ ಪ್ರಕಾರ ಮತ್ತೆ ಕೊಡೋರು ಎಷ್ಟು ದಿವಸ ಕೊಡ್ತಾರೆ ಗೊತ್ತಾ, ಕೆಲವರು ಇರ್ತಾರೆ ನೀವು ಕೊಟ್ಟಿರ್ ಹೋಗೋದಿಲ್ವಾ, ನಾವು ಕೊಡಿಸ್ತೀವಿ ಬನ್ನಿ ಹೋಗೋಣ ಅಂತ ಹೇಳ್ತಾರೆ. ಅಂದ್ರೆ ಕೊಡಿಸ್ತೀವಿ ಬರಲ್ಲ, ಕೆಡಿಸ್ತೀವಿ ಬನ್ನಿ ಅಂತ ಅರ್ಥ. ಇವತ್ತು ಬನ್ನಿ ನಾಳೆಯಿಂದ ನೀವತ್ತೆ ಹೋಗ್ಲಿಕ್ಕೆ ಶುರು ಮಾಡ್ತೀರಿ ಅಂತ ಅರ್ಥ. ಮನುಷ್ಯನ ತಂತ್ರ ಅದು, ಅವ್ನು ಮರುದಿವಸ ಕೊಡಲಿಲ್ಲ, ಇವರು ಮನೆಗೆ ಹೋದರು, ಅಮ್ಮ ನನಗೆ ಹಾಲು ಕೊಡು ಅಂದರು, ಯಥಾ ಪ್ರಕಾರ ಹಿಟ್ಟು ಕಲಿಸಿಕೊಟ್ರು. ಎಷ್ಟು ಸಿಟ್ಟು ಬಂದು ಗೊತ್ತಾ ಅವರಿಗೆ, ನೇರಂ ಕ್ಷೀರಂ ಇತ್ಯಾರು ರಾವ, ಅಮ್ಮ ಮೋಸ ಮಾಡ್ತಿದ್ದೆ, ಅದು ಹಾಲಲ್ಲ ಇದು, ನಿಜವಾದ ಹಾಲೇ ಬೇಕಂತ ಕೂತು, ನಿಜವಾದ ಹಾಲೇ ಬೇಕು. ಯಾಕೆ ಕೆಡಿಸ್ತಾನೋ ಗೊತ್ತಾ ಮನಸ್ಸನ್ನು, ಅವನು ಕೆಡಿಸಿ ಹಾಕಿಬಿಟ್ಟ. ಅದು ಬ್ಯಾಡ್ ಕಂಪನಿ ಹೇಗೆ ಮಾಡುತ್ತೆ ಅನ್ನೋದಕ್ಕೆ ಸಾಕ್ಷಿ ಇದು. ಅವ್ರು ಎಲ್ಲಿಂದ ತರ್ಬ ನಿಜವಾದ ಹಾಲು. ಇವರು ಅವ್ರ ಹತ್ರ ಕೇಳಬೇಕಾದ್ರೆ ರೋದನಾದ್ರುದ್ರ ಅವರು ಸಾಮಾನ್ಯ ಅಲ್ಲ, ಅತ್ತೆಯವ್ರ ಹೆಸರು ಮಾಡ್ಕೊಂಡಿರೋದು ನೋನ್ ಫಾರ್ ಇಸ್ ಇದು ರೋದನ. ತಕ್ಷಣ ಅವರು ಏನು ಮಾಡಬೇಕಾಗ, ರುದ್ರ ರೋದನ ಅಂತಲೇ ಪ್ರಸಿದ್ಧ. ಸಮಾಧಾನ ಮಾಡೋಕ್ಕೆ ದ್ರೋಣಾಚಾರ್ಯ ಗಂಡ ಹತ್ರ ಹೋಗ್ತಾರೆ, ಸ್ವಾಮಿ ನನಗಂತೂ ಏನೂ ಬೇಡ, ನಿಮಗಂತೂ ಬೇಡೇ ಬೇಡ, ಮಗುವಿಗೂ ಹಾಲು ಕೊಡೋಕ್ಕೆ ಹೋದ್ರೆ ಏನು ಮಾಡಬೇಕು ನಾವೀಗ, ಏನಾದರೂ ಮಾಡಿ ಹಾಲಿನ ವ್ಯವಸ್ಥೆ ಮಾಡಿ ಅಂತ ಕೇಳಿ. ಹೇಗೆ ಶುರುವಾಗುತ್ತೆ ಅನ್ನೋದು ಕಲಿ, ಈಗ ನಿಧಾನವಾಗಿ ಎಂಟ್ರ ಆಗ್ತಾ ಬಂತು. ಆಗ ಇವ್ರ ಮನಸ್ಸಿನಿಂದ ಕೃಪಿದೇವಿ ಮನಸ್ಸಿಗೆ ಹೋಯ್ತು. ಈಗ ಕೃಪಿದೇವಿ ಗಂಡನಿಗೆ ಹಾಕಿದ್ಲು, ಒಂದಕ್ಕೊಂದು ಲಿಂಕ್ ಶುರುವಾಯ್ತು. ಬಂದು ಬಂದು ಒಂದು ಒಂದು ದ್ರೋಣಾಚಾರ್ಯಗೂ ಅನಿಸ್ತು ಅಂತ, ಹೌದು ನ್ಯಾಯ ಪಾಪ, ಮಗುಗೊಂದು ಹಾಲಿನ ವ್ಯವಸ್ಥೆ ಮಾಡಬೇಕು ಅನಿಸ್ತು. ಹಾಲು ಎಲ್ಲಿಂದ ತಂದ್ರೆ ದಿವಸ ಯಾರು ಕೊಡ್ತಾರೆ ಹಾಲನ್ನು, ಅದಕ್ಕೆ ಅವ್ರು ಏನು ಮಾಡಿದರೆ ಒಂದು ಗೋವನ್ನೇ ತಂದರೆ ಹೇಗಿರುತ್ತೆ ಅಂತ ಯೋಚನೆ ಮಾಡಿದ್ರು. ಒಂದು ಗೋವನ್ನು ತಂದುಬಿಟ್ಟರೆ ಸರಿ ಹೋಗುತ್ತೆ ಅಂತೇಳಿ ಗೋವನ್ನು ತರಲಿಕ್ಕೆ ಯಾರ ಹತ್ರ ಹೋಗ್ಬೇಕು. ಈಗ ವ್ರತ ಮಾಡಿದ್ದಾರೆ, ಯಾರು ಕೊಟ್ಟರು ತಗೋಬಾರ್ದು, ಇಸ್ಕೊಳ್ಬಾರ್ದು ಯಾರ ಹತ್ರ ಕೂಡ. ಗೋವು ಬೇಕು, ಏನು ಮಾಡಬೇಕಾಗ, ಆಗ ಗೋವಿನ ಗೋವಿಗೋಸ್ಕರ ಅಲ್ಲಿ ಹೋಗಬೇಕು ಅಂದರೆ ಗೋವಿಂದನ ಹತ್ರನೇ ಹೋಗೋಣ ಅಂತೇಳಿ. ಗೋವಿಂದ ಮೂರು ರೂಪದಲ್ಲಿದ್ದಾಗ, ಕೃಷ್ಣನೂ ಇದ್ದ, ವೇದವ್ಯಾಸ ದೇವರು ಇದ್ದಾರೆ, ಪರಶುರಾಮದೇವರು ಇದ್ದಾರೆ. ಯಾರು ಉಪದ್ರವ ತೋಗ್ಬೇಕು ಅವರು? ಎಷ್ಟು ವಿಚಾರ ಇದೆ, ಕತೆ ಕೇಳಕ್ಕೆ ಹೋದ್ರೆ ನಿದ್ದೆ ಮಾಡಿ ಕೇಳ್ಬೋದು, ಏನು ಯೋಚನೆ ಇಲ್ಲ. ಅರ್ಥ ಮಾಡಿಕೊಳ್ಳೋಸರಿ ಯಾವ ರೂಪದಲ್ಲಿ ಹೋಗ್ಬೇಕು ಅವರು? ಅವರು ವೇದವ್ಯಾಸ ರೂಪದ ಹತ್ರ ಹೋಗಲಿಲ್ಲ. ಅದು ಬ್ರಾಹ್ಮಣ ರೂಪ, ಅದು ಬ್ರಾಹ್ಮಣ ರೂಪ, ಜ್ಞಾನ ಕೊಡೋ ರೂಪ, ಆದ್ದರಿಂದ ಅಲ್ಲಿ ಹೋಗೋದು ಬೇಡ, ಬಿಟ್ಟುಬಿಟ್ರು. ಆಮೇಲೆ ಕೃಷ್ಣ ಇನ್ನು ನೋಡೋದಕ್ಕೆ ಚಿಕ್ಕ ವಯಸ್ಸಲ್ಲಿ ಇದ್ದಾನೆ, ಲೋಕದೃಷ್ಟಿಯಿಂದ ಚಿಕ್ಕವನು ಕೃಷ್ಣ, 14 ಒಳಗೆ ಇದ್ದಾನೆ ಕೃಷ್ಣ, ಅಲ್ಲಿಗೂ ಹೋಗಲಿಲ್ಲ. ಇನ್ನೂ ಲೆಕ್ಕಕ್ಕೆ ತಗೊಂಡ್ರೆ 7-8 ವರ್ಷ ಕೃಷ್ಣನಿಗೆ ಅಷ್ಟೇ, ಅಲ್ಲಿ ಹೋಗಲಿಲ್ಲ. ಇನ್ನು ಪರಶುರಾಮ ದೇವರ ಹತ್ರ ಹೋಗೋದು ಸರಿ ಯಾತಕ್ಕೆ ಅಂದರೆ, ಎರಡು ಕಾರಣಕ್ಕೆ. ಅವರು ಬ್ರಾಹ್ಮಣರಾದರೂ ಕೂಡ ದುಷ್ಟಕ್ಷತ್ರಿಯನ್ನು ಕೊಂದುಬಿಟ್ಟು ಪಡ್ಕೊಂಡು ರಾಜ್ಯನ ದಾನ ಮಾಡೋಕ್ಕೆ ಶುರು ಮಾಡಿದ್ರು, ಎಲ್ಲ ದಾನ ಮಾಡ್ತಿದ್ರು. ಹೇಗೂ ದಾನ ಮಾಡೋ ಕಡೆ ಹೋದ್ ವಿಜ್ಞಾ ಕಡೆ ಹೋಗ್ಬೇಕು, ಮಠ ಹೇಗೂ ರೆಡಿ ಇದ್ದಾಗ ಮತ್ತೆ ಹೋಗ್ಬೇಕು ಅಂತಾರಲ್ಲ, ಹಾಗೆ ಸೀದ ಪರಶುರಾಮ ದೇವರ ಹತ್ರ ಹೋದ್ರು. ಸ್ವಾಮಿ ಗೋವು ಅಂತ ಕೇಳಿದ್ರು. ಆ ಕ್ಷಣಕ್ಕೆ ಪರಶುರಾಮ ದೇವರು ಯೋಚನೆ ಮಾಡಿದ್ರು, ದೇವರು ಯೋಚನೆ ಮಾಡೋದು ನಮಗೆ ತಿಳಿಸೋದು ಅಂತ ಅಷ್ಟೇ ಅರ್ಥ. ಇವರು ಬಂದಿದ್ದಾರೆ, ಇವರಿಂದ ಒಂದು ಸೇವೆ ಮಾಡಿಸ್ಕೋಬೇಕು ಅಂತ ಸಂಕಲ್ಪ ಮಾಡಿ, ಇವರಿಂದ ಸೇವೆಯಾಗಬೇಕು. ಏನು ಸೇವೆಯಾಗಬೇಕು? ದುರ್ಯೋಧನ ಕಡೆ ಮಹಾಮಹಾವೀರರುಗಳನ್ನೆಲ್ಲ ಭೀಮಾರ್ಜುನ ಕೊಂದು ಹಾಕಿಬಿಡ್ತಾರೆ, ಆದರೆ ಪಾಂಡವರ ಕಡೆ ವಾಪಸ್ ಹೋಗಬೇಕಲ್ಲ, ಇವತ್ತು ಅವ್ರನ್ನ ಕೊಲ್ಲೋ ವ್ಯವಸ್ಥೆ ಆಗಬೇಕಲ್ಲ, ಅದಕ್ಕೆ ಇವ್ರನ್ನ ತಯಾರು ಮಾಡ್ತಾರೆ ಅಂತ ಹೇಳ್ತಾರೆ. ಇವರು ದುರ್ಯೋಧನ ಕಡೆ ಸೇರಬೇಕು, ಹೇಗೂ ಅವ್ರ ಮಗ ಹಾಲು ಕೊಡ್ತಿದ್ದಾನೆ, ಆದರೆ ಅಲ್ಲಿ ಹೋಗ್ತಾರೆ, ಅಲ್ಲಿ ಸೇರಬೇಕು, ಆ ಮೂಲಕ್ಕೆ ಅವ್ರಿಗೆ ಅವರು ಸಂಹಾರ ಮಾಡಿಸ್ಬೇಕು ಪಾಂಡವರ ಸೈನಿಕರನ್ನ ಅಂಥೇಳಿ ಒಂದು ನಾಟಕ ಮಾಡ್ತಾರೆ ದ್ರೋಣಾಚಾರ್ಯರೇ. ಸ್ವಲ್ಪ ಮೊದಲು ಬಂದರೆ ಕೊಡ್ತಿದ್ದೆ ನೋಡಿದ್ರೆ, ಈಗೇನು ಇಲ್ಲ ಅಂದ್ಬಿಡ್ತಾರೆ. ಸ್ವಲ್ಪ ಮೊದಲು ಕೊಡೋರು ಹಾಗೆ ದುಡ್ಡು ಕೊಡೋ ಸಾಲ ಕೇಳಕ್ಕೆ ಹೋದಾಗ ಸ್ವಲ್ಪ ಉಚ್ಚ ಬಂದರೆ ಕೊಡ್ತಿದ್ದೆ ಅಂತ ಹೇಳ್ತಾರೆ. ಆಗಲೂ ಕೊಡ್ತಿದ್ದಿಲ್ಲ ಅವ್ರು, ಅದು ಬೇರೆ ಮಾತು. ದೇವ್ರು ಮಾತ್ರ ಯಾವಾಗಲೂ ಕೊಡೋನೆ, ಲೋಕಕ್ಕೆ ವಿಡಂಬನೆ ಮಾಡ್ತಾನೆ. ಸ್ವಲ್ಪ ಮುಂಚೆ ಬಂದರೆ ಕೊಡ್ತಿದ್ದೆ, ಈಗೇನು ಉಳ್ಕೊಂಡಿಲ್ಲ ನನ್ನ ಹತ್ರ, ನನ್ನ ಹತ್ರ ಏನೂ ಇಲ್ಲ, ನಿಮ್ಮ ಹಾಗೆ ಕಳಿಸೋದಿಲ್ಲ ನಾನು. ಮೂರಿದೆ ಬೇಕಾದ ಒಂದು ತಗೊಳ್ಳಿ ಅಂತ ಹೇಳ್ತಾನೆ. ಮೂರಿದೆ: ಆತ್ಮ, ವಿದ್ಯಾ, ಶಸ್ತ್ರಂ. ಏತಾವದಸ್ತಿ ತೇಷಾಂ ಮಧ್ಯೆ ರುಚಿತಂ ತ್ವಂ ಗೃಹಾಣ. ನಾನಿದ್ದೇನೆ, ಬಂದುಬಿಡ್ತೀನಿ, ಬಂದರೆ ಬಂದುಬಿಡ್ತೇನೆ, ನನ್ನನ್ನೇ ಕೊಟ್ಬಿಡ್ತೇನೆ ಬೇಕಾದ್ರೆ. ಹೇಗೆ ಹೇಳಿ? ನನ್ನನ್ನೇ ಕೊಟ್ಬಿಡ್ತೇನೆ. ಆತ್ಮ, ವಿದ್ಯಾ, ಅಥವಾ ಪಾಠ ಹೇಳ್ತೇನೆ, ಎಲ್ಲ ಜ್ಞಾನ ಪಡ್ಕೊಂಡು ಹೋಗಿಬಿಡಿ. ಅಥವಾ ನನ್ನ ಹತ್ರ ಶಸ್ತ್ರ ಇದೆ, ಬೇಕಾದ ಸಾಂಗ ವ್ಯವಸ್ಥೆ ಇದೆ ನನ್ನ ಹತ್ರ, ಬೇಕಾಷ್ಟು ಇದೆ, ಇದು ಬೇಕಾದ್ರೆ ತೊಗೊಂಡೋಗಿ ಅಂತ ಹೇಳಿದ್ರೆ. ದ್ರೋಣಾಚಾರ್ಯ ಮಾತಾಡ್ತಾರೆ, ಹೌದು ನೀವು ಹೇಳ್ತೀರಿ, ನಿಮ್ಮನ್ನು ಕಟ್ಟಿಕೊಂಡು ನಾನೇನು ಮಾಡಲಿ, ಮತ್ತೆ ನಮಗೆ ಹಾಲಿನ ವ್ಯವಸ್ಥೆ ಇಲ್ಲ, ನಿಮಗೇನು ಕೊಡಬೇಕು ಅಂತ ಆ ಥರ ಅದಲ್ಲ. ಆತ್ಮ ನನ್ನ ನಿಮಗೆ ಕೊಟ್ಟರೆ ನಾನು ತಗೋತೇನೆ, ನೀವು ಬರ್ತೀರಿ. ನೀವು ಕಡಿಮೆಯಿಂದ ನೇದಾದಾಗತ್ತೆ, ನಾನು ಸ್ವಾಮಿ ಆದಾಗತ್ತೆ. ಸ್ವಾಮಿ ನಿನ್ನ ಸಾಮ್ಯ ಇಷ್ಟಪಟ್ಟರೆ ಮನುಷ್ಯ ಹಾಳಾಗ್ತಾನೆ, ಸ್ವಾಮ್ಯ ಇಷ್ಟಪಟ್ಟರೆ ಏನಾಗಬೇಕು ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಅನ್ನಂತಮಸ್ತಾಗುತ್ತೆ ಅಷ್ಟೇ. ನಮ್ಮ ಕಡೆ ನೀವಿದ್ದೀರಿ, ನೀವು ಸಹವಾಸನೇ ಬೇಡ, ನಮೋ ನಮಃ, ನೀವು ಬರ್ಕೊಂಡು ಹೋಗೋದಿಲ್ಲ. ಇನ್ನು ಶಸ್ತ್ರನ, ನಿಮ್ಮ ಧನುಸ್ಸನ್ನ ನೀವೇ ಎತ್ತು, ಬೇರೆ ಯಾರೂ ಎತ್ತಕ್ಕಾಗೋದಿಲ್ಲ. ಅನನ್ಯ ಧಾರ್ಯ, ಇದು ನೆನಪಿರಬೇಕು ಕಥೆ, ಮುಂದೆ ಅಶ್ವತ್ಥಾಮರ ಕಥೆ ನೆನಪಾಗ್ತದೆ ನಮಗೆ. ಅಪ್ಪ ಹೀಗೆ ಮಾಡ್ತಾರೆ, ಮಗ ಹಾಗೆ ಮಾಡ್ತಾರೆ, ನನ್ನ ಕೈಲಿ ಶಸ್ತ್ರ ಎತ್ತಕ್ಕಾಗೋದಿಲ್ಲ, ನೀನೇ ಎತ್ತಬೇಕು, ಅದು ಬೇಕಾಗಿಲ್ಲ. ಅದಕ್ಕೆ ವಿದ್ಯೈವ ಧ್ಯೇಯ, ಪಾಠನೇ ಹೇಳಿ ಅಂತ ಹೇಳಿದರು. ಕುಡಿಸ್ಕೊಂಡ್ಬಿಟ್ಟು ಪಾಠ ಶುರುವಾಯಿತು. ಇವ್ರು ಹೇಳೋದು, ಅವ್ರು ಕೇಳೋದು. ಒಂದು ದಿವಸ ಆಯ್ತು, 2 ದಿವಸ ಆಯಿತು, ತಿಂಗಳಾಯ್ತು, 2 ತಿಂಗಳಾಯ್ತು, 1 ವರ್ಷ ಆಯಿತು, 2.5 ವರ್ಷ ಆಯಿತು, 12 ವರ್ಷ ಆಯಿತು. ಅರ್ಜೆಂಟ್ ಹಾಲ್ತಲಕ್ಕೆ ಬಂದವ್ರು, ನೆನಪಿರ್ಬೇಕು ಅವರು. ಅರ್ಜೆಂಟ್ ಹಾಲ್ತಲಕ್ಕೆ ಬಂದಿದ್ದಾರೆ, ಗೊತ್ತಾಗಿ ಕೂತ್ಬಿಟ್ಟಿದ್ದಾರೆ. ಎಂಥ ಬ್ರಾಹ್ಮಣರು, ಅದಕ್ಕೆ ಬ್ರಾಹ್ಮಣರು ಭಾರಿ ಉಪಯೋಗ ಇಲ್ಲ, ಬರ್ತೇ ಬಿಡ್ತಾರೆ ಏನು ಹೇಳಿದ್ರು ಕೂಡ ಅಂತ ಹೇಳ್ತಾರೆ. ಅಲ್ಲ, ಬ್ರಾಹ್ಮಣರಿಗೆ ಬೇಕಾದ ವಿದ್ಯಾ, ವಿದ್ಯೆ ಅಂದರೆ ಎಲ್ಲ ಮರೆತು ಬಿಡ್ತಾರೆ ಅಂತ ಹೇಳ್ತಾರೆ. ಇವತ್ತು ವಿದ್ಯೆ ಒಂದೇ ಮರ್ತಿದ್ದಾರೆ, ಇದು ಉಲ್ಟಾ ಪಲ್ಟ. ವಿದ್ಯೆ ಅಂದರೆ ನೀರು ಏನು ಬೇಕಿಲ್ಲ ಅಂತವ್ರಿ, ಮಾತೆತ್ತಿದರೆ ಬ್ರಾಹ್ಮಣಶ್ಚೇತ ದೇಹೋಯಂ ಕ್ಷುದ್ರಕಾಮಾಯ ನಿಶ್ಚತೆ ಕೃಚ್ಛ್ರಾಯ ತಪಸೆ ಚೇಹ ಪ್ರೇತ್ಯ ಅನಂತ ಸುಖಾಯ ಚ. ದ್ರೋಣಾಚಾರ್ಯರು ಮಾಡಿದರೆ ವಿದ್ಯೆಯ ಮಹತ್ವ ಅರ್ಥ ಮಾಡಿಕೊಂಡವರಿಗೆ ವಿದ್ಯೆಗೋಸ್ಕರ ಸರ್ವಸ್ವ ತ್ಯಾಗ ಮಾಡ್ತಾರೆ. ಅಲ್ಲಿ ಕೂತರು, ಕೇಳಿದರು, ಕೇಳಿದರು, 12 ವರ್ಷ ಮುಗೀತು, ಆಯ್ತು, ಎಷ್ಟು ಬೇಕೋ ಅಷ್ಟು ಆಯಿತು. ಇಲ್ಲಿ ಕುಮಾರವ್ಯಾಸ ದೊಡ್ಡ ತಪ್ಪನ್ನು ಮಾಡ್ತಾರೆ ಬರಿಬೇಕಾದ್ರೆ, ಎಷ್ಟೋ ತಪ್ಪುಗಳಿದೆ, ಒಂದು ತಪ್ಪು. ದ್ರೋಣಾಚಾರ್ಯರು ಅಶ್ವಥ ಅವ್ರ ಜೊತೆಗೆ ಕರ್ಕೊಂಡು ಹೋಗಿದ್ರು, ಜೊತೆಗೆ ಕರ್ಕೊಂಡು ಹೋಗಿದ್ರೆ ಅಲ್ಲಿ ಇಬ್ಬರು ಓದಬೇಕಾಗಿತ್ತಾಗಿದ್ರೆ, ಇವು 12 ವರ್ಷಗಳ ಕಾಲ ಇಬ್ಬರು ಓದಬೇಕಾಗಿತ್ತು. ಅಶ್ವತ್ಥಾಮಾಚಾರ್ಯರು ದ್ರೋಣಾಚಾರ್ಯರು ಓದ್ತಾರೆ, ಇವ್ರ ಹತ್ರ ಓದೋದಿಲ್ಲ. ಎಷ್ಟು ತಪ್ಪುಗಳು, ಅವ್ರೇನು ಕತೆ ಸ್ವಾರಸ್ಯನ ಅರ್ಥ ಮಾಡ್ಕೊಂಡಿಲ್ಲ. ಜೊತೆ ಕರ್ಕೊಂಡವರು ಸುಮ್ಮನೆ ಅಂಗಡಿ ಮಗನ ಕರ್ಕೊಂಡಾಗ ಹೋದ್ರು ತಿಳ್ಕೊಂಡ್ಬಿಟ್ರೆ ಅಷ್ಟೇ, ತಪ್ಪದು. ದ್ರೋಣಾಚಾರ್ಯರು 12 ವರ್ಷ ಓದಿದರು, ಇನ್ನು ಹೋಗಿ ಬನ್ನಿ ಅಂತ ಕಳಿಸಿದ್ರು. ವಿದ್ಯಾ ಕೊಟ್ಟಾಯ್ತಲ್ಲ ಹೋಗಿ ಅಂತ ಹೇಳಿದರು. ಆಮೇಲೆ ನೆನಪಾಯ್ತು, ಹಾಲು ತಾಲೂಕು ಬಂದವ್ರು ತಾವು ನೆನಪಾಗಿಬಿಟ್ಟು ಬರೀ ಕೈಲಿ ಹೋಗಬಾರ್ದು ಅಂತ ಹೇಳಿದವರೆ. ಅಲ್ಲಿಂದ ಸೀದಾ ಯಾರ ಹತ್ರ ಹೋಗಬೇಕು, ಭಾರಿ ಯೋಚನೆ ಮಾಡ್ತಾರೆ. ಒಂದು ಪ್ರಸಂಗ ನಡೆದಿತ್ತು, ಅವ್ರೇನು ಚಿಕ್ಕವ್ರು ಹುಟ್ಟಿರ್ತಾರಲ್ಲ, ಆಗ ಇವರು ಭರದ್ವಾಜ ಮುನಿಗಳ ಮಕ್ಕಳು, ಇವರು ಒಂದು ದ್ರೋಣ ಕರೆಸದಲ್ಲಿ ಹುಟ್ಟಿರ್ತಾರೆ, ಅದರಿಂದ ದ್ರೋಣ ಅಂತ ಹೆಸರು ಬಂದಿರುತ್ತೆ. ದ್ರೋಣ ಅಂದರೆ ದೊನ್ನೆ ಎಂಬ ಅರ್ಥದಲ್ಲಿ ದ್ರೋಣ ಬಂದಿರೋದು. ಅದರಲ್ಲಿ ತಾಯಿ ಇಲ್ಲ ಅವರಿಗೆ, ಅಯೋನಿಜರು ಅಂತ ಹೆಸರು ಅವರಿಗೆ. ಆ ರೀತಿ ಹುಟ್ಟಿರ್ತಾರೆ. ಅದೇ ಕಾಲಕ್ಕೆ ಪುಷತ ರಾಜ ಅಂತ ಒಬ್ಬನಿರ್ತಾರೆ, ಅವನೊಬ್ಬ ಪಾಂಚಾಲ ದೇಶದ ರಾಜ. ಪುಷತಃ ಅನಪತ್ಯ, ಮಕ್ಕಳಿರೋದಿಲ್ಲ ಅವನಿಗೆ, ಮಕ್ಕಳಾಗಬೇಕು ಅಂತ ತಪಸ್ ಮಾಡಲಿಕ್ಕೆ ಅಂತ ಹೋಗಿರ್ತಾನೆ. ಆ ಸಮಯಕ್ಕೆ ಅವನಿಗೆ ಕೂಡ ಏನಾಯಿತು, ಒಂದು ರೇತಸ್ಖಲನವಾದಾಗ ಸಂಕೋಚದಿಂದ ತನ್ನ ಕಾಲಿನಿಂದ ಮುಚ್ಚಿದನಂತೆ. ಅಲ್ಲಿ ಒಂದು ಮಗು ಹುಟ್ಟಿರುತ್ತೆ, ಅವನು ಅಯೋಜನೆ ದ್ರುಪದ ರಾಜ ಆತ. ದ್ರುಪದ ರಾಜ ಹುಟ್ಟಿದ, ಇಬ್ಬರು ಸಮವಯಸ್ಕರು ಎಲ್ಲರೂ ಕೂಡ. ಆಮೇಲೆ ಅವರೇನು, ಪುಷ್ಪರಾಜ ಏನು ಮಾಡ್ತಾನೆ, ಹೇಗೋ ಮಗ ಹುಟ್ಟಿದ್ದಾನೆ, ಭರದ್ವಾಜರಿ ಪರಪ್ರಿಯ ಸ್ನೇಹಿತರು ಇಬ್ಬರು ಕೂಡ, ಹೇಗಿದ್ರೆ ಓದಬೇಕು ಹುಡುಗ, ಇಲ್ಲೇ ಇರಲಿ ಅಂತ ಮಗನ್ ಬಿಟ್ಟು ಹೋಗಿಬಿಡ್ತಾರ. ಇಲ್ಲೇ ಓದ್ಕೊಂಡೆ ಬಾ, ಹುಟ್ಟಿದ ಕೂಸಿನ ದೊಡ್ಡವನಾದ್ಮೇಲೆ ಬಾ ಓದ್ಕೊಂಡು ಅಂತ ಬಿಟ್ಟು ಹೋಗಿಬಿಟ್ರು. ಹಾಗೆ ದ್ರೋಣಾಚಾರ್ಯರು ಭಾರ ದುರ್ಬಲರಾದ್ರೆ ಭಾರಿ ಸ್ನೇಹಿತರು, ಅನೇಕ ರೀತಿ ಮಾತಾಡ್ತಾ ಎಲ್ಲ ಮುಗಿತಿತ್ತು. ಸ್ವಲ್ಪ ವಯಸ್ಸಾಯಿತು, ವಿದ್ಯಾಭ್ಯಾಸರು ಮುಗೀತು. ದ್ರುಪದ ರಾಜ ವಾಪಸ್ ಹೊರಟ. ಹೋಗಕ್ಕಾದ್ರೆ ದ್ರೋಣಾಚಾರ್ಯ ಭಾರಿ ಪ್ರೀತಿಯ ಸ್ನೇಹಿತರಲ್ಲ, ಅವ್ರ ಮೇಲೆ ಕೈ ಹಾಕಿ ಆಣೆ ಭಾಷೆ ಕೊಟ್ಟ. ನೋಡಿ ಆಚಾರ್ಯರೇ, ನಾನು ಮುಂದೆ ರಾಜನಾಗ್ತೇನೆ, ಆಗ ನೀವು ಬನ್ನಿ. ಸಹೈವ ನೌ ರಾಜ್ಯಂ, ರಾಜ್ಯ 1/2 ಅಂತ ಹೇಳಿದ ಅವ್ರ ಮುಂದೆ. ರಾಜ್ಯ 1/2 ಆಮೇಲೆ ಬೇಗ ಮಾಡಿಬಿಡ್ತಾನೆ ಅಷ್ಟೇ, ಬಂದು 1/2 ಅಂತಾನೆ, ಆಮೇಲೆ ತಾತ್ರ ಮಾಡಿಬಿಡ್ತಾನೆ. ಇಷ್ಟು ಹೇಳ್ತಾನೆ ಅವರಾಗಲೇ, ಅವರಿಗೆ ರಾಜ್ಯ ವೈಕಲ್ಯ ಮಣ್ಣಿಲ್ಲ ಸಿ, ಇದು ಹೂ ಅಂತಾನೆ, ವಾಪಸ್ ಹೋಗಿಬಿಡ್ತಾರೆ. ಈಗ ನೆನಪಾಗತ್ತ ಮಾತು, ಓಹೋ ಮುಂದೆ ರಾಜ್ಯ ಅರ್ಧ ಕೊಡ್ತೀನಿ ಅಂತ ಹೇಳಿದ್ದ, ರಾಜ್ಯ ಬೇಡ ಮಣ್ಣು ಬೇಡ, ನಾನೊಂದು ಗೋವು ಕೊಟ್ಟರೆ ಸಾಕು ಅಂತ ಯೋಚನೆ ಮಾಡಿಕೊಂಡು ಸೀದ ದ್ರುಪದರಾಜನ ಹತ್ರ ಹೋದರು. ವಿದ್ಯಾ ಕಲ್ತಿದ್ದಾರೆ, ದ್ರುಪದರಾಜನ ಹತ್ರ ಹೋದರು, ಬಾಗಿಲಲ್ಲಿ ನಿಂತ್ಕೊಂಡ್ರು. ಹೇಳಿ ಕಳಿಸಿದ್ರು, ಒಬ್ಬ ಬ್ರಾಹ್ಮಣರು ಬಂದಿದ್ದಾರೆ, ನಿಮ್ಮ ಸ್ನೇಹಿತ ಅಂತೆ, ನೋಡಬೇಕಂತೆ ಅಂತ ಸುದ್ದಿ ಕಳಿಸಿದರು. ದ್ರುಪದರಾಜನಿಗೆ ತಷ್ಟ ವಿಷಯ ಗೊತ್ತಾಗಿಬಿಡ್ತು. ಹೇಗಿದ್ದಾರೆ ಆಚಾರ್ಯ ಅಂತ ಕೇಳಿದರು. ಕೃಷ್ಣವರ್ಣಂ ಜೈನ ಸ್ವಲ್ಪ ಕಪ್ಪಿದ್ದಾರೆ, ಭಾಳ ತೇಜಸ್ವಿಗಳು, ವ್ಯಾಚಾರ್ಯ ದ್ರೋಣಾಚಾರ್ಯ ಬಣ್ಣ ಕೂಡ ಹೇಳ್ತಾರೆ, ಆದರೆ ಭಾರಿ ಜೋರಾಗಿದ್ದಾರೆ, ಮಹಾ ತೇಜಸ್ವಿಗಳು ಅಂತ ಹೇಳಿದ ತಕ್ಷಣ ಅರ್ಥ ಆಯಿತು, ಓಹೋ ನಾನು ಜೊತೆಗಿದ್ದ ದ್ರೋಣಾಚಾರ್ಯರೇ ಇವರು. ಅದ್ರ ಜೊತೆ ತಾನು ಮಾತು ಕೊಟ್ಟಿದ್ದು ನೆನಪಾಯ್ತು, ಬ್ರಾಹ್ಮಣ ಬಂದೇ ಬಿಟ್ಟ ನೆನಪು ಮಾಡಿಕೊಂಡು ಆ ರಾಜ್ಯ ಕೇಳಕ್ಕೆ ಬಂದಿದ್ದೇನೆ ಅಂತ ಮನಸ್ಸು ಮಾಡಿಕೊಂಡು ತಾನೇ ತಿಳ್ಕೊಂಬಿಟ್ಟೆ ಎಲ್ಲ ಕೂಡ. ಒಳಗೆ ಸೇರಿಸಿದ್ರೆ ಫಜೀತಿ ಆಗುತ್ತೆ, ರಾಜ್ಯ ಕೊಡಬೇಕಾಗತ್ತೆ. ಯೋಚನೆ ಮಾಡಿಬಿಟ್ಟು ಒಂದು ಮಾತಾಡಿದ, ಏನು ಹೇಳ್ತಾರ ಅವರು, ನನ್ನ ಸ್ನೇಹಿತ ಅಂತ ಹೇಳ್ತಾರ, ಜೊತೆಗಾರರು ಅಂತ ಹೇಳ್ತಾರ, ಅವರು ಬ್ರಾಹ್ಮಣರ ಬಡವರ, ನಾನು ರಾಜ, ನಾವಿಬ್ರು ಸ್ನೇಹಿತರ, ಸುಳ್ಳು ಹೇಳ್ತಾರ ಬ್ರಾಹ್ಮಣ, ನನಿರ್ಧನೋ ರಾಜಸಖೋ ಭವೇತ, ವಿವಾಹಶ್ಚ ವಿವಾದಶ್ಚ ಸಮಯೋರೇವ ಶೋಭತೆ, ಸಖ್ಯ ಬರಬೇಕಾದ್ರೂ ಹಾ ಯಯೋರೇವ ಸಮಂ ವಿತ್ತಂ ಯಯೋರೇವ ಸಮಂ ವಯ, ಅವರಿಗೆ ಸಖ್ಯ ಬರಬೇಕು. ಅವನು ಯಾರು, ಗರಿ ಬ್ರಾಹ್ಮಣ ಬಡವ, ನಾನು ರಾಜ, ನಮಗೆ ಸಂಬಂಧನೇ ಇಲ್ಲ, ಒಳಗೆ ಬಿಡಬೇಡಿ ಅಂತ ಹೇಳಿಬಿಡ್ತಾನೆ. ಎಷ್ಟು ದ್ರುಪದರ ಈ ಮಾತು ವಂಶನ ಹಾಳು ಮಾಡಿಬಿಡುತ್ತ ಅಂತ ಮಾತಾಡ್ತಾನೆ. ಅದಕ್ಕೆ ಎಂದೂ ಮಾತು ಕೊಡಬಾರದು, ಕೊಟ್ಟರೆ ನಡೆಸದೇ ಇರಬಾರದು. ಒಳ್ಳೆ ಮಾತು ಕೊಡಬೇಕು ಕೂಡ ಹೌದು, ಒಳ್ಳೆ ಮಾತನ್ನು ಕೊಡಬೇಕು ನಡೆಸಬೇಕು, ಕೆಟ್ಟ ಮಾತನ್ನು ಕೊಡಲೇಬಾರದು. ಒಳ್ಳೆ ಮಾತನ್ನು ಕೊಟ್ಟರೆ ನಡೆಸದೇ ಹೋದ್ರಂತೂ ಅದಕ್ಕಿಂತ ಪಾಪ ಇಲ್ಲ. ಕರೆದು ಮಾತಾಡಿಸಿ ಕೇಳ್ಬೋದಾಗಿತ್ತು, ಅವರೇನು ರಾಜ್ಯ ಕೇಳಕ್ಕೆ ಬಂದೇ ಇರಲಿಲ್ಲ ಅವರು, ಅಷ್ಟು ನಿಸ್ಪೃಹರವರು. ಈ ಮಾತು ಹೇಳಿದ ತಕ್ಷಣ ಭಾರಿ ಕೋಪ ಬಂತವರಿಗೆ. ಆಚಾರ್ಯ ಒಂದು ಕಾರಣ ಕೊಡ್ತಾರೆ ಅಲ್ಲಿ, ದ್ರೋಣಾಚಾರ್ಯ ಎಷ್ಟು ಸಾತ್ವಿಕ ಸ್ವಭಾವ ಅಂದರೆ, ಅವರು ಬರೀ ದೇವತೆಗಳಲ್ಲ, ದೇವಗುರುಗಳ ಪೋಸ್ಟಲ್ಲಿದ್ದಾರೆ. ಬ್ರಾಹ್ಮಣನಿಗೆ ಶಮದಮಾಜ ಸಂಪತ್ತಿ ಸಹಜವಾದ ಗುಣ. ಅವ್ರ ಮನಸ್ಸಲ್ಲಿ ಎಷ್ಟು ವಿಷಾದ ಬುದ್ಧಿ ಇರಬೇಕಾಗಿತ್ತು ಅಂದರೆ, ಏನೋ ಒಂದ ಹೋಲಿ ಬಿಡೋದು ಬಿಟ್ಟೋಗ ಪೈಕಿ ಅವರು. ಆದರೆ ಸಿಟ್ಟು ಬಂತವರಿಗೆ ಎಷ್ಟು ಸಿಟ್ಟು ಬಂತು ಗೊತ್ತಾ, ಇವನು ಇವನು ದರ್ಪಂ ಹನಿಷ್ಯೇ, ಇವನು ಸೊಕ್ಕನ್ನು ಮುರಿತೇನೆ ಅಂತ ಹೊರಟು. ಇಂಥ ಸಿಟ್ಟು ಯಾತಕ್ಕೆ ಬಂತು ಅಂದರೆ, ಹರಿಧರೇಚ್ಛಯೈವ, ಭಗವಂತನ ಸಂಕಲ್ಪ ಶಾಂತವಾಗಬೇಕಾಗಿತ್ತು. ಸ್ವಭಾವದವರು ಭಾರಿ ಕೋಪಗೊಂಡ್ರು, ಸತತ ಮಾಡಿದರು, ಇವನು ಸೊಕ್ಕನ್ನು ಮುರಿತೇನೆ ಅಂತ ಹೇಳಿದವರು. ಸೀದಾ ಹೊರಟರು, ಎಲ್ಲಿ ಹೊರಟರು ಗೊತ್ತಾ, ಅವರು ಮನೆಗೆ ಹೋಗಿ ಇನ್ನೂ ಹಾಲಿನ ಯೋಚನೆ ಇಲ್ಲ, ಮನೆಗೆ ಹೋಗಲೇ ಇಲ್ಲ ಅವರು. ಸೀದಾ ಏನು ಮಾಡಿದ್ರು ಗೊತ್ತೇನು, ನಾನೀಗ ಬ್ರಾಹ್ಮಣ, ನನಗೆ ಶಸ್ತ್ರಾಸ್ತ್ರ ಗೊತ್ತಿದೆ, ಹೊಡೆದು ಬಿಡ್ಬೋದು ಇವನನ್ನು. ಆದರೆ ಬ್ರಾಹ್ಮಣ ನೆನಪಿರಲಿ, ಶಸ್ತ್ರಾಸ್ತ್ರವನ್ನು ಕಲಿಬಹುದು, ಪ್ರಯೋಗ ಮಾಡಬಾರದು, ಪ್ರಯೋಗ ಮಾಡಬಾರದು, ನಿಷಿದ್ಧ. ಆದ್ದರಿಂದ ನಾನು ಬಿಟ್ಟುಬಿಟ್ಟು ಧರ್ಮ ಹೋಗುತ್ತೆ, ಧರ್ಮ ಬಿಡಬಾರದು. ಅದಕ್ಕೆ ಅವನು ಕೆಲಸ ಮಾಡಬೇಕು, ಕ್ಷತ್ರಿಯರನ್ನು ಹುಡುಕಬೇಕು, ಅವರಿಗೆ ವಿದ್ಯೆ ಹೇಳಿಕೊಡಬೇಕು, ಅವ್ರ ಕೈಯಲ್ಲಿ ಸೊಕ್ಕು ಬಿಡಿಸ್ಬೇಕು. ಎಷ್ಟು ಪ್ಲಾನ್ ಮಾಡ್ತಾರೆ, ಮುಂದೆ ಅವರೇ ಯುದ್ಧ ಮಾಡಿಬಿಡ್ತಾರೆ, ಇದು ಫಜೀತೆ. ಈಗ ಮಾಡಬಾರ್ದು ಅಂದ್ಕೊಂಡವರು ಆಮೇಲೆ ಯುದ್ಧ ಮಾಡಕ್ಕೆ ಶುರು ಮಾಡ್ತಾರೆ. ಅದೆಲ್ಲ ಒಂದೇ ಧರ್ಮವನ್ನು ಸೋರಿಸ್ತಕ್ಕಂಥ ಪ್ರಸಂಗ ಆಯಿತು, ಧರ್ಮ ಬಿಡತಕ್ಕಂಥ ಹಂತಗಳಾಯ್ತು ಅವೆಲ್ಲ ಕೂಡ. ವಿಶ್ವಾಮಿತ್ರರ ಕಥೆಯಲ್ಲಿ ಕ್ಷತ್ರಿಯರಾಗಿ ಹುಟ್ಟಿದ ಅವರು ಹಠದಿಂದ ಬ್ರಾಹ್ಮಣರಾಗ್ತಾರೆ. ವರೇಣ ವಿಪ್ರತ್ವ ಮಮಾಪ ಯೋಸು, ಬ್ರಾಹ್ಮಣರಾಗಿ ಹುಟ್ಟಿದ ಇವರು ಕ್ಷತ್ರ ಧರ್ಮಕ್ಕೆ ವಾಪಸ್ ಹೋಗ್ತಾರೆ, ಉಲ್ಟಪಲ್ಟಾಗಿಬಿಡುತ್ತೆ. ದ್ರೋಣಾಚಾರ್ಯರ ಕಥೆಗೂ ವಿಶ್ವಾಮಿತ್ರರ ಕಥೆಗೂ ವಿರುದ್ಧವಾದ ರೀತಿಯಲ್ಲಿ ಹೋಗ್ತಾರೆ. ದುರ್ಯೋಧನನ ಸಹವಾಸ ಹಾಗೆ ಮಾಡಿಸ್ತಾ ಇದೆ ಮುಂದೆ ಅವರನ್ನು. ಆಗ ಅವರು ಯೋಚನೆ ಮಾಡಿ ಕ್ಷತ್ರಿಯ ಸಂಪಾದನೆ ಮಾಡಬೇಕು ಅಂತ ಹೊರಟು ಸೀದಾ ಬರ್ತಾರೆ. ಅಲ್ಲಿ ಪಾಂಡವರು ಕೌರವರು ಆಟ ಆಡ್ತಾ ಇರ್ತಾರೆ. ಅವ್ರ ಆಟ ಆದರೆ ಗೊತ್ತಲ್ಲ, ಫೈಟಿಂಗ್ ನಡೀತಿರ್ತದೆ, ಚೆಂಡಾಟ ಆಡ್ತಿರ್ತಾರೆ. ಆ ಚೆಂಡ ಹೋಗಿ ಒಂದು ಕಡೆ ಬಿದ್ದುಬಿಡ, ಭಾಳ ಬಾವಿಯಲ್ಲಿ ಬಿದ್ದುಬಿಡುತ್ತೆ. ಹೇಗೆ ಚೆಂಡ ಎತ್ತಬೇಕು ಅಂತ ಎಲ್ಲ ಯೋಚನೆ, ಆಳವಾದ ಬಾವಿ ಮೈದಾನದೊಳಗೆ. ಆಗ ಎಲ್ಲರೂ ಯೋಚನೆ ಮಾಡ್ತಕ್ಕಂಥ ಭೀಮಸೇನ ಹೇಳ್ತಾರೆ, ಏ ಒಂದು ನಿಮಿಷ ಇದೆ, ಯಾರು ತರ್ತಾರೆ ಅಂತ ಹೋದ್ರಂತೆ ಮುಂದಕ್ಕೆ. ಆ ಕ್ಷಣಕ್ಕೆ ದ್ರೋಣಾಚಾರ್ಯ ಒಳ್ಳೆ ಸಮಯ ಬುದ್ಧಿ ಉಪಯೋಗಿಸ್ತಾರೆ ಅವರು. ಛೇ, ನಿಮಗೆ ಅಸ್ತ್ರವಿದ್ಯೆ ಬರೋದಿಲ್ಲ ಅಂತ ಕೇಳ್ತಾರೆ ಅವರು. ಯಾತಕ್ಕೆ ಅಂತ ಕೇಳ್ತಾರೆ. ಧರ್ಮರಾಜ ಏನು ಮಾಡಿದ್ದು ಗೊತ್ತಾಗ, ಚೆಂಡನ್ನು ನೋಡೋಕ್ಕೆ ಬಗ್ಗಿದ, ಆತನ ಉಂಗುರ ಕೂಡ ಬಿದ್ದುಬಿಡ್ತಾರೆ ನೋಡಿ. ರಾಜಬುದ್ಧರಿಕೆಯೂ ಬಿದ್ದೋಯ್ತು, ಚೆಂಡು ಹೋಯಿತು, ರಾಜಬುದ್ಧರಿಕೆಯೂ ಹೋಗಿತ್ತು. ಹೇಗೆ ಎತ್ತಬೇಕು ಅಂತ ಯೋಚನೆ ಮಾಡ್ತೀರಲ್ಲ, ಅಸ್ತ್ರವಿದ್ಯೆ ಬರೋದಿಲ್ಲ ಅಂತ ಕೇಳಿದರು. ಹಾಗೆ ಆಶ್ಚರ್ಯ ಆಯ್ತು ಅವರಿಗೆ, ಅಸ್ತ್ರವಿದ್ಯೆಗೂ ಚೆಂಡು ಎತ್ತದಕ್ಕೇನು ಸಂಬಂಧ, ನಮ್ಮ ಪ್ರಕಾರ ಶಾಸ್ತ್ರಕ್ಕೂ ಇದಕ್ಕೇನು ಸಂಬಂಧ ಇಲ್ಲ ಅಂತ ತಿಳ್ಕೊಂಡಿದ್ದೇವಲ್ಲ, ಹಾಗೆ ಇದು ಸಂಬಂಧನೇ ಇಲ್ಲವಲ್ಲ, ಇವ್ರು ಯಾಕೆ ಕೇಳ್ತಾರೆ? ಅಸ್ತ್ರವಿದ್ಯೆ ಚೆಂಡು ಎತ್ತಕ್ಕೆ ಬರುತ್ತಾ, ನಾನು ತೋರಿಸ್ತೇನೆ ಅಂತ ಹೇಳಿದರು. ಒಂದಿಷ್ಟು ದರ್ಬೆ ಕಿತ್ಕೊಂಡ್ರು, ಹುಲ್ಲನ್ನು ಕಿತ್ಕೊಂಡಿದ್ದು ಮಂತ್ರಿಸಿದ್ರು ಹಾಕಿದರು. ಅರ್ಥ ಮಾಡಿಕೊಂಡ್ರೆ ಅಸ್ತ್ರವಿದ್ಯೆ ಎಷ್ಟು ಶ್ರೇಷ್ಠ ಅಂತ ಗೊತ್ತಾಗುತ್ತೆ. ಅದು ಹೋಯಿತು, ಆ ಚೆಂಡಿ ತಾಕೊಂಡಿತು, ಇನ್ನೊಂದು ಬಿಟ್ಟರು ಅದಕ್ಕೆ ಅಂಟಿಕೊಂಡಿತು, ಮತ್ತೊಂದು ಬಿಟ್ಟು ಅದಕ್ಕೆ ಅಂಟಿಕೊಂಡಿತು. ಕೊನೆಗೆ ಹಗ್ಗಾದಾಗಾಯ್ತು, ಹೇಳಿದ್ರು ಚಂಡುವಾರಕ್ಕೆ ಬಂದು ಕಡೆ ಬಂದ್ಬಿಡ್ತು. ಅವ್ರಿಗೆ ಆಶ್ಚರ್ಯ ಆಗಿತ್ತು, ಸ್ವಾಮಿ ಏನಿದು ಅಸ್ತ್ರವಿದ್ಯೆ ಅಂತ ಹೀಗೆಲ್ಲ ಮಾಡಬೇಕು ಗೊತ್ತೇ ಇರಲಿಲ್ಲ ನಮಗೆ. ಭಾರಿ ಆಶ್ಚರ್ಯ. ನಮ್ಮ ವೇದಮಂತ್ರ ಅಂದರೆ ಪಾರಾಯಣಕ್ಕೆ ಅಂತ ಆಗಿಬಿಟ್ಟಿದೆ ಅಷ್ಟೇ ನಮಗೆ. ವೇದಮಂತ್ರ ಪಾರಾಯಣಕರ ಸಿದ್ಧಿ ಕೂಡ ಆಚಾರ ಅದಕ್ಕೇನೆ ಬೆಳೆಸಿ ತೋರಿಸ್ತಾರೆ. ಆ ಕ್ಷಣಕ್ಕೇನೆ ಪೂರ್ತಿಯಾಗಿ ಒಂದು ಬೀಜದಿಂದ ಮೊಳಕೆ ಬರೆಸಿ ಗಿಡ ಮಾಡಿ ಮತ್ತೆ ಅನೇಕ ಕಾಳು ಮಾಡಿ ವಾಪಸ್ ಕೊಟ್ಬಿಟ್ಟಿರುತ್ತೆ. ಹೆಸರು ಕಾಳನ್ನು ಹಾಗೆ ಮಾಡಿದರು ಅಂತ ಹೇಳ್ತಾರೆ. ಸಿದ್ಧಿ ಅದು. ಆಗ ಸ್ವಾಮಿ ದಯವಿಟ್ಟು ಮುದ್ರಿಕನ್ನು ತೆಕ್ಕೊಡ್ತಾರಂತ, ಅದನ್ನು ತೆಕ್ಕೊಟ್ಬಿಡಿ ಅಂತ ಹೇಳ್ತಾರೆ. ನಾನು ನಿಮಗೆ ನನ್ನ ವಿದ್ಯೆ ಸ್ಯಾಂಪಲ್ ತೋರಿಸಿದೆ ಅಷ್ಟೇ, ಅದಾಗಲ್ಲ ತೆಕ್ಕೊಡೋದಿಲ್ಲ, ನನಗೆ ಮಾತು ಕೊಟ್ಟರೆ ತೆಕ್ಕೊಡ್ತೀನಿ ಅಂತ ಹೇಳ್ತಾರೆ. ಏನು ಮಾತು ಕೊಡಬೇಕು ಅಂದರೆ ನನ್ನ ಅನ್ನದ ಯೋಚನೆ ಮಾಡಬೇಕು, ನನ್ನ ಯಾರು ಕಾಪಾಡ್ತಿರಲ್ಲ ಊಟ ಹಾಕ್ತಿರಲ್ಲ ಅವರಿಗೆ ತಕ್ಕೊಡ್ತೇನೆ, ಮಾತು ಕೊಡಬೇಕು ತಕ್ಕೊಡ್ತೇನೆ ಅಂತ ಹೇಳ್ತಾರೆ. ತಕ್ಷ ಧರ್ಮರಾಜ ಬಂದು ಅವರು ಕೈ ಮೇಲೆ ಕೈ ಹಾಕ್ತಾರೆ. ಸ್ವಾಮಿ ನಿನ್ನ ಜವಾಬ್ದಾರಿ ನನಗೆ ಸೇರಿದ್ದು ಅಂತ ಹೇಳ್ತಾರೆ. ತ್ರಿವರ್ಗ ಮುಖ್ಯಾತ್ಮಜ ವಾಕ್ಯತೋನು ಆಚಾರ್ಯರ ಮಾತೆ. ತ್ರಿವರ್ಗಗಳು ಧರ್ಮ ಅರ್ಥ ಕಾಮ, ಮುಖ್ಯ ಧರ್ಮ. ಅವರ ಮಗ ಯಮಧರ ಮಗ ಧರ್ಮರಾಜ ಆತ ಪ್ರಾಮಿಸ್ ಮಾಡ್ತಾರೆ, ನಿಮ್ಮ ಯೋಚನೆ ನನಗಿರಲಿ ಅಂತ ಹೇಳ್ತಾರೆ. ಬುದ್ಧಿಗಳು ತೆಕ್ಕೊಟ್ರಂತೆ. ಇದರಿಂದ ಅರ್ಥ ಮಾಡ್ಕೋಬೇಕು ಅವ್ರೇನು ತಿಳಿದು ದುರ್ಯೋಧನ ಹಂಗಿನಲ್ಲಿ ಬರುತ್ತೆ ಅಂತ ತಿಳ್ಕೊಂಡಿದ್ದಾರೆ. ತಪ್ಪು, ಧರ್ಮರಾಜನ ಹಂಗಿನಲ್ಲಿ ಬದುಕ್ತಿರೋದು ಅವರು ತಿಳ್ಕೊಂಡಿದ್ದು ಮಾತ್ರ ದುರ್ಯೋಧನ ಅನ್ನ ಹಾಕಿದ ಅಂತೇಳಿ ತಪ್ಪದು. ಆಗ ಅವರು, ಸ್ವಾಮಿ ಎಂಥವ್ರು ನೀವು ಯಾರು ಅಂತ ಕೇಳ್ತಾರೆ. ನೀವು ಯಾರು ಅಂತ ತಕ್ಷಣ ನನ್ನ ವಿಷಯ ನಾನು ಹೇಳೋದಿಲ್ಲ, ನಿಮ್ಮ ತಾತನ ಕೇಳಿ ಎಲ್ಲ ಗೊತ್ತಿದೆ ಅಂತ ಹೇಳ್ತಾರೆ. ತಕ್ಷಣ ಭೀಷ್ಮರ ಹತ್ರ ಓಡ್ತಾರೆ, ತಾತ ತಾತ ಒಬ್ಬರು ಆಚಾರ್ಯರು ಬಂದಿದ್ದಾರೆ, ಆಶ್ಚರ್ಯನೇ ಆಶ್ಚರ್ಯ, ವಂಡರ್ಸ್ ಮಾಡ್ತಾರೆ ಅಂತ ಹೇಳಿದರು. ಯಾವ ಆಚಾರ್ಯರು ಅಂತ ಕೇಳಿ ಎಲ್ಲ ಕಥೆ ಹೇಳಿದರು. ಅವ್ರು ಹೇಗಿದ್ದಾರೆ ಅಂದರು. ಮತ್ತೆ ಆಚಾರ್ಯ ಕೃಷ್ಣವರ್ಣಂ ಜಯಂ ಅಂತ ಆಚಾರ್ಯ ಉಪಯೋಗಿಸ್ತಾ ಹೀಗಿದ್ದಾರೆ. ವಾರಿ ವರ್ಚಸ್ಸುಗಳು ಅಂದ ತಕ್ಷಣ ಭೀಷ್ಮಾಚಾರ್ಯರು ಹೊಡಿತು. ಅವ್ರಿಗೆ ಸುದ್ದಿ ಬಂದಿತ್ತು, ದ್ರೋಣಾಚಾರ್ಯರು ಪಾಠ ಒಂದಕ್ಕೆ ಹೋಗಿದ್ದಾರೆ, ಪರಶುರಾಮ ದೇವರ ಹತ್ರ ವಿಷಯ ಗೊತ್ತಾಗಿತ್ತು, ವಿದ್ಯಾಭ್ಯಾಸ ಮುಗಿಸಿ ಬಂದಿದ್ದಾರೆ ಅಂತ ಗೊತ್ತಾಯಿತು. ತಕ್ಷಣ ಬಂದುಬಿಡ್ತಾರೆ. ಇದು ಭೀಷ್ಮಾಚಾರ್ಯರ ವೈಭವ ನೋಡಬೇಕು. ಆ ಬ್ರಾಹ್ಮಣ ಕರ್ಕೊಂಬ ಅಂತ ಹೇಳಿಲ್ಲ, ಅವ್ರ ಹತ್ರ ತಾವೇ ಹೋದರು ಅಂತ ಹೇಳ್ತಾರೆ. ಇದು ಬ್ರಾಹ್ಮಣರ ಕ್ಷತ್ರಿಯ ಹಾಗೆ ನೋಡಬೇಕು ಅಂತ ತೋರಿಸ್ತಾರೆ. ಆಚಾರ್ಯ ಹೇಳ್ಬಿಡ್ರಿ, ಆ ದೇವ್ರ ಪೂಜೆ ಬಾ ಅಂತ ಹೇಳಿಬಿಡ್ತಾರೆ, ಹೋಗ್ಬಿಟ್ಟು ಆಚಾರ್ಯ ಬಾ ಅಂತ ಹೇಳ್ಬಿಡ್ತಾರೆ. ಹಾಗೆಲ್ಲ ಹೇಳಬಾರ್ದು, ಗೌರವದಿಂದ ಕರಿಬೇಕು ಅಂತ ಹೇಳ್ತಾರೆ. ಆ ಶಾಂತ ಪಟ್ಟಕ್ಕೆ ಕರೀತಾರೆ, ಎಲ್ಲೋ ಕರೆದುಬಿಟ್ಟು ಬನ್ನಿ, ಬಂದು ಊಟ ಮಾಡ್ಕೊಂಡು ಹೋಗ್ಬಿಡಿ ಅಂತ ಹೇಳ್ಬಿಟ್ರೆ ಹಾಗೆ ಮಾಡೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಎಂಥ ಅವ್ರು ಭೀಷ್ಮರು ಅಂದರೆ ಎಂಥ ಮಹಾನುಭಾವರು. ಅವರು ಹೋಗಿ ದ್ರೋಣಾಚಾರ್ಯ ಮಾತಾಡಿಸ್ತಾರೆ, ಸ್ವಾಮಿ ನಿನ್ನ ಸ್ನೇಹಿತರು ತುಂಬ ಪೂಜ್ಯರು, ವಿದ್ಯಾಭ್ಯಾಸ ಮಾಡಿ ಗೊತ್ತಾಗಿದೆ, ನಮ್ಮ ಹುಡುಗರು ರಾಜಕುಮಾರರುಗಳು, ಇವರಿಗೆಲ್ಲ ನಿಮ್ಮ ಪಾಠ ಆಗಬೇಕು, ಇಲ್ಲಿ ಪಾಠ ಹೇಳಿಕೊಡಿ ಅಂತ ಕೇಳ್ತಾರೆ. ಇಲ್ಲಿ ಸ್ವಾರಸ್ಯ ಏನು ಗೊತ್ತಾ, 12 ವರ್ಷ ಓದಿ ಬಂದವರು ಅವರು, 425 ವರ್ಷ ಓದಿ ಬಂದರೆ ಇವರು. ಇವ್ರು ಹೇಳಬಾರ್ದಾಗಿತ್ತೆ. ಅದಕ್ಕೆ ಬ್ರಾಹ್ಮಣ ಹೇಳಬೇಕಾದ್ರೆ ಹೇಳೋದಿರಬೇಕಾದ್ರೆ ಇನ್ನೊಬ್ರು ಹೇಳಬಾರ್ದು ಅಂತ ಹೇಳ್ತಾರೆ. ಬ್ರಾಹ್ಮಣ ಇಲ್ದಾಗ ಛತ್ರಿ ಹೇಳಬೇಕು, ಅವನಿಲ್ದಾಗ ಇನ್ನೊಬ್ರು ಹೇಳ್ಬೋದಂತೆ. ಉತ್ತಮರು ವರ್ಣದಲ್ಲಿ ಉತ್ತಮರಾದವರಿಗೆ ಏನು ಅಧಿಕಾರ ಇದೆ? ಒಂದು ಅಧ್ಯಯನ ಅಧ್ಯಾಪನ, ದಾನ ಪ್ರತಿಗ್ರಹ, ಯಜ್ಞ ಯಜನ, 6 ಕರ್ಮ ಮಾಡೋ ಯೋಗ್ಯತೆ ಇರೋದು ಬ್ರಾಹ್ಮಣನಿಗೆ. ಕ್ಷತ್ರಿಯ 3 ಹೋಗ್ಬಿಡುತ್ತಾಗಲೇ. ಅವ್ರು ಯಜ್ಞ ಮಾಡಬಹುದು, ಮಾಡಿಸಾಗಿಲ್ಲ. ಅದೇ ರೀತಿಯಲ್ಲಿ ಅವರು ದಾನ ಮಾಡಬೇಕು, ದಾನ ತಗೊಳ್ಳಾಗಿಲ್ಲ. ಅದೇ ರೀತಿ ತಾವು ಸಾಕಷ್ಟು ಓದಬಹುದು, ದಾನ ತಗೊಳ್ಬಹುದು, ಯಜ್ಞ ಮಾಡಬಹುದು. ಬ್ರಾಹ್ಮಣ ಎಲ್ಲಾದರೂ ಇವ್ರು ಮಾತ್ರ ಹಾಗಲ್ಲ, ದಾನ ಕೊಡಬೇಕು, ಯಜ್ಞ ಮಾಡಬೇಕು, ಪಾಠ ಓದಬೇಕು ಅಷ್ಟೇ ಹೊರತು ಇನ್ನೊಂದು ಮಾಡಾಗಿಲ್ಲ. ಭೀಷ್ಮರ ಧರ್ಮ ಪ್ರಜ್ಞೆ ನೋಡಬೇಕು ಅಷ್ಟ ಅವ್ರು ಒಪ್ಕೋತಾರೆ. ಅಲ್ಲಿಂದ ವಿದ್ಯಾಭ್ಯಾಸ ಶುರುವಾಗುತ್ತೆ. ಆಗ ಏನಾಗುತ್ತೆ ಅಂದರೆ, ಇವತ್ತು ಬೇಡ ನಾಳೆ ನೋಡೋಣಂತೆ ಒಂದು ಪ್ರಕಟಣೆಗಳು ಉಂಟು. ಇವತ್ತು ಗೋವಿನ ಬಗ್ಗೆ ಮಾತಾಡಿದ್ದೇವೆ, ಗೋಪಾಲಕೃಷ್ಣ ಬಗ್ಗೆ ಮಾತಾಡಿದ್ದೇವೆ, ಬರೀ ಮಾತಾಡ್ತಿರ್ತೇವೆ ನಾವು. ಮಾತಾಡದೆ ಗೋವುಗಳನ್ನು ಸಾಕ್ತಕ್ಕಂಥ ಸ್ವಾಮಿಗಳು ಅಂದರೆ ವಿಶ್ವ ಪ್ರಸನ್ನತೀರ್ಥ ಶ್ರೀಪಾದಂಗಳವರು. 1000 ಗೋವುಗಳಷ್ಟು ಗೋವುಗಳನ್ನು ಹುಡುಕಿ ಹುಡುಕಿ ತಂದು ಸೋಪಾನ ಮಾಡ್ತಿದ್ದಾರೆ. ಇವತ್ತು ಗೋವಿನ ಕಥೆ, ಗೋವಿಗೋಸ್ಕರ ಗೋವಿಂದನ ಹತ್ರ ಹೋದರು ಅಂತ ಹೇಳ್ತೇವಲ್ಲ, ಕೃಷ್ಣನ ಹತ್ರ ಗೋವು. ಆ ಪರಶುರಾಮದೇವರ ತವರು ಹೋದರು, ಪರಶುರಾಮ ಕ್ಷೇತ್ರದ ಸ್ವಾಮಿಗಳು ನೆನಪಿರಬೇಕು. ಪರಶುರಾಮ ಕ್ಷೇತ್ರದ ಸ್ವಾಮಿಗಳು ಒಂದು ಕಡೆಗೆ, ಕೃಷ್ಣನ ಪೂಜೆ ಮಾಡಿದ ಸ್ವಾಮಿಗಳು, ದ್ರೋಣಾಚಾರ್ಯ 1 ರೂಪಕ್ಕೆ ಹೋದ್ರೆ 2 ರೂಪದ ಸ್ವಾಮಿಗಳು ಹೋಗಿದ್ದಾರೆ ಈಗ. ಮತ್ತು ಪಾಠ ಪ್ರವೇಶಗಳು ವೇದವ್ಯಾಸ ರೂಪದ ಹತ್ರ ಹೋದಾಗ 3 ರೂಪದವರು ಪೂಜೆ ಮಾಡ್ತಾ ಇದ್ದಾರೆ ಸ್ವಾಮಿಗಳು. ಅಂತ ಶ್ರೀಪಾದಂಗಳು ಇವತ್ತಿನ ದಿವಸ ಬಹಳ ದೊಡ್ಡ ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ. ತುಂಬ ಜನ ಗೊತ್ತಿಲ್ಲ, ಈ ಏಪ್ರಿಲ್ನಲ್ಲಿ 3 ದಿವಸಗಳ ಕಾಲ, ಅಮಾವಾಸ್ಯೆ ಚಾಂದ್ರ ಯುಗಾದಿ ಚತುರ್ದಶಿ, 3 ದಿವಸಗಳ ಕಾಲ ವಿಚಿತ್ರವಾದ ಗ್ರಹದ ಯೋಗ ಬಂದಿದೆ. ಪಂಚಗ್ರಹ ಯೋಗ ಅಂತ ಕರೀತಾರೆ ಅದು. ಪಂಚಗ್ರಹ ಯೋಗ ಅಂತಕ್ಕಂಥ ಯೋಗ ಬಂದಿದೆ. ಹಿಂದೆ ಕೆಲವು ದಿವಸ ಅಷ್ಟಗ್ರಹ ಯೋಗ ಅಂತ ಬಂದಿತ್ತು. ಆಗಿನ ಕಾಲಕ್ಕೆ ಜನ ಭಾರಿ ಆತಂಕಪಟ್ಟು ದೊಡ್ಡ ಸ್ವಾಮಿಗಳು ಅಲ್ಲಿ ಇದನ್ನು ಮಾಡಿಸಿದ್ರು, ದೆಹಲಿಯಲ್ಲಿ ಯಾಗ ಮಾಡಿಸಿದ್ರು, ಒಂದು ದೊಡ್ಡ ಪ್ರಸಂಗ ನೆನಪಿರಬೇಕು. ಪಂಚಗ್ರಹ ಯೋಗ ಅಂತ ಬಂದಿದೆ. ಆ ಸಾಧನೆ ಮಾಡೋದು ಒಳ್ಳೆಯ ಪರ್ವಕಾಲ, ದುರುಪಯೋಗ ಮಾಡಿಕೊಂಡ್ರೆ ಅಪಾಯದ ಕಾಲ. ಆ ರೀತಿ ಪರ್ವಕಾಲಗಳು ಯಾವಾಗಲೂ ಹಾಗೆ ಸಾಧನೆ ಮಾಡಿಕೊಂಡ್ರೆ ತುಂಬ ಮೇಲೊತ್ತುತ್ತೆ, ಇಲ್ಲದ್ರೆ ಅಪಾಯ ಗುರಿ ಮಾಡುತ್ತೆ. ಅದಕ್ಕೋಸ್ಕರ ಅಂಥ ಒಂದು ಪವಿತ್ರವಾದ ಪರ್ವಕಾಲದ ಸಮಯದಲ್ಲಿ ದೊಡ್ಡ ಕಾರ್ಯಕ್ರಮ ಶ್ರೀಪಾದಂಗಳು ಹಾಕ್ಕೊಂಡ್ಬಿಟ್ಟು ಜಗತ್ತಿನ ಕ್ಷೇಮ ಚಿಂತನೆ, ಮುಖ್ಯವಾಗಿ ಸರ್ವೇ ಜನಾಃ ಸುಖಿನೋ ಭವಂತು ಅನ್ನೋ ಆದರ್ಶವನ್ನು ಮುಂದಿಟ್ಟುಕೊಂಡು ಒಂದು ಕಾರ್ಯಕ್ರಮ ಇಟ್ಟುಕೊಂಡಿದ್ದಾರೆ. ಒಂದು ಯಜ್ಞಯಾಗಗಳ ಕಾರ್ಯಕ್ರಮ, ಒಂದು ಜ್ಞಾನಸತ್ರ, 2 ಕಾರ್ಯಕ್ರಮವನ್ನು ನೀಲಾವರದಲ್ಲಿ ಇಟ್ಕೊಂಡಿದ್ದಾರೆ. ನೀಲಾವರ ಅಂದರೆ ಅವ್ರು ಗೋಶಾಲೆ ಇರತಕ್ಕಂಥ ಜಾಗನೇ ನೀಲಾವರ. ನೀಲಾವರ ಅವರ ಹೆಸರು ಕೃಷ್ಣನ್ ಹೇಳ್ತಕ್ಕಂಥ ಹೆಸರು. ಷಣ್ಮಹೇಶ್ವರಿ ನೀಲಾದೇವಿ ಅಂತ ಒಬ್ಬ ಹಾಕಿದ್ದಾಳೆ. ನೀಲಾಗೆ ನೀಲಾದೇವಿಯ ವರ ಅಂದರೆ ಗಂಡ, ನೀಲಾದೇವಿಯ ಪತಿ ಉಡುಪಿ. ಅದೇ ಉಡುಪಿನೇ ಆಯ್ತಾಗ ಯಥಾ ಪ್ರಕಾರ ಸುಮಾರು 19 ಕಿಲೋಮೀಟರ್ ದೂರದಲ್ಲಿದೆ ಉಡುಪಿಯಿಂದ. ಅಂಥ ನೀಲಾವರ ಕ್ಷೇತ್ರದಲ್ಲಿ ಗೋವುಗಳನ್ನು ಸಾಕ್ಷಿ ನೋಡಿದ್ದೀರಿ ಈಗಾಗಲೇ. ಗೋವುಗಳ ಸಂರಕ್ಷಣೆ ಅಂದರೆ ಸುಮ್ಮನೆ ಸಾಕೋದಲ್ಲ, ಅದಕ್ಕೆ ಆಹಾರ ನೀರು ಮತ್ತು ರಕ್ಷಣೆಯ ವ್ಯವಸ್ಥೆ, ಜೊತೆಗೆ ಅದರಿಂದ ಬಂದಂಥ ಪದಾರ್ಥಗಳನ್ನು ಸದ್ವಿನಿಯೋಗ ಮಾಡೋದಕ್ಕೋಸ್ಕರವಾಗಿ ಇಲ್ಲಿ ಹೊರಗಡೆ ನೋಡಿದ್ದೀರಿ ಈಗಾಗಲೇ. ಒಳ್ಳೊಳ್ಳೆ ಔಷಧಿಗಳನ್ನು, ಗೋಮೂತ್ರವನ್ನು ಮತ್ತು ಗೋವಿಗೆ ಸಂಬಂಧಪಟ್ಟಂಥ ದಂತ ಸಾವನ, ಅಸಿಡಿ ಮಾತ್ರೆಗಳು, ತುಂಬ ನೋವು ಪರಿಹಾರಕವಾದಂಥ ತೈಲ, ಅನೇಕ ರೀತಿಯಲ್ಲಿ ಉಪಯೋಗ ಮಾಡ್ತಾ ಇದ್ದಾರೆ. ನಮ್ಮ ಇದನ್ನು ಉಪಯೋಗ ಮಾಡ್ಕೋಬೇಕಿದನ್ನು. ಒಂದು ಗೋವುಗಳ ಸೇವೆ, ದೇವರ ಸೇವೆ, ಮುಖ್ಯವಾಗಿ ಸುರಕ್ಷಿತವಾದಂಥ ಆರೋಗ್ಯದ ಮಾರ್ಗ ಇದೆ. ಬೇರೆ ಯಾರು ಗೋವುಗಳ ಹೆಸರನ್ನು ಮಾಡ್ತಾರಂತಿಲ್ಲ ಅಂತಲ್ಲ, ಆದರೆ ಅದರಲ್ಲಿ ಪೂರ್ತಿ ನಂಬಿಕೆ ಇರೋದು ಒಂಥರ ಜಾತಕ್ಕೆ ಕಷ್ಟ ಆಗುತ್ತೆ ಅಂದರೆ ಮತ್ತೆ ವ್ಯಾಪಾರಿ ವೃತ್ತಿ ಬಂದಾಗ ಮಿಕ್ಸ್ ಆಗಿಬಿಡುವುದು ಯಾವುದು ಕೂಡ ಇಲ್ಲ, ಪ್ರಸಂಗನೇ ಇಲ್ಲ. ಶ್ರೀಗಳವರು ಅತ್ಯಂತ ಪರಿಶುದ್ಧ ರೀತಿಯಲ್ಲಿ ಸಮಾಜಕ್ಕೆ ಆರೋಗ್ಯಾದಿಗಳಿಗೂ ಕಾರಣ ಆಗಬೇಕು, ಗೋವುಗಳ ಸಂರಕ್ಷಣೆಯಾಗಬೇಕು. ಮುಖ್ಯವಾಗಿ ಒಂದು ಗೋ ಉಳಿತು ಅಂತ ಹೇಳಿದರೆ ಭೂಮಿ ಉಳಿಸಿದಷ್ಟು ಪುಣ್ಯ ಬರುತ್ತೆ ಅಂತ ಹೇಳುತ್ತಾರೆ. ತುಂಬ ಸರ್ತಿ ಹೇಳಿದ್ದೇನೆ. ಒಂದು ಗೋದಾನ ಅಂತ ಹೇಳಿದರೆ ಭೂದಾನ ಮಾಡಿದಷ್ಟು ಪುಣ್ಯ ಬರಬೇಕಾದ್ರೆ ಗೋದಾನವೊಂದೇ ಅದಕ್ಕೆ ಸದೃಶವಾದದ್ದು. ಅಷ್ಟು ಶ್ರೇಷ್ಠವಾದ ಒಂದು ಹೇಳ್ತಾರೆ, ಗೋವುಗಳನ್ನ ರಕ್ಷಣೆ ಮಾಡ್ತಾರೋ ಗೋದಾನ ಮಾಡ್ತಾರೋ ಅವ್ರು ಎಷ್ಟು ಪುಣ್ಯ ಬರುತ್ತೆ ಅಂದರೆ ಆ ಯೂನಿಟ್ ನಮಗೆ ಅರ್ಥ ಆಗದಿದ್ದ ಹೊಸ ರೀತಿಯಲ್ಲಿ ಹೇಳ್ತಾರೆ. ಗೋವಿನ ಮೈ ಮೇಲೆ ಎಷ್ಟು ರೋಮಗಳಿರುತ್ತಲ್ಲ, ತಾವದ್ ವರ್ಷ ಸಹಸ್ರಾಣಿ ಸ್ವರ್ಗೇ ರೋಕೆ ಸಮೋದತೆ, ಅಷ್ಟು 1000 ವರ್ಷಗಳು ಸ್ವರ್ಗದಲ್ಲಿ ವಾಸ ಮಾಡ್ತಾರೆ ಅಂತ ಒಂದು ಗೋದಾನ ಮಾಡಿದರೆ. ಭೂಲೋಕದಲ್ಲಿ ಗೋವಿನ ಸಂತತಿ ಬೆಳೀತಾ ಬೆಳೀತಾ ಹೋದಂತೆ ನಿಮ್ಮ ವಂಶ ವೃದ್ಧಿ ಆಗುತ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಈ ಗೋದಾನಕ್ಕಿರೋ ಮಹತ್ವ, ಗೋ ಸಂರಕ್ಷಣೆಗಿರೋ ಮಹತ್ವ ಭಾರಿ ದೊಡ್ಡದು. ಅದರ ಗೋಮೂತ್ರ, ಗೋಕ್ಷೀರ, ಗೋದಧಿ ಮೊದಲಾದ ಎಲ್ಲವೂ ಕೂಡ ಅದಿಲ್ಲದ ಹೋದ್ರೆ ಯಜ್ಞಯಾಗ ಮಾಡಲಿಕ್ಕೆ ಬರೋದಿಲ್ಲ. ಮೊದಲು ಮಂತ್ರಗಳಾಗಿ ವೇದಗಳು, ಹವಿಸ್ಯರ ದ್ರವ್ಯಗಳಾಗಿ ಗೋವಿನ ಪದಾರ್ಥಗಳು ಅಷ್ಟಮಿ. ಇವತ್ತು ಗೋವಿನ ಮಾಡ್ತಿದ್ದರೆ ಪದ್ಧತಿಯಾಗಿದೆ ಅಷ್ಟೇ. ಗೋವಿನ ಹೋಮ ಮಾಡಬಾರದು, ಗೋವಿನಿಂದ ಬರೋ ಪದಾರ್ಥಗಳನ್ನು ಹೋಮ ಮಾಡಬೇಕು ಅಂತ ಒಳ್ಳೆ ಸುವರ್ಣಾವಕಾಶವನ್ನು ಕಲ್ಪಿಸಲಿಕ್ಕೆ ಶ್ರೀಗಳವರು ಮಾಡೋ ಪ್ರಯತ್ನ ನಿಜವಾಗಲೂ ಹೇಳೋದಾದರೆ ಎಲ್ಲ ಮಾಧ್ಯ ಸಮಾಜ ಎಲ್ಲ ಸೇರಿ ಮಾಡಬೇಕಾದ ಕೆಲಸವೊಂದನ್ನು ಶ್ರೀಪಾದಂಗಳವರು ಒಂಟಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದರೆ ನಿಜವಾಗಲೂ ಕೂಡ ಭಾರಿ ಸಂತೋಷ ಪಡೋ, ಹೆಮ್ಮೆ ಪಡಬೇಕು. ಅಂಥ ಕಾರ್ಯದಲ್ಲಿ ಇದು ಸದವಕಾಶ ಸೇರಿಕೊಂಡಿದೆ, ಈಗ ಒಳ್ಳೆ ಸದವಕಾಶ. ಆ ಕಾಲದಲ್ಲಿ ಒಂದು ಹೋಮಕ್ಕೋಸ್ಕರವಾಗಿ ವಿಷ್ಣು ಸಹಸ್ರನಾಮ, ಭಗವದ್ಗೀತಾ ಮತ್ತು ಬ್ರಹ್ಮಗಾಯತ್ರಿ ಮಂತ್ರ ಒಂದೊಂದು ದಿವಸ ಒಂದೊಂದು ಹೋಮ ಇಟ್ಕೊಂಡಿದ್ದಾರೆ. ಅದು ಪೂರ್ವಭಾವಿಯ ಯಾವುದೇ ಹೋಮ ಸಾರ್ಥಕ ಆಗಬೇಕಾದ್ರೆ ಒಂದು ಜಪ ಆಗಿರಬೇಕು. ಜಪ ಅಂದರೆ ಹೋಮ ಆದರೆ ಮಾತ್ರ ಸಾರ್ಥಕವಾಗೋದು, ಇಲ್ಲದವರು ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ನಿರ್ದಿಷ್ಟ ಸಂಖ್ಯೆಯಲ್ಲಿ ಗೀತಾ ಪಾರಾಯಣ, ಬ್ರಹ್ಮಗಾಯತ್ರಿ ಪಾರಾಯಣ, ಅದೇ ರೀತಿಯಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ಅದನ್ನು ಅಕೌಂಟ್ ಕೊಟ್ಟಾಗ ಶ್ರೀಗಳವ್ರನ್ನ ಏನು ಮಾಡ್ತಾರೆ ಅವತ್ತಿನ ದಿವಸ ಆ ಸಂಖ್ಯೆಗೆ ತಕ್ಕಂತೆ ಹೋಮದ ವ್ಯವಸ್ಥೆಯನ್ನು ಮಾಡಿ ಶ್ರೇಷ್ಠವಾದ ಪುಣ್ಯವರ ಹಾಗೆ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲೇ ಹೋಗಿ ಮಾಡೋದಾದರೆ ಬಹಳ ಅತ್ಯುತ್ತಮ ಪಕ್ಷ, ಅಲ್ಲೇ ಹೋಗಿ ಮಾಡಬಹುದು. ಕನಿಷ್ಠ ಪಕ್ಷ ಕೊನೆ 3 ದಿವಸ ಅಲ್ಲಿದ್ದು ಮಾಡಬಹುದು, ಅಲ್ಲಿ 3 ದಿವಸ ಇದ್ದಿದ್ದು ಆಯಾ ದಿವಸದ ಹೋಮ ಕಾರ್ಯವನ್ನು ಸಲ್ಲಿಸಬಹುದು. ಇಲ್ಲದೆ ಹೋದ್ರೆ ಈಗಿನಿಂದಲೇ ಪ್ರಾರಂಭ ಮಾಡಿಬಿಟ್ಟು ಲೆಕ್ಕ ಕೊಟ್ಟುಬಿಟ್ರೆ ಆ ಲೆಕ್ಕಕ್ಕೆ ತಕ್ಕಂತೆ ಅಲ್ಲಿ ಹೋಮ ಕಾರ್ಯವನ್ನು ನಡೆಸಿ ವಿನಿಯೋಗ ಮಾಡ್ತಾರೆ. ಸಾಯಂಕಾಲ ಪೂರ್ತಿ ಭಾಗವತಾದಿ ಪ್ರವಚನವನ್ನು ಮಾಡಿಸ್ತಾ ಜ್ಞಾನ ಕಾರ್ಯವನ್ನು ಮಾಡ್ತಾರೆ. ಅದಕ್ಕೆಲ್ಲ ಸುಮಾರೊಂದು ಕೆಲವು ವರ್ಷಗಳ ಹಿಂದೆ ನೀಲಾವರದ ಗೋಶಾಲೆ ಇದ್ದಿದ್ದಕ್ಕೂ ಈಗಿರೋದಕ್ಕೂ ಅರ್ಥಾತ್ ಅಷ್ಟು ಡೆವಲಪ್ ಆಗಿದೆ. ಅದೀಗ ತುಂಬ ಜನ ನೋಡಿರೋದಿಲ್ಲ, ಅದನ್ನು ನೋಡಬೇಕು. ಮತ್ತು ನಮ್ಮ ಜೀವನದಲ್ಲಿ ಗೋದಾನ ಅಂದರೆ ಐಚ್ಛಿಕ ಅಲ್ಲ, ಅದು ಕಡ್ಡಾಯ ಅಂತ ಹೇಳ್ತಾರೆ. ಕಡ್ಡಾಯ ಅತಿ ಕನಿಷ್ಠ ಅಂದರೆ ಒಬ್ಬರು 3 ಗೋದಾನ ಮಾಡಬೇಕದು, ಅತಿ ಕನಿಷ್ಠ ಅಂದರೆ ಕೂಡ. ಇನ್ನು ಆ ರೀತಿ ಹೆಚ್ಚು ಎಷ್ಟು ಮಾಡಿದ್ರು ಕೂಡ ನಮಗೆ ತಾರಕ. ಜನ್ಮ ಜನ್ಮದ ಆಸ್ತಿ ಅಂದರೆ 2, ಒಂದು ಕಡೆ ಗ್ರಂಥಗಳು, ಒಂದು ಕಡೆಗೆ ಗೋವುಗಳು. ಅದನ್ನು ಸೇರಿಸಿನೇ ಅನಾಕುಲಂ ಗೋಕುಲಂ ಉಲ್ಲಾಲಾಸ ಅಂತ ಹೇಳಿಬಿಟ್ಟು 2 ಒಟ್ಟಿಗೆ ಆಗಬೇಕು. ಅಂಥ ಕಾರ್ಯವನ್ನು ಒಬ್ಬೊಬ್ಬರು ಮಾಡೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಮಾಡಕ್ಕೆ ಹೊರಟಾಗ ಸೇರೋದ್ರಷ್ಟು ಪುಣ್ಯ ಕಾರ್ಯ ಮತ್ತೊಂದಿಲ್ಲ. ಶ್ರೀಪಾದಂಗಳವರು ಪರಮಪೂಜ್ಯ ಪೇದಾವರ ಶ್ರೀಪಾದಂಗಳವರ ಮುಖ್ಯ ಶಿಷ್ಯರಾಗಿ ಇವತ್ತಿನ ದಿವಸ ಶ್ರೀಗಳವರು ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ನಾವು ಎಷ್ಟೆಷ್ಟು ನಾವು ತಮ್ಮನ್ನು ತೊಡಸ್ಕೊಡುತ್ತೇವೆ, ಅಷ್ಟು ಸಾರ್ಥಕವಾದಂಥ ಯೋಗ ನಮಗೆ ಬಂದಿದೆ ಅಂತ ಅರ್ಥ. ಅದು ಆ ಪಂಚಗ್ರಹ ಯೋಗದಲ್ಲಂತೂ ಬಹಳ ಮುಖ್ಯವಾಗಿರ್ತಕ್ಕಂಥ ಕಾರ್ಯ. ಒಂದು ಸಂಕಲ್ಪ ಮಾಡಬೇಕಾದ್ದು ಗೋದಾನ ಯಾವಾಗಲೂ ಮಾಡೋದಕ್ಕೋಸ್ಕರ. ಎರಡನೇದಾಗಿ ಪರ್ವಕಾಲಕ್ಕೋಸ್ಕರ ಮಾಡ್ತಕ್ಕಂಥ ಜಪದ ಸಂಖ್ಯೆ, ಅಲ್ಲಿ ಭಾಗವಹಿಸಿಬಿಟ್ಟು 3 ದಿವಸ ಅಲ್ಲೇ ಇದ್ದುಬಿಟ್ರೆ ಇನ್ನು ವಿಶೇಷವಾದ ಹತ್ರ ವಾಸ ಮಾಡೋದಕ್ಕೂ ತುಂಬ ಯೋಗ್ಯವಾದ ಅತ್ಯಂತ ಪುಣ್ಯ ಕಾರ್ಯ. ಅದೆಲ್ಲದನ್ನು ಶ್ರೀಪಾದಂಗಳು ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಭಾಗವಹಿಸಬೇಕು ಅಂತ ಹೇಳೋದಕ್ಕೋಸ್ಕರ ಶ್ರೀಪಾದಂಗಳವರು ಒಳ್ಳೆ ಆದೇಶವನ್ನು ನೀಡಿದ್ದಾರೆ. ವಿವರಗಳಿಗೋಸ್ಕರವಾಗಿ ಒಂದು ಪತ್ರಿಕೆಗಳನ್ನು ಮಾಡಿದ್ದಾರೆ. ಎಲ್ಲರೂ ಕೂಡ ಅದನ್ನು ಯಾವ ರೀತಿ ಹೇಳಬೇಕು ವಿವರಗಳನ್ನು ಕೊಟ್ಟಿದ್ದಾರೆ, ಅದನ್ನೆಲ್ಲ ಪಡ್ಕೊಳ್ಬಹುದು. ಯಾರು ಸಂಪರ್ಕಿಸಬೇಕು ಅಂತಲೂ ಹೇಳಿದ್ದಾರೆ. ಅದರ ಉಪಯೋಗ ಮಾಡಿಕೊಂಡು ನಮ್ಮ ಜನ್ಮ ಸಾರ್ಥಕ. ಗೋವುಗಳ ಸೇವೆ ಮಾಡಿದಾಗ ಗೋವಿಂದ ಪ್ರೀತನಾಗ್ತಾನೆ. ಗೋವಿಂದ ಪ್ರೀತನಾಗೋದು ಗೋವುಗಳ ಸೇವೆ ಮಾಡಿದಾಗ ಹೋಯಿತು, ಬೇರೆ ಏನು ಮಾಡಿದ್ರು ಗೋವಿಂದನ ಕೃಷ್ಣ ಗೋಪಾಲಕೃಷ್ಣ ಅವತಾರ ಮಾಡಿದ್ದೇ ಆ ದೃಷ್ಟಿಯಿಂದ. ಅದನ್ನು ಹೆಡ್ತಾ ಈಗ ಶ್ರೀಗಳವರು ಅನುಗ್ರಹ ವಚನ ನೀಡ್ತಾ ಅನುಗ್ರಹ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದ ವೋಚ ಮಹಂ ತೇನ ಶ್ರೀಯತಾಂ ಕಮಲಾಲಯ.
ಅನಾಕುಲಂ ಗೋಕುಲಕುಲ್ಲದಾಸ ಯತ್ಪಾಲಿತಂ ನಿತ್ಯ ಮನಾವಿಲಾತ್ಮ ತಸ್ಮೈ ನಮೋ ನೀರದ ನೀಲಭಾಸೆ ಕೃಷ್ಣಾಯ ಕೃಷ್ಣಾರ್ಪಣಪ್ರಿಯಾಯ. ಮಧುರಾ ನಗರದಲ್ಲಿ ಅವತಾರ ಮಾಡಿರತಕ್ಕಂತಹ ಕೃಷ್ಣ ಮರುಕ್ಷಣದಲ್ಲಿ ಆ ಮಧುರಾ ನಗರವನ್ನು ತೊರೆದಂತೆ. ಯಾಕೆ? ಕಂಸನ ಭೀತಿ ಅಲ್ಲ, ಕಂಸನ ರಾಜ್ಯದಲ್ಲಿ ಒಂದು ಶಿಶು ಹತ್ಯೆ, ಇನ್ನೊಂದು ಗೋ ಹತ್ಯೆ. ಅವನ ಆದೇಶ ಹಿಂಸಾ ವಿಹಾರ ಅಂತ ಹೇಳ್ತಾ ಇದ್ದಾರೆ ಅವನ ಭೃತ್ಯರು. ಅದರ ಖುಷಿ ಪಡ್ತಾ ಇದ್ದಾರಂತೆ ಗೋ ಹತ್ಯೆಯಲ್ಲಿ ಹಾಗೂ ಶಿಶು ಹತ್ಯೆಯಲ್ಲಿ. ಇಂತಹ ಊರಲ್ಲಿ ನಾನು ಇರೋದಿಲ್ಲ ಅಂತ ತೋರಿಸ್ಬೇಕಿತ್ತು. ಅದಕ್ಕೋಸ್ಕರ ಮಧುರಾ ನಗರದಲ್ಲಿ ಅವತಾರ ಮಾಡಿ ಆ ಊರನ್ನು ತೊರೆದ. ಎಲ್ಲಿಗೆ ಹೋದ? ಯಾವುದೋ ಊರಿಗೆ ಹೋಗಬಹುದಿತ್ತು. ಎಲ್ಲಿ ಗೋವುಗಳು ಆನಂದದಿಂದ ನಡೀತಾ ಇದ್ದಾವೆ ಅಂತಹ ನಂದ ಗೋವುಗಳಕ್ಕೆ ಹೋದ. ಎಲ್ಲಿ ಗೋಹತ್ಯೆ ನಡೀತಾ ಇದೆ ಅಲ್ಲಿ ಇರೋದಿಲ್ಲ, ಎಲ್ಲಿ ಗೋವುಗಳ ಪೋಷಣೆ ನಡೀತಾ ಇದೆ ಅಲ್ಲಿ ಇದ್ದೇನೆ ಅನ್ನೋದನ್ನು ತೋರಿಸೋಕ್ಕೋಸ್ಕರ ಹಾಗೆ ಮಾಡಿದಂತೆ ಉಡುಪಿಯ ಪಕ್ಕದ ನೀಲಾವರದಲ್ಲಿ ಹಾಗೆ ಸಹಸ್ರಾರು ಗೋವುಗಳು ಆ ಕೃಷ್ಣನ ರಕ್ಷಣೆಯಲ್ಲಿ ಬೆಳೀತಾ ಇದ್ದಾವೆ. ಅಂತಹ ಆ ಪವಿತ್ರವಾಗಿರತಕ್ಕಂತಹ ಕ್ಷೇತ್ರದಲ್ಲಿ, ದೊಡ್ಡ ಕ್ಷೇತ್ರ, ಆ ಕ್ಷೇತ್ರದಲ್ಲಿ ಪಂಚಗ್ರಹ ಯೋಗದ ಆ ಪರ್ವ ದಿವಸದಲ್ಲಿ ಅನೇಕ ಅನುಷ್ಠಾನ ಕಾರ್ಯಗಳನ್ನು ಇಟ್ಟುಕೊಂಡಿದ್ದೇವೆ. ಗೋಶಾಲೆಗೆ ಅನೇಕರು ನೀವು ಮೇಲಿಂದ ಮೇಲೆ ಮೇಲಿಂದ ಮೇಲೆ ದೇಣಿಗೆಯನ್ನು ಕಾಣಿಕೆಯನ್ನು ನೀವೆಲ್ಲ ಸಲ್ಲಿಸ್ತಾ ಇದ್ದೀರಿ. ಸುಮಾರು 85-95% ಮಂದಿ ಇನ್ನೂ ಬಂದೇ ಇಲ್ಲ. 3 ದಿವಸಗಳಲ್ಲಿ ನಾವಲ್ಲೇ ಕ್ಯಾಂಪ್ ಮಾಡ್ತಾ ಇದ್ದೇವೆ. ನೀವು ಬರಬೇಕು, ಆ ಯಜ್ಞಯಾಗಗಳಲ್ಲಿ ಪಾಲ್ಗೊಳ್ಬೇಕು, ಆ ಗೋಶಾಲೆಯ ಗೋಸೇವೆಯಲ್ಲಿ ಎಲ್ಲರೂ ಕೂಡ ಪಾಲ್ಗೊಳ್ಬೇಕು ಅಂತ ಹೇಳ್ತಾ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷ್ಣ
ಆ ಕೊಡೆ ಕೊಡೆ.